ಎಲ್ಲರಿಗೂ ಏನು ದೇವ್ರ ನಮ್ದು ವಂದನೆಗಳು ಸಲ್ಲಿಸುತ್ತಾ ಈ ಒಂದು ದಿನಕ್ಕೆ ನಾವು ಹೋಗೋಣ ಪಾಠಕ್ಕೆ. ಸೊ ಇದುವರೆಗೂ ನೀವು ಕೇಳಿರೋ ಪಾಠ ಖಂಡಿತವಾಗೂ ಆಂಟಿ ಕ್ರಿಸ್ಟ್ ಬಗ್ಗೆ ಕೇಳಿದಿರ, ಅದರಲ್ಲಿ ಯಾರಿಗೂ ಸಂದೇಹ ಇಲ್ಲ ಅಂತ ನಾನು ನಂಬ್ತೀನಿ. ಯಾರಿಗೂ ಏನೋ ಡೌಟ್ಸ್ ಇದೆಯಾ? ಯಾರಿಗಿಲ್ಲಲ್ಲ. ಓಕೆ ಸರಿ, ಹಂಗಾದ್ರೆ ಇವತ್ತಿನ ಪಾಠಕ್ಕೆ ಹೋಗೋಣ. ಇವತ್ತಿನ ಪಾಠ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆಮೇಲೆ ಇವತ್ತಿನ ಪಾಠ ಒಂದೇ ಏನು ಸೆಷನ್ ಇರೋದಿಲ್ಲ, ಅಂದರೆ ಇದೊಂದು 2-3 ವೀಕ್ಸ್ ಏನಾಗ್ತಾರೆ ಕಂಟಿನ್ಯೂ ಆಗ್ತಾರೆ. ಅಂದರೆ ದಯವಿಟ್ಟು ಯಾರು ಸೆಂಟ್ರಲ್ ಯಾವ ವಾರನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಕರೆಕ್ಟಾಗಿ 8 ಗಂಟೆಗೆ ಬಂದ್ಬಿಡಿ, ನಾವು ತುಂಬ ಪಾಯಿಂಟ್ಸ್ಗಳನ್ನ ಕವರ್ ಮಾಡೋಕ್ಕೆ ಅನುಕೂಲ ಆಗಿರ್ತಾರೆ ಆಯ್ತಾ? ಸೊ ಅದರಿಂದ ಇದೊಂದು 4-5 ಕ್ಲಾಸಸ್ ಹೋಗಿಂದ ತುಂಬ ಎಲ್ಲ ದಯವಿಟ್ಟು ಗಮನ ಇಟ್ಟು ಏನು ಮಾಡಿ ನೀವು ಕೇಳಿ ನೋಡ್ಸ್ಕೊಂಡು ಬರ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಬಂದರೂ ಲಾಸ್ಟಲ್ಲಿ ನಾವು ಏನು ಮಾಡೋಣ ಡಿಸ್ಕಸ್ ಮಾಡೋಣ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆನಾ? ಸೊ ಅದಕ್ಕೆ ಇವತ್ತು ನಾವು ಏನಪ್ಪ ಓದಕ್ಕೆ ಹೋಗೋಣ ಅಂದರೆ ಕ್ರಿಸ್ತನ 2ನೇ ಬರುವಿಕೆ. ಏನಕ್ಕೆ 2ನೇ ಬರುವಿಕೆ ಬಗ್ಗೆ ಓದಬೇಕು ಅಂದರೆ, ನಾವು ಏನು ಮಾಡಿದ್ರಿ ಆಂಟಿ ಕ್ರಿಸ್ಟ್ ಬಗ್ಗೆ ಮೊನ್ನೆ ತಾನೇ ಏನು ಮಾಡಿ ಸ್ಟಡಿ ಮಾಡಿದಿರಿ, 666 ಅಂದರೆ ಏನು, ಅದರ ಆಂಟಿ ಕ್ರಿಸ್ಟ್ ಏನು ಒಬ್ಬ ವ್ಯಕ್ತಿನಾ ಅಥವಾ ಅವ್ನು ಬಂದು ಏನು ಮಾಡ್ತಾನೆ ಅದ್ರ ಬಗ್ಗೆ ಇರೋಂಥ ಸತ್ಯವೇದದ ಆಲೋಚನೆಗಳನ್ನ ಏನು ಮಾಡಿದ್ರಿ ಕ್ಲೀನಾಗಿ ಬಹು ಸ್ಪಷ್ಟವಾಗಿ ನೋಡಿದಿರಿ. ಯಾಕಂದ್ರೆ ಸತ್ಯವೇದ ಬಹು ಸ್ಪಷ್ಟವಾಗಿ ಏನಪ್ಪ ಹೇಳ್ತಾರೆ ಅಂತಂದರೆ, ಏನ್ರಿ ಬಹುಮಂದಿ ಕ್ರಿಸ್ತ ವಿರೋಧಿಗಳು ಎದ್ದಿದ್ದಾರೆಯೇ, ಬಹುಮಂದಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಪೊಸ್ತಲು ಯೋಹಾನದಲ್ಲಿ ಏನು ಮಾಡ್ತಾರೆ, 1 ಯೋಹಾನ 2:18-19 ಹೇಳ್ತಾರೆ. ಹಂಗಾದ್ರೆ ಈ ಕ್ರಿಸ್ತ ವಿರೋಧಿ ಅಂತಂದು ಹೇಳ್ಬೇಕಾದ್ರೆ ಖಂಡಿತ ಒಬ್ಬ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅನೇಕ ಮಂದಿ ಕ್ರಿಸ್ತ ವಿರೋಧಿಗಳು ಇದ್ದಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಯಾರಪ್ಪ ಅಂತಂದರೆ ಏನ್ರಿ, ಅವರು ಕ್ರೈಸ್ತ ನಂಬಿಕೆಯಲ್ಲಿ ಇದ್ದವರೇ, ಆ ಕ್ರೈಸ್ತನ ಒಂದು ನಿಜವಾದ ನಂಬಿಕೆನ ಬಿಟ್ಟು ಕ್ರಿಸ್ತನಲ್ಲಿರೋಂಥ ಒಂದು ಸುಳ್ಳಾಗಿರೋಂಥ ಉಪದೇಶ, ಸುಳ್ಳಾಗಿರೋಂಥ ನಂಬಿಕೆನ ನಂಬಿರೋಂಥ ಒಂದು ಕ್ರೈಸ್ತವ್ರ ಬಗ್ಗೆ ಏನು ಮಾಡ್ತಾರಲ್ಲಿ ಅಪೊಸ್ತಲ ಯೋಹಾನ ಅಂತ ಹೇಳೋದು ನೋಡ್ತೀವಿ, 19ನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿದೆ. ಅವ್ರು ನಮ್ಮವರಾಗಿಲ್ಲ ಅಂದರೆ ನಮ್ಮನ್ನು ಏನು ಮಾಡೋದು ಬಿಟ್ಟು ಹೊರಗಡೆ ಹೊರಟರು, ಅದೇ ನಮ್ಮವರಾಗಿದ್ರೆ ನಮ್ಮ ಜೊತೆಗೆ ಏನು ಮಾಡ್ತಾರೆ ಇರ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಅಂದರೆ ಏನಪ್ಪ ಉಪದೇಶ ಅಂದರೆ, ತಪ್ಪಾದ ಉಪದೇಶಗಳು ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥ ಉಪದೇಶಗಳನ್ನ ಹೇಳ್ತಾ ಒಂದು ಸಪ್ರೇಟಾಗೆ ಏನ್ರಿ ಒಂದು ಪಂಗ್ಡಾನ ಮಾಡ್ಕೊಂಡಂಥದ್ದು ಒಂದು ಕ್ರಿಸ್ತ ವಿರೋಧಿ ಅಂತ. ಕ್ರಿಸ್ತನಿಗೇನೆ ಕ್ರಿಸ್ತನ ಹೆಸರು ಉಪಯೋಗಿಸಿ ಕ್ರಿಸ್ತನಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಕ್ರಿಸ್ತ ವಿರೋಧಿ ನೋಡಿದ್ರಿ. ಸೊ ಈ 666 ಮುದ್ರೆ ತಲೆ ಮೇಲೆ ಮತ್ತು ಕೈ ಮೇಲೆ ಹಾಕೋದು ಅಂತ ಕೂಡ ನಾವು ಏನು ಮಾಡಿದ್ರಿ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದರ ಪ್ರಕಟಣೆ 13ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ ಆ ಒಂದು ಮುದ್ರೆ ಇದ್ದವ್ರಿಗೆ ಮಾತ್ರ ಕ್ರಯ ವಿಕ್ರಯ ಮಾಡೋಕ್ಕೆ ಅನುಮತಿ ಕೊಡ್ತಾರೆ. ಎಲ್ಲರೂ ಏನು ಸಾಮಾನ್ಯ ಭಾವಿಸ್ಕೊಂಡ್ಬಿಟ್ಟಿದ್ರು ಅಂದರೆ ಇದು 666 ಅಂದರೆ ಬಾರ್ ಕೋಡು ಅಂತ. ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ ಇದು ಬಾರ್ ಕೋಡ್ ಅಲ್ವೇ ಅಲ್ಲ. ಇದು ಬಂದ್ಬಿಟ್ಟು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇರೋದು ಅಂತಂದರೆ ಇದು ಬಾರ್ ಕೋಡ್ ಅಲ್ಲ, ಅದರ ಏನಪ್ಪ ಇದು ಸತ್ಯವೇದ್ರ ಪ್ರಕಾರ ಇರುವಂಥ ಕ್ರಿಸ್ತ ವಿರೋಧಿಯ ಒಂದು ಮಾತು ಅದರ. ಸದಿನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಇದು ಏನಪ್ಪ ಅಂತಂದರೆ ಬಾರ್ ಕೋಡ್ಗೂ ಸೈತಾನ ಏನು ಸಂಬಂಧ ಯೋಚನೆ ಮಾಡಿ. ನೀವು ಅಕ್ಕಿ ತಗೊಂಡ್ರೆ ಏನೋ ತಗೊಂಡಿರಿ ಏನಂತೆ, ನೀವು ಊಟ ಮಾಡಿದ್ರೆ ಮಾಡಿದ್ರಿ ಅಂತ ಅವ್ನಿಗೆ ಏನು ಸಂಬಂಧ ಬರಲ್ಲ. ಹಂಗಿದ್ರೆ ಅವನಿಗೆ ಕ್ರಿಸ್ತನಿಗೆ ಕ್ರಿಸ್ತನ ಹೆಸರು ಉಪಯೋಗಿಸೋಣ ಕ್ರಿಸ್ತವರುಗಳ ಮುಖಾಂತರನೇ ಕ್ರಿಸ್ತನಿಗೆ ವಿರೋಧವಾಗಿ ನಿಂತ್ಕೊಳ್ಳೋದೇ ಅವನ ಕೆಲಸ. ಸೊ ಅದನ್ನು ನಾವು ನೋಡಿದ್ರಿ 666 ಏನಪ್ಪ ಅಂದರೆ ಪೋಪ್ ಕಿರ ಅಂತ ಅನೇಕ ಟೈಟ್ಲ್ಗಳಲ್ಲಿ ಒಂದು ಟೈಟ್ಲ್ ಇದೆ, ವಿಕಾರ್ ವಸ್ ಫಿಲಿಡಿ ಅಂತ. ವಿಕಾರ್ ವಸ್ ಫಿಲಿಡಿ ರೋಮನ್ ನ್ಯೂಮರಿಕಲ್ ಕ್ಯಾಲ್ಕುಲೇಟ್ ಮಾಡೋದು ನಮ್ಮ ಕರೆಕ್ಟಾಗಿ 666 ಅಂತ ಬರ್ತಾರೆ ಅಂತ ನೋಡಿದ್ರಿ ಅದರ. ಸೊ ಇವಾಗ ಕ್ರಿಸ್ತ ವಿರೋಧಿ ಬಂದಿದ ಮೇಲೆ, ಕ್ರಿಸ್ತ ವಿರೋಧಿ ಬಗ್ಗೆ ನಾವು ತಿಳ್ಕೊಂಡಿದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಡಿ ಸತ್ಯವೇದರ ಪ್ರಕಾರ ಅಪೊಸ್ತಲ ಪೌಲ್ ಕೂಡ ಅಂತ ಆಲೋಚನೆ ಪ್ರಕಾರ ಮಾಡಬೇಕಾದ್ರೆ ಸ್ಟಡಿನೇ ಯಾವುದಪ್ಪ ಅಂತಂದರೆ ಯೇಸು ಕ್ರಿಸ್ತನ 2ನೇ ಬರುವಿಕೆ. ಆ ಥರ ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಓದ ನೋಡಿದ್ದೀನಿ, 2ನೇ ತಿಸಲೋನಿಕ 2ನೇ ಅಧ್ಯಾಯ 1-3 ದಯವಿಟ್ಟು ಓದಿ. 2ನೇ ತಿಸಲೋನಿಕ 2 ಚಾಪ್ಟರ್ ವರ್ಸಸ್ 1, 2 ಅಂಡ್ 3 ದಯವಿಟ್ಟು ಯಾರು ಓದ್ತೀರಾ?
ಸರ್, ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೊಳ್ಳುವುದರ ವಿಷಯವಾಗಿಯೂ ನಿಮ್ಮ ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು
ಒಂದ್ ನಿಮಿಷ. ಸೊ ಅದೇ ಹೇಳ್ತಾರೆ, ಯಾರಾದರೂ ಯೇಸು ಕ್ರಿಸ್ತನ 2ನೇ ಬರಿಕೆ ಆಗ್ಬಿಡಿದೆ ಅಂತಂದ್ರೆ ದಯವಿಟ್ಟು ಏನ್ ಮಾಡ್ಬಿಡಿ, ಚಂಚಲಗೊಳಬೇಡ್ರಿ. ಅಂದ್ರೆ ಏನು ನಂಬಲೇ ಬಾರ್ದ, ಅದ್ ಬಗ್ಗೆ ಓದ್ಲೇ ಬಾರ್ದು ಅಂತ ಹೇಳ್ತಾರ? ಇಲ್ಲ ರೀ, ಹಂಗೆ ಹೇಳಿಲ್ಲ. ಅದನ್ನ ನಂಬೇಡಿ ಅಂತ ಹೇಳ್ತಾರೆ. ಯಾಕೆ ನಂಬೇಡಿ ಅಂತ ಹೇಳ್ತಾರೆ ಅಂದ್ರೆ, ಅದನ್ನ ನಂಬೋದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮುಖ್ಯವಾಗಿ ಆಗ್ಬೇಕು ಅಂತ ಹೇಳ್ತಾರೆ. ಏನ್ರಿ ಕ್ರಿಸ್ತನ 2ನೇ ಬರುವಿಕೆ ಆಗೋದಕ್ಕಿಂತ ಮುಂಚೆ ಮುಖ್ಯವಾಗಿ ಒಂದು ಕೆಲಸ ಆಗಲೇಬೇಕು, ಅದನ್ನ ನೀವು ಫಸ್ಟ್ ಗಮನಿಸ್ಬೇಕು ಅಂತ ಹೇಳ್ತಾರೆ. ಏನದು? ಇವಾಗ ಮುಂದಕ್ಕೆ ಓದಿ ಇಷ್ಟ ಗೊತ್ತಾಗ್ತಾರೆ, ಮುಂದಕ್ಕೆ ಓದಿ ಇಷ್ಟ ಕಂಟಿನ್ಯೂ ಮಾಡಿ. ಹಾ,
ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪವನ್ನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ.
ಹಾ ವೆಯ್ಟ್ ಮಾಡಿ ಸರ್, ಹೇಳ್ತಾರೆ ಏನ್ರಿ ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದೇ ಹೊರತು ಆ ದಿನವೂ ಬರುವುದಿಲ್ಲ. ಹಂಗಂದ್ರೆ ಫಸ್ಟ್ ಏನಪ್ಪ ಆಗ್ಬೇಕು ಅಂದ್ರೆ ಆ ದಿನ ಯಾವ ದಿನ ಕ್ರಿಸ್ತನ ಎರಡನೇ ಬರುವಿಕೆ ದಿನ ಏನ್ರಿ ಬರೋದಕ್ಕಿಂತ ಮುಂಚೆ ಏನಪ್ಪಾ ಆಗ್ಬೇಕು ಅಂದ್ರೆ ಮತಭ್ರಷ್ಟತೆ ಉಂಟಾಗಿ ಏನ್ರಿ ಅಧರ್ಮ ಸ್ವರೂಪನು ಕ್ರಿಸ್ತ ವಿರೋಧಿ ಏನಾಗಬೇಕು ಫಸ್ಟ್ ಬರಬೇಕು. ಅದಾಗಿದ ಮೇಲೆ ಕ್ರಿಸ್ತನ ಎರಡ ಬರಕ್ಕೆ ಏನಾಗಬೇಕು ಬರಬೇಕು ಅಂತ ಹೇಳ್ತಾರೆ. ಇವಾಗ ನಾವು ಕ್ರಿಸ್ತ ವಿರೋಧಿ ಬಗ್ಗೆ ಆಲ್ರೆಡಿ ಏನು ಮಾಡ್ಬಿಟ್ರೆ ಓದ್ ನೋಡ್ಬಿಟ್ರಿ 1799 ಇಸ್ವಿಗೆನೇ ಕ್ರಿಸ್ತ ವಿರೋಧಿಯ ಪ್ರಮುಖ ಆಳ್ವಿಕೆಯ ಸಮಯಗಳು ಮುಗಿದೋಯ್ತು. ಹಂಗಿರ್ಬೇಕಾದ್ರೆ ಇವಾಗ ನಾವು ಸತ್ಯವೇದದ ಒಂದು ಆಧಾರದ ಮೇಲೆ ನಮ್ಮ ಅಪೋಸ್ಟಲ್ ಪೌಲ್ ಕೊಟ್ಟಿದ್ದ ಟೀಚಿಂಗ್ಸ್ ಮೇಲೆ ನಾವು ಜೀಸಸ್ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಗ್ಗೆ ಓದೋದ್ರಲ್ಲಿ ತಪ್ಪೇ ಇಲ್ಲ. ಹಾಗಾದ್ರೆ ನಾವು ಓದೋದು ತುಂಬ ಇಂಪಾರ್ಟೆಂಟ್. ಸರಿ, ಇವಾಗ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಯಾರಿಗಾರ ಒಂದು ಪ್ರಶ್ನೆ ಕೇಳಿದೆ ಏನು ಹೇಳ್ತಾರೆ? ಹಾಂ, ಏನು ಹೇಳ್ತಾರೆ ಅಂದರೆ ಯಾವಾಗ ಬರ್ತಾರೆ ಯೇಸು ಕ್ರಿಸ್ತು ಅಂದರೆ ಬೇಗನೆ ಬರ್ತಾರೆ, ಬರ್ತಾರೆ ತುಂಬ ಬೇಗನೆ ಬರ್ತಾರೆ, ತುಂಬ ಬೇಗನೆ ಬರ್ತಾರೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಸರಿಯಪ್ಪ, ಯಾವಾಗ ಬರ್ತಾರೆ ಹೇಳ್ರಿ ಬರ್ತಾರೆ ಅಂತಂದರೆ ಅಯ್ಯೋ ಬೇಗ ಬರ್ತಾರೆ ಅಷ್ಟೇ. ಹಾಂ ಅಲ್ವಾ, ಯೋಚನೆ ಮಾಡ್ರಿ ಏನಪ್ಪ ಇವಾಗ ಯೇಸು ಕ್ರಿಸ್ತು ಪರಲೋಕದಿಂದ ಬುರುಕಿಗೆ ಬರೋಕ್ಕೆ ಎಷ್ಟು ಟೈಮ್ ಬೇಕು? ಇಲ್ಲ ಬದವ್ರು ಬೇಗ ಬರ್ತಾರೆ ಬೇಗ ಬರ್ತಾರೆ ಅಂತ ಹೇಳ್ತಾರೆ. ಸರಿ, ಇವಾಗ ದೇವದೂತ ಪರಲೋಕದಿಂದ ಬುರುಕಿಗೆ ಬರೋಕ್ಕೆ ಎಷ್ಟು ಕ್ಷಣದಲ್ಲಿ ಬರ್ತಾನೆ? ಬೈಬಲ್ ಪ್ರಕಾರ ಹೇಳೋದ್ರಲ್ಲಿ ರೆಪ್ಪೆ ಬಡಿಯಷ್ಟೊತ್ತಲ್ಲಿ ಮಾಡ್ತಾರಂತೆ ಬರ್ತಾರೆ ಅಂತ ನಮಗೆ ಬೈಬಲಲ್ಲಿ ಆಧಾರನೇ ಕೊಟ್ಟಿದೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಲೆ ದಾನಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಗಬ್ರಿಯಲ್ ಏನ್ ಮಾಡ್ತಾರೆ? ಪ್ರಾರ್ಥನೆ ಮುಗ್ಸೋಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ ಗಬ್ರಿಯಲ್ಲೋ ಅಲ್ಲಿ ಬರೋದ್ ನಾವ್ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ? ಹಂಗ್ರೆ ಸೆಕೆಂಡ್ಸ್ ಸಾಕ್ರಿ ಪರಲೋಕದಿಂದ ಬರೋಕ್ಕೆ. ಮತ್ತೆ ಯೇಸು ಕ್ರಿಸ್ತು ಏನ್ರಿ 2000 ವರ್ಷ ಆಯ್ತು ಬರ್ತಾನೆ ಇದಾರೆ ಬರ್ತಾನೆ ಇದಾರೆ ಬರ್ತಾನೆ ಇದಾರೆ, ಏನರ್ಥ ಅಲ್ರ? ಸರ್ಗೆ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಪ್ರಶ್ನೆ ಕೇಳಿ ಹೇಳ್ತಾರೆ ಅಯ್ಯೋ ಯೇಸು ಕ್ರಿಸ್ತು ಬೇಗ ಬರ್ತಾರೆ ಬೇಗ ಬರ್ತಾರೆ ಬೇಗ ಬರ್ತಾರೆ, ಅದಕ್ಕೆ ಮಾರನಾಥ ಅಂತ ಪದ ಯೂಸ್ ಮಾಡ್ತಾರೆ. ಏನ್ ಮಾರನಾಥ ಅಂದ್ರೆ ಗೊತ್ತಾ ಅರ್ಥ? ಹಾಂ, ಈ ವಿಲ್ ಕಮ್ ವೆರಿ ಸೂನ್ ಅಂತ ಏನ್ರಿ ಅರ್ಥ? ಬೇಗನೆ ಬರ್ತಾರೆ ಅಂತ ಅಲ್ವರ? ಅದಕ್ಕೆ ಏನ್ ಮಾಡ್ತಾರೆ ಮಾರನಾಥ? ಎಷ್ಟೋ ದಿವಸ ಮಾರನಾಥ ಅಂತ ಚರ್ಚೆ ಐತೆ ನೋಡಿರ್ತೀರಿ. ಏನಂದ್ರೆ ಜೀಸಸ್ ಕ್ರಿಸ್ಟ್ ವಿಲ್ ಕಮ್ ವೆರಿ ಸೂನ್ ಅಂದ್ಬಿಟ್ಟು ಅದರ ಏನ್ರಿ ಬರ್ತಾರೆ 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 ಅಂತ. ನಾನು ಏನ್ರಿ ಯೇಸು ಕ್ರಿಸ್ತ ನಂಬಿ ಸುಮಾರು ಒಂದು 25 ವರ್ಷದ ಮೇಲೆ ಆಗೋಯ್ತಾರೆ. ನಾನು ಫಸ್ಟ್ ಟೈಮ್ ಸಭೆಗೆ ಹೋಗ್ಬೇಕಾರೆ ಏನ್ರಿ ಅಯ್ಯೋ ಎಲ್ಲರೂ ಹೇಳ್ತಾರೆ ಓ ಬರ್ತಾರೆ 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 ಅಂತ ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಅಯ್ಯೋ ನಾನು ಎಂಥ ಪರಿಷತ್ ಸಭೆಗೆ ಬಂದಿದ್ದೀನಪ್ಪ, ಯೇಸು ಕ್ರಿಸ್ತನೇ ಬರ್ತವ್ರೆ ಅಂತಂದ್ಬಿಟ್ಟು ಏನ್ ಮಾಡಿದೆ ಅವಾಗ ತಿರ್ಗಿ ನೋಡೋ ಡೋರ್ ಹತ್ರ ಅಯ್ಯೋ ಜೀಸಸ್ ಕ್ರಿಸ್ಟ್ ಬರ್ತಾರೆ ಅಯ್ಯೋ ಜೀಸಸ್ ಕ್ರಿಸ್ಟ್ ಬರ್ತಾರೆ ಅಂತ ಬರಲೇ ಇಲ್ಲ ಕೊನೆಗೆ. ಓ ಇವ್ರು ಬರ್ತಾರೆ ಬರ್ತಾರೆ ವೆರಿ ಸೂನ್ ವಿಲ್ ಕಮ್ ಬೇಗನೆ ಬರ್ತಾರೆ ಬೇಗನೆ ಬರ್ತಾರೆ ಅಂದ್ಬಿಟ್ಟು ನಾನು ಎಲ್ಲಪ್ಪ ಬರಲಿಲ್ಲ, ಓ ಸಂಡೇ ಅಲ್ವಾ ಎಷ್ಟೋ ಸಭೆಗಳಿದೆ ಎಲ್ಲ ವಿಸಿಟ್ ಹಾಕೊಂಡ್ಬರ್ಬೇಕು ಲೇಟ್ ಆಗೋಯ್ತು ಅಂತ ತಿಳ್ಕೊಂಡೆ. ಹಂಗೆ ನೆಕ್ಸ್ಟ್ ವೀಕ್ ನೋಡಿದ್ರೆ ಅದೇ ಕತೆ, ಅದೇ ನೆಕ್ಸ್ಟ್ ವೀಕ್ ನೋಡಿದ್ರೆ ಅದೇ ಕತೆ. ಓ ಹಂಗಾರೆ ನಮ್ಗೆ ಏನನ್ಸ್ಬಿಡ್ತು ಅಂದರೆ ಓ ಇವ್ರು ಏನಪ್ಪ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾರೆ, ಈಗ ಯಾವಾಗ ಬರ್ತಾರೆ? ನಾನೇನು ಮಾಡ್ತೆ ಹೋಗಿ ಸೀರಾ ಕೇಳಿಬಿಟ್ಟೆ, ಅಲ್ಲ ಸರ್ ಬ್ರದರ್ ನೀವು ಬರ್ತಾರೆ ಬರ್ತಾರೆ ಅಂತ ಹೇಳ್ತಾರೆ, ಎಲ್ಲಿ ಬರ್ತಾರೆ ಬರ್ತಾರೆ ಯಾವಾಗ ಬರ್ತಾರೆ ಹೇಳ್ರಿ ಬರ್ತಾರೆ ಅಂತಂದರೆ ಅವ್ರೇನಂದ್ರು ಬ್ರದರ್ ಯೇಸು ಕ್ರಿಸ್ತು ಬೇಗ ಬರ್ತಾರೆ, ಆದರೆ ಆ ದಿನದ ಬಗ್ಗೆ ಆಗಲಿ ಆ ಗಳಿಗೆ ಬಗ್ಗೆ ಆಗಲಿ ಅದು ಯಾರಿಗೂ ಗೊತ್ತಿಲ್ಲ, ಯೇಸು ಕ್ರಿಸ್ತನಿಗೂ ಗೊತ್ತಿಲ್ಲ ಅಂತೇಳಿ. ಏನ್ರಿ ಪರಲೋಕದಲ್ಲಿ ದೇವದೂತನಿಗೂ ಗೊತ್ತಿಲ್ಲ, ದೇವರು ಒಬ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಲ್ವರ? ಆ ವಾಕ್ಯನ ಏನು ತೆಗೆದು ನೋಡ್ಸಿದ್ರು ನೋಡಿ, ಆ ವಾಕ್ಯ ನೀವು ಓದ್ರಿ ಅಂತೀನಿ. ಮಾರ್ಕ 13ನೇ ಅಧ್ಯಾಯ 32ನೇ ವಾಕ್ಯ ಓದಿ. ಮಾರ್ಕ್ 13:32.
ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು.
ನೋಡ್ರ ಏನ್ರಿ ಆ ಒಂದು ದಿನದ ವಿಷಯವಾಗಲಿ ಆ ಒಂದು ಗಳಿಗೆಯ ವಿಷಯವಾಗಲಿ ಯಾರಿಗೆ ತಿಳಿಯದಂತೆ? ಯಾರಿಗೂ ತಿಳಿಯದು. ಹಾಂ, ಅದು ಯಾರಿಗೆ ಮಾತ್ರ ತಿಳಿತಾರಂತೆ ಅಲ್ರ? ತಂದೆಯ ದೇವ್ರಿಗೆ ಮಾತ್ರ ಬಿಟ್ಟರೆ ಬೇರೆ ಇನ್ಯಾರಿಗೇನ್ರಿ ಅದು ತಿಳಿಯದು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ. ಅದೇ ನೋಡ್ಬೇಕಾರೆ ಏನ್ರಿ ಯಾರಿಗಾರ ನೀವು ಕೇಳಿ ಅಂತೀನಿ ಅವರೆಲ್ಲ ಏನು ಮಾಡೋದು ಇದೇ ಉತ್ತರ ಕೊಡೋದು, ಅಯ್ಯೋ ಗೊತ್ತಿಲ್ಲ ಗೊತ್ತಿಲ್ಲ. ಯಾವಾಗ ಬರ್ತಾರೆ? ಬೇಗ ಬರ್ತಾರೆ ಅಷ್ಟೇ, ಅದೇ ಯಾವಾಗ ಬರ್ತಾರೆ ಏನು ಬರ್ತಾರೆ ಅಂತಂದ್ಬಿಟ್ಟು ಡೀಟೇಲ್ಸ್ ಏನಿಲ್ಲ, ಗೊತ್ತಿಲ್ಲ ಅಂತಂದ್ಬಿಡ್ತಾರೆ ಅದರ. ಸರಿ, ಯಾಕೆಂದ್ರೆ ಈ ಮಾತನ್ನ ಎಲ್ಲ ಸಾಮಾನ್ಯ ಕೋರ್ಟ್ ಮಾಡ್ತಾರೆ ಖಂಡಿತವಾಗೂ. ಇಲ್ಲ ರೀ, ಇದು ಜೀಸಸ್ ಹೇಳಿರೋ ಮಾತೇ, ಇದು ಸತ್ಯ, ಅದರ ಸುಳ್ಳಾಗೋದಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಆದರೆ ನಾವೇನು ಮಾಡಬೇಕು, ಒಂದೇ ವಾಕ್ಯದ ಆಧಾರದ ಮೇಲೆ ನಮ್ದು ಇಡೀ ಆಲೋಚನೆಗಳನ್ನ ನಿರ್ಭರವಾಗಿರಿಸ್ಬಿಡ್ತಾರೆ. ತಮ್ಮ ಥಿಂಕ್ ಮಾಡ್ಬೇಕ್ರೆ, ಸತ್ಯವೇದದಲ್ಲಿ ಇದುವರೆಗೂ ನೋಡಿರೋ ಪಾಠಗಳು ಹೆಂಗೆ ನೋಡಿದಿರಿ? ಒಂದು ವಾಕ್ಯದ ಆಧಾರದ ಮೇಲೆ ನಾವು ಏನೇ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ. ಇಡೀ ಸತ್ಯವೇದನ ಜಾಲಾಡಿಸಿ ಸತ್ಯವೇದನಂತ ಎಲ್ಲ ವಾಕ್ಯಗಳ ಮುಖಾಂತರ ನಾವು ಏನು ಮಾಡೋದು, ಒಂದು ತೀರ್ಪಿಗೆ ಬಂದಿರೋದು. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಇಲ್ಲಿ ಯೇಸು ಕ್ರಿಸ್ತು ಹಿಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಯೇಸು ಕ್ರಿಸ್ತು ಯಾಕೆ ಹೇಳ್ತಾ ಇದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ ಇದನ್ನ ಅಂತ ನಾವೇನು ಮಾಡಬೇಕು, ಸತ್ಯವೇದ ಮುಖಾಂತರ ಪರಿಗಣಿಸ್ಬೇಕು ಅದರ. ಅದರಿಂದ ಯೇಸು ಕ್ರಿಸ್ತು ಮಾತನ್ನ ಹೇಳಿದ್ರು ಯಾವಾಗ ಹೇಳಿದ್ರು? ಅವರು ಶಿಲ್ಬೆ ಮೇಲೆ ಸಾಯೋದಕ್ಕಿಂತ ಮುಂಚೆ ಹೇಳಿದ್ರ ಅನಂತರ ಹೇಳಿದ್ರ ಅಂತಂದ್ರೆ ಶಿಲ್ಪಿ ಮೇಲೆ ಸಾಯೋದಕ್ಕಿಂತ ಮುಂಚೆ ಹೇಳಿದ್ದು ಅಲ್ವರ. ಸೊ ಶಿಲ್ಪಿ ಮೇಲೆ ಸಾಯೋದಕ್ಕಿಂತ ಮುಂಚೆ ದೇವರು ಯೇಸು ಕ್ರಿಸ್ತನಿಗೆ ಎಲ್ಲ ಅಧಿಕಾರ ಕೊಟ್ಟಿದ್ರಾ? ಕೊಟ್ಟಿದ್ರ ಶಿಲ್ಪಿ ಮೇಲೆ ಸಾಯೋದಕ್ಕಿಂತ ಮುಂಚೆ ದೇವರು ಕ್ರಿಸ್ತನಿಗೆ ಎಲ್ಲ ಅಧಿಕಾರ ಕೊಟ್ಟಿದ್ರ? ಎಸ್ ಅವ್ರನ್ನೋ
ಇಲ್ಲ.
ಇಲ್ಲ, ಕೊಟ್ಟಿರಲಿಲ್ಲ ರೀ. ಯಾವ ಕೊಟ್ಟಲ್ಪಟ್ಟಿದ್ದು ಅಂದ್ರೆ ಶಿಲ್ಬೆ ಮಾಡದ ನಂತರ ರೀ. ಶಿಲ್ಬೆ ಮರಣದಲ್ಲಿ ದೇವರಿಗೆ ನಂಬಿಕಸ್ತರಾಗಿ ಇದ್ದಿದ್ ಮೇಲೆ ಸರ್ವ ಅಧಿಕಾರ ದೇವರೇ ಮಾಡಿದ್ರು, ಕ್ರಿಸ್ತನಿಗೆ ಒಪ್ಪಿಸ್ಕೊಟ್ರು. ಅದರ ಅದಿಗೊಂಡ್ಬೇಕ್ರೆ ನೋಡಿ, ಪ್ರಕಟಣೆ ಪುಸ್ತಕದಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಓದ ನೋಡಿದ್ದೀನಿ, ಪ್ರಕಟಣೆ 5ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ. ದಯವಿಟ್ಟು ನಿಧಾನ ಒಂದೊಂದೇ ವಾಕ್ಯಗಳನ್ನ ಓದ್ಕೊಂಬನಿ, ಒಂದೊಂದೇ ವಾಕ್ಯ ಪ್ರಕಾರ ಓದ್ಕೊಂಡು ಹೋಗೋಣ. ಹಾ,
ಸಿಂಹಾಸನದ ಮೇಲೆ ಕುಳಿತಿದ್ದ ಆತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ ಎರಡು ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು.
ನೋಡ್ರ. ಸೊ ಅವಾಗ ಏನ್ ಮಾಡ್ತಾರೆ, ಪರಲೋಕದಲ್ಲಿ ಒಬ್ರು ಸಿಂಹಾಸನ ಮೇಲೆ ಕೂತಿರೋದು ನೋಡ್ರಂತೆ. ಅವರು ಬಲಗೈಯಲ್ಲಿ ಒಂದು ಸುರುಳಿ ಇರೋದನ್ನ ನೋಡ್ರಂತೆ. ಅದು ಹೊರಗಡೆ ಮತ್ತೆ ಒಳಗಡೆ ಬರೆಯಲ್ಪಟ್ಟಿದಂತೆ. ಅದು 7 ಮುದ್ರೆಗಳಿಂದ ಮುದ್ರೆ ಹಾಕಿತ್ತಂತೆ ಅಲ್ಲರ. ಸರಿ, ಈ ಮುದ್ರೆನ ಒಡೆದು ಆ ಹೊರಗಡೆ ಅಂತ ಸುರುಳಿನ ಬಿಚ್ಚಿ ಓದೋದಿಕ್ಕೆ ಯಾರು ಅರ್ಹರಾಗೇ ಇರ್ಲಿಲ್ವಂತೆ ಅಲ್ವರ. ಅವಾಗ ಯೋಹಾನ ಏನ್ ಮಾಡ್ತಾರೆ, ಅಳಕ್ಕೆ ಶುರು ಮಾಡ್ತಾರೆ. ನೋಡಿ, ಓದಿ ಇಷ್ಟ, ಮುಂದಕ್ಕೆ ಓದಿ ಇಷ್ಟ, ಕಂಟಿನ್ಯೂ ಮಾಡಿ. ಹಾ,
ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿಯಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ.
ಯಾವನಿಗೂ ಶಕ್ತಿ ಇರಲಿಲ್ಲ. ಆಮೇಲೆ ಹಾ,
ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ
ಸಾಕ್ಷಿತ್ತರ
ಅಳಬೇಕು.
ಒಂದ್ ನಿಮಿಷ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅವಾಗ ಬಹಳವಾಗಿ ಅಳ್ತಾ ಇರ್ತಾರಂತೆ. ಇದು ಏನಪ್ಪ ಅಂದ್ರೆ ಸುರುಳಿ ಅದರ ಹೊರಗಡೆ ಮತ್ತೆ ಒಳಗಡೆ ಬರೆದಿರೋ ಸುರುಳಿ ಯಾವುದು ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದೇ ಬೈಬಲ್ ರೀ. ಸತ್ಯವೇದ, ಸತ್ಯವೇದ ಆಳವಾಗಿರಂತ ವಿಚಾರಗಳು, ಒಳ್ಳೆ ರಹಸ್ಯವಾಗಿ ದೇವರು ಮುದ್ರೆ ಹಾಕಿದ್ದಾರೆ. ಅದನ್ನ ಯಾರು ಓದಕ್ ಸಾಧ್ಯ ಇಲ್ಲ ರೀ. ಅದನ್ನ ಅರ್ಥ ಮಾಡ್ಕೊಂಡು ಯಾರು ಕಳಿಸ್ತಾರೆ? ಆದ್ರೆ ಹೊರಗಡೆ ಬರೆದಿರೋದೆಲ್ಲ ಏನ್ ಮಾಡೋದು, ನಾವು ಅರ್ಥ ಮಾಡ್ಕೊಬೋದು. ನೋಡಿ, ಇವಾಗ ಏನ್ರಿ, ಒಂದು ಬುಕ್ ಇದೆ, ಬೈಬಲ್ ಇದೆ. ಈ ಬೈಬಲ್ ಮುಚ್ಚಿಬಿಟ್ಟೆ ಅಂದ್ರೆ ಯಾರು ಓದಕ್ಕಾಗಲ್ಲ. ಇದು ಓದ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ತೆಗೆದ್ಬಿಟ್ಟು ಓದ್ಬೇಕು. ಹಿಂಗೆ ಓದ್ಬೇಕು ಅಂದ್ರೆ ಏನು, ಈ ಮೇಲ್ಗಡೆ ಏನ್ ಪಬ್ಲಿಷ್ ಮಾಡಿದ್ರು ಅದೇನ್ ಮಾಡ್ಬೋದು, ನಾವು ಓದ್ಬೋದು ಅಷ್ಟೇ. ಅದರ ಅದ್ರ ಹೊರಗಡೆ ವಿಚಾರಗಳು ಓದ್ಬೇಕಾದ್ರೆ ಏನ್ ಮಾಡ್ಬೇಕು, ಅದ್ ತೆಗ್ದು ಓದ್ಬೇಕು. ಇದೇ ರೀತಿ ಸತ್ಯವೇದ ಏನಾಗಿದೆ ಅಂದರೆ, ಹೊರಗಡೆ ಎಲ್ಲಾರು ಓದ್ಕೊಬೋದ್ರಿ. ಎಲ್ಲಾ ಕ್ರೈಸ್ತವರು ಸಾಮಾನ್ಯವಾಗಿ ಸತ್ಯವೇದಿರಂತ ಮೇಲಿರಂತ ತತ್ವಗಳನ್ನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಕೊಂತಾರೆ, ಅವ್ರಿಗೆ ಅದು ಸಾಕು. ಆದ್ರೆ ಆಳವಾಗಿರಂತ ವಿಚಾರನ ಅರ್ಥ ಮಾಡ್ಕೊಬೇಕು ಅಂದ್ರೆ ಇದು ದೇವರಿಂದ ಕೊಡಲ್ಪಟ್ಟರೆ ಮಾತ್ರ ಆಗೋದಕ್ಕೆ ಸಾಧ್ಯ ಇಲ್ಲನೂ ಇಲ್ಲ. ಇದು ಯಾರಿಗೂ ಕೊಡಲಿಲ್ಲ ಅಂತ ಅಲ್ಲಿವರೆಗೂ. ಎಲ್ಲಿವರೆಗೂ ಅಂತಂದ್ರೆ ಮುದ್ರೆ ಒಬ್ರು ಬಂದು ಒಡಿಬೇಕಾಗಿತ್ತಂತೆ. ಅದ್ರ ಹಂಗಾರೆ ಏನು 7 ಮುದ್ರೆ ಅಂದ್ರೆ, ನಾವು ಇದುವರೆಗೂ ನೋಡಿರೋ ಪಾಠಗಳಲ್ಲಿ ಏನ್ ನೋಡಿದ್ರಿ, 7 ಅಂತಂದ್ರೆ ಬೈಬಲಲ್ಲಿ ಏನು ಪರಿಪೂರ್ಣ ಸಂಪೂರ್ಣ ಅಂತ ಅರ್ಥ, ಕಂಪ್ಲೀಟ್ ನಂಬರ್, ದ ಹೋಲ್ ನಂಬರ್ ಅಂತ ಅರ್ಥ. ಅದಕ್ಕೆ ದೇವರು 7 ದಿನ ಸೃಷ್ಟಿ ಮಾಡಿದ್ರು, 7 ದಿನಗಳು ಏನ್ರಿ ವಿಶ್ರಾಂತಿ ಇತ್ತು ಅಲ್ವರ. ನಾವು ಸಬ್ಬತ್ ದಿನಗಳು ನೋಡ್ತಿರಲ್ಲ, 6 ದಿನ, ಸಾರಿ 6 ದಿನ ಕೆಲಸ ಮಾಡಿದ್ವಿ, 7 ದಿನ ವಿಶ್ರಾಂತಿ ತಗೊಬೇಕಾಯ್ತು, 7 ದೂತರುಗಳು, 7 ಸಭೆಗಳು ಅಲ್ವರ ಏನ್ರಿ, 7 ತುತ್ತೂರಿಗಳು. ಸೊ 7 7 ಅಂತ ಬೈಬಲ್ ಮೋರ್ ದನ್ 40 ಟೈಮ್ಸ್ ಬರ್ತದೆ ರೀ. ಸೊ 7 ಅಂದ್ರೆ ಪರಿಪೂರ್ಣವಾಗಿರೋಂಥ ನಂಬರ್, ಕಂಪ್ಲೀಟ್ ಅಂದ್ರೆ ಸತ್ಯವೇದ ಕಂಪ್ಲೀಟ್ ಆಗಿ ಏನಾಗಿದೆ, ಮುದ್ರಾ ಕಲ್ಪಟ್ಟಿದೆ. ಈ ಸತ್ಯವೇದನ ಏನೋ ಅರ್ಥ ಮಾಡ್ಕೋಬೇಕಂದ್ರೆ ಈ ಮುದ್ರೆಗಳೇ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಓಡಬೇಕು. ಒಡೆದ್ರೇನೆ ಅದು ಒಳಗಡೆ ಇರೋಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳಕ್ಕೆ ಏನ್ರಿ ಸಾಧ್ಯ ಅಲ್ವರ. ಸೊ ಅದಕ್ಕೆ ಈ ಇದು ಯಾರ ಕೈಲಿತ್ತು ಅಂತಂದ್ರೆ ದೇವ್ರ ಕೈಲಿತ್ತಂತ್ರಿ. ಇದನ್ನು ಒಡೆದು ಓದೋದಕ್ಕೆ ಯಾರು ಯೋಗ್ಯವಾಗಿಲ್ಲ ಅಂತ ಅಳ್ತಾ ಇರ್ಬೇಕ್ರೆ, ಆವಾಗ ಹಿರಿಯರಲ್ಲಿ ಒಬ್ರು ಬಂದು ಏನ್ ಹೇಳ್ತಾರೆ, ಇವಾಗ ಕಂಟಿನ್ಯೂ ಮಾಡಿ ಇಷ್ಟು ಲತಾ ಅಷ್ಟರ.
ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಹಾಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು.
ನೋಡ್ರ, ಅಳಬೇಡ ಏನ್ರಿ, ಯೂದಾ ಗೋತ್ರದ ಸಿಂಹ ಅವ್ರೇನ್ ಮಾಡಿದ್ರೆ, ಅವರು ಜಯ ಹೊಂದಿದ್ದಾರೆ. ಹಂಗೆ ಜಯ ಹೊಂದಿದ್ದಾರೆ, ಜಯ ಹೊಂದ ಮೇಲೇನೆ ಮುದ್ರೆಯನ್ನ ಒಡೆದು ಸುರುಳಿನ ತೆಗೆದು ಓದೋದಕ್ಕೆ ಏನಾಯ್ತು, ಅವ್ರಿಗೆ ಅಧಿಕಾರ ಕೊಡಲ್ಪಟ್ಟಿತ್ತು. ಅಲ್ಲಿವರು ಕೊಡಲೇ ಇಲ್ಲ ರೀ. ಯಾವಾಗ ಯೇಸುಕ್ರಿಸ್ತ ಜಯ ಹೊಂದ್ರು ಅಂದ್ರೆ ಶಿಲ್ಬೆ ಮರಣದ ಮುಖಾಂತರ ದೇವ್ರಿಗೆ ಏನಪ್ಪ ನೋಡಿಸ್ ಅಂದ್ರೆ, ನಾನು ಸಾಯೋವರೆಗೂ ಏನಾಗಿರ್ತೀನಿ ನಿನ್ಗೆ, ಶತ್ರು ಸರಿ ನಿಂಗೆ ನಂಬಿಕಸ್ತ್ರ ಇರ್ತೀನಿ ಅಂದ್ಬಿಟ್ಟು ಪ್ರೂವ್ ಮಾಡಿದ್ಮೇಲೆ ದೇವರ ಸಂಪೂರ್ಣವಂತ ಅಧಿಕಾರನ ಯಾರಿಗಪ್ಪ ಕೊಟ್ಟರು ಅಂದ್ರೆ ಕ್ರಿಸ್ತನಿಗೆ ಕೊಟ್ಟರು ರೀ. ಅದರ ಇವಾಗ ಯೇಸು ಕ್ರಿಸ್ತ ಆ ಸುಳ್ಳಿನ ಒಡೆದು ಒಳಗಡೆ ಅಂತ ಎಲ್ಲ ವಿಷಯಗಳನ್ನ ಓದೋದಿಕ್ಕೆ ಯಾರಿಗೆ ಅಧಿಕಾರ ಇದೆಪ್ಪ ಅಂದ್ರೆ ಕ್ರಿಸ್ತನಿಗೆ ಅಧಿಕಾರ ಇದೆ ಅಂತೆ. ಅಲ್ಲ ಅದಕ್ಕೆ ಓದಿ ಅಂತೀನಿ, ಯೇಸು ಕ್ರಿಸ್ತ ಹೇಳ್ತಾರೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸರ್ವ ಅಧಿಕಾರ ನನಗೇನಾಗಿದೆ ಕೊಡಲ್ಪಟ್ಟಿದೆ ಅಂತ
ಕೊಡಲ್ಪಟ್ಟಿದೆ.
Matthew 28:18 ಓದಿ.
ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ.
ನೋಡ್ರ
ಅವನಿಗೆ
ಏನ್ ಹೇಳ್ತಾರೆ, ಸರ್ವ ಅಧಿಕಾರ ನನಗೇನಾಗಿದೆ ಕೊಡಲ್ಪಂಗ್ರೆ. ಯೇಸು ಕ್ರಿಸ್ತನ ಸರ್ವ ಅಧಿಕಾರ ಫಸ್ಟ್ ಇರಲಿಲ್ಲ ಅಂತಾನೆ ಅರ್ಥ, ಕೊಡಲ್ಪಟ್ಟಿದೆ ಇಲ್ಲಿವರೆಗೂ ಕೊಡಲಿಲ್ಲ ಅಂತ ಅರ್ಥ. ಯಾವಾಗ ಶಿಲ್ಬೆ ಮರಣ ಅನುಭವಿಸೋರು ಇವಾಗ ಕೊಡಲ್ಪಟ್ಟಿದೆ ಅಂತ. ಅದಕ್ಕೆ ಯೇಸು ಕ್ರಿಸ್ತ ಹೆಂಗ್ ಅಂತ ಹೇಳಿದ್ದು, ನಾನು ಹೋಗಿದ್ಮೇಲೆ ಪವಿತ್ರಾತ್ಮನ ಕಳಿಸ್ರಿ, ಪವಿತ್ರಾತ್ಮ ನಿಮ್ಗೆ ಏನ್ ಮಾಡ್ತಾರೆ ಸಕಲ ಸತ್ಯದಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ನಡೆಸ್ತಾರೆ ಅಂತ ಹೇಳ್ತಾರೆ. ಓದಿ ನೋಡ ಅಂತಾನೆ John 16:13. ಹಾ
ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು.
ನೋಡ್ರ, ಅದಕ್ಕೆ ಪವಿತ್ರಾತ್ಮ ಬಂದ್ಮೇಲೆ ಅದೇನ್ ಮಾಡ್ತಾರೆ ಸಕಲ ಸತ್ಯಕ್ಕೆ, ಅರ್ಧಂಬರ್ಧ ಸತ್ಯ ಇಲ್ಲ, ಸ್ವಲ್ಪ ಸತ್ಯ 10% ಅಲ್ಲ, ಸಕಲ ಸತ್ಯಕ್ಕೆ, ಬೈಬಲ್ ಅಂತ ಎಲ್ಲ ಆಳ್ವಾಗಿರಂತ ವಿಚಾರಕ್ಕೆ ಪವಿತ್ರಾತ್ಮ ಏನ್ ಮಾಡ್ತಾರೆ ನಮ್ಗೆ ತಿಳಿಸ್ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ದೇವ್ರು ಹೇಳ್ತಾರೆ. ಅಲ್ಲರ ಹಂಗಿರ್ಬೇಕ್ರೆ ಏನ್ರೀ, ಯೇಸು ಕ್ರಿಸ್ತನಿಗೆ ಅವಾಗ ಗೊತ್ತಿರಲಿಲ್ಲ, ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಾಗ್ಲಿ ಇವಾಗ ಕೂಡ ಗೊತ್ತಿಲ್ಲ ಅಂತ ಹೇಳಕತ್ತ, ಇವತ್ತು ಕೂಡ ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ಏನ್ರಿ ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲ, ಇವತ್ತು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಸತ್ಯವೇದ್ದಲ್ಲೇ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಗೊತ್ತಾ, ಆ ದಿನದ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಅಂತ. ಓದಿ ನೋಡಿ ವಾಕ್ಯ ಎಲ್ಲಿ, 1 ಥೆಸಲೋನಿಕ 5:1 ಓದಿ ಅಂತೀನಿ ನೋಡೋಣ. ಹಾ
ಕರ್ತನು
First Thessalonians 5:1.
ತಾನೇ 5. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ
ನೋಡ್ರ
ತಿಳಿದಿದ್ದೀರಲ್ಲ.
ನಿಮ್ಗೆ ಚೆನ್ನಾಗಿ ಗೊತ್ತಿದ್ದಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಆ ಒಂದು ಕಾಲಗಳ ನಡೆಯುವಂತ ಗಳಿಗೆ ಬಗ್ಗೆ ಆಗ್ಲಿ ಸಮಯಗಳ ಬಗ್ಗೆ ಆಗ್ಲಿ ನಿಮ್ಗೆ ಬರೆಯಂತ ಅವಶ್ಯಕತೆ ಇಲ್ಲ. ಯಾಕೆ ಬರೀ ಅವಶ್ಯಕತೆ ಇಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ಹೇಳ್ತಾರೆ. ನೀವು ನೋಡ್ರಿ ಅಪೋಸ್ಟಲ್ ಪೌಲ್ ಗೊತ್ತಿಲ್ಲ ಅಂತ ಹೇಳ್ತಾರ, ಹೇಳ್ತಾರೆ ಅಪೋಸ್ಟಲ್ ಪೌಲ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಸುಮ್ಮನೆ ಸಾಧಾರಣವಾಗಿ ಗೊತ್ತಿರೋದಲ್ಲ ರೀ, ನಿಮ್ಗೆ ಚೆನ್ನಾಗಿ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ ಅಂತ ಹೇಳ್ತಾರೆ. ಹಂಗಂದ್ರೆ ನೀವೇ ಹೇಳ್ರಿ, ನಾವು 2 ಬರಿಕೆ ಬಗ್ಗೆ ಸ್ಟಡಿ ಮಾಡ್ಬೇಕು ಬೇಡ, ಮಾಡ್ಲೇಬೇಕು. ಕರ್ತನ ದಿನದ ಬಗ್ಗೆ, ಯೇಸು ಕ್ರಿಸ್ತನ 2 ಬರಿಕೆ ಬಗ್ಗೆ ನಾವು ಓದ್ಲೇಬೇಕ್ರಿ. ಅಲ್ವರ ಸಹೋದರಗಳೇ, ಈ ಕಾಲಗಳು ಈ ಸಮಯಗಳು ನಡೆಯೋದ್ ಬಗ್ಗೆ ನಿಮ್ಗೆ ಹೇಳಂತ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರಿ ಅಂತ ಅರ್ಥರಿ. ಇದು ಯೇಸು ಈ ಅಪೋಸ್ಟಲ್ ಪೌಲ್ ಯಾರ ಬಗ್ಗೆ ಹೇಳ್ತಾ ಇದಾರೆ, ಯಾರ ಬಗ್ಗೆ ಹೇಳ್ತಾ ಇರೋದು? 1 ಥೆಸಲೋನಿಕ 4:16 ಓದಿ. ಆಕ್ಚುಲಿ ಈ ಚಾಪ್ಟರ್ ಡಿವಿಷನ್ ವರ್ಷ್ ಡಿವಿಷನ್ ನಮ್ಮ ಬೈಬಲಲ್ಲಿ ನಾವು ಮಾಡ್ಕೊಂಡಿರೋದು, ಒರಿಜಿನಲ್ ಬೈಬಲ್ ಇಲ್ವೇ ಇಲ್ಲ. ಇವೆಲ್ಲ ಬಂದ್ಬಿಟ್ಟು ಅಪೋಸ್ಟಲ್ ಪೌಲ್ ಬರಿಬೇಕಾದ್ರೆ ಒಂದೇ ಸರಿ ಸರಾಸರಿಯಾಗಿ ಬರೆದವ್ರೆ. ನೋಡಿ ಏನ್ ಹೇಳ್ತಾರೆ, ಓದಿ ಅಂತೀರಿ? ಹಾ
ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು.
ಬರುವನು, ಕ್ರಿಸ್ತನ 2 ಬರಿಕೆ ಬಗ್ಗೆ ಹೇಳ್ತಾ ಇರೋದು. ನೋಡಿ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಏನ್ ಮಾಡಿರಿ, ಸಂತೈಸಿರಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಮುಗಿಸ್ಬಿಟ್ಟು ಆ ಚಾಪ್ಟರ್ನ 5ನೇ ಅಧ್ಯಾಯ ಕಂಟಿನ್ಯೂ ಮಾಡ್ತಾರೆ. ಸಹೋದರರೇ, ಈ ಕಾಲಗಳನ್ನು ಕುರಿತು ಸಮಯಗಳನ್ನು ಕುರಿತು ನಿಮ್ಗೆ ಬರೆಯಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಏನಪ್ಪ ಮೀನಿಂಗ್ ಅಂದ್ರೆ, ಆಲ್ರೆಡಿ ಅಪೋಸ್ಟಲ್ ಪೌಲ್ ಥೆಸಲೋನಿಕ ಸಭೆಗೆ 2ನೇ ಬರಿಕೆ ಬಗ್ಗೆ ಕ್ಲೀನಾಗಿ ಟೀಚ್ ಮಾಡಿದ್ರು ಅಂತ ಅರ್ಥ. ಅದರಿಂದ ಹೆಂಗ ಗೊತ್ತಾ ಮೀನಿಂಗು, ಯಾವಾಗ ಯೇಸು ಕ್ರಿಸ್ತು ಹೇಳಿದ್ರು ಗೊತ್ತಿರಲಿಲ್ಲ ಅಂತ, ಯಾಕಂದ್ರೆ ಯೇಸು ಕ್ರಿಸ್ತನೇ ದೇವರಿಗೆ ನಂಬಿಕಸ್ಥರಾಗಿರ್ಲಿಲ್ಲ ಅಲ್ವರ. ಅವ್ರು ಇದ್ದಿದ್ಮೇಲೆ ದೇವರು ಇವತ್ತು ಕೂಡ ಯೇಸು ಕ್ರಿಸ್ತನ ಏನು ಹೇಳ್ಕೊಟ್ಟಿಲ್ವಾ? ಎಲ್ಲ ಅಧಿಕಾರ ಕೊಟ್ಟಿಲ್ವ? ಎಲ್ಲ ರಿವೀಲ್ ಮಾಡಿದ್ದಾರೆ. ಆ ಒಂದು ಪ್ರಕಟಣೆನೇ ಪ್ರಕಟಣೆ ಪುಸ್ತಕದ ಮುಖಾಂತರ ಮತ್ತು ಅಪೋಸ್ಟಲ್ ಪೌಲ್ಗೆ ದರ್ಶನಗಳ ಮುಖಾಂತರ ಕ್ರಿಸ್ತನ ಏನ್ ಮಾಡಿದ್ರು ಇವಾಗ ತಿಳಿಸ್ಕೊಟ್ಟಿದ್ರು. ಅದನ್ನೇ ಅಪೋಸ್ಟಲ್ ಪೌಲ್ ಹೇಳೋದು, ಇದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹಂಗಾದ್ರೆ ನಮಗ್ ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಇವಾಗ ಚೆನ್ನಾಗಿ ಗೊತ್ತಿರತ್ತೆ ಕಳ್ಕೊಬೇಕು. ಅದರ ಚೆನ್ನಾಗಿ ಗೊತ್ತಿರೋದು ಅಪೋಸ್ಟಲ್ ಪೌಲ್ಗೆ ಚೆನ್ನಾಗಿ ಗೊತ್ತಿದ್ ನೋಡಿ, ಅವ್ರ ಏನ್ ಮಾಡಕ್ ಇವಾಗ ನಾವು ಕಲಿಬೇಕು. ಅದರ ಸದ್ಗೆ ನಾವೇನ್ ಮಾಡೋಣ ಅಂದ್ರೆ, ಯೇಸು ಕ್ರಿಸ್ತನ 2 ಬರಿಕೆ ಬಗ್ಗೆ ಇವತ್ತು ಓದೋಣ. ಅದರ ಓದ್ಬೇಕಾದ್ರೆ ನೀವು ಏನಪ್ಪ ಜ್ಞಾಪನ ಇಟ್ಕೊಬೇಕಂದ್ರೆ ಮೊದಲನೇದಾಗಿ ಯೇಸು ಕ್ರಿಸ್ತು ಎರಡನೇ ಮಡಿಕೆಯಲ್ಲಿ ಯಾತಕ್ಕೆ ಬರ್ತಾರೆ ಅಂತ ಜ್ಞಾಪನ ಇಟ್ಕೊಬೇಕು. ಮೊದಲನೇದು ಇದು ಸ್ಟಡಿ ಮಾಡಬೇಕು. ಎರಡನೇದು ಯೇಸು ಕ್ರಿಸ್ತು ಹೇಗೆ ಬರ್ತಾರೆ ಅಂತ ಸಾಮಾನ್ಯ ಜನಗಳು ಏನು ನಂಬಿಕೆಯಲ್ಲಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಮೂರನೇದು ಯೇಸು ಕ್ರಿಸ್ತು ಹೇಗೆ ಬರ್ತಾರೆ ಅಂತ ನಾವು ಏನು ಮಾಡ್ಕೋ ನಾವು ನಾವು ಏನು ಮಾಡ್ಕೋ ಸತ್ಯವೇದರ ಪ್ರಕಾರ ಅಂತ ತಿಳ್ಕೊಬೇಕು. ಆಮೇಲೆ ಯೇಸು ಕ್ರಿಸ್ತನ ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಬೇಕು. ಅದರ ಈ ನಾಲ್ಕು ಅಂಶಗಳನ್ನ ನಾವು ಏನು ಮಾಡೋಣ ಸ್ಟಡಿ ಮಾಡೋಣ. ನೋಡ್ರಿ ಮೊದಲನೇ ಭಾಗ ಏನ್ರಿ ಯೇಸು ಕ್ರಿಸ್ತು ಯಾಕೆ ಬರ್ತಾರೆ ಅದರ ವೈ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಯೇಸು ಕ್ರಿಸ್ತು ಏನಕ್ಕೆ ಬರ್ತಾರೆ ಅಂತ ನೋಡ್ಬೇಕ್ರೆ ಅವ್ರು ಬರೋದೇ ಭೂಲೋಕದಲ್ಲಿ 1,000 ವರ್ಷ ಏನ್ರಿ ಆಳ್ವಿಕೆ ಮಾಡೋಕ್ಕೆ. ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದಿದ್ದೀವಲ್ವಾ ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ ದಯವಿಟ್ಟು ಓದ್ರಿ.
ಇದೇ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ ಆಳುವರು.
ಕ್ರಿಸ್ತನೊಂದಿಗೆ 1,000 ವರ್ಷ ಆಳ್ವಿಕೆ ಮಾಡ್ತಾರೆ. ಅಂದರೆ ಕ್ರಿಸ್ತನು ಭೂಲೋಕದಲ್ಲಿ ಎರಡನೇ ಅಮೆರಿಕೆಯಲ್ಲಿ ಬಂದಮೇಲೆ 1,000 ವರ್ಷ ಆಳ್ವಿಕೆ ಮಾಡ್ತಾರೆ ನಮ್ಗೆ ಕ್ಲಿಯರ್ ಆಗುತ್ತೆ. ಸರಿ 1,000 ವರ್ಷದಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ನಾವು ಇದುವರೆಗೂ ಹೆಚ್ಚು ಕಮ್ಮಿ 1 ವರ್ಷ ಆಗ್ತಾ ಬರ್ತಾ ಇದ್ರಿ. ಇದರಲ್ಲಿ ಏನಪ್ಪ ನೋಡಿದ್ರೆ 1,000 ವರ್ಷದಲ್ಲಿ ಏನು ಮಾಡ್ತಾರೆ ಜೀಸಸ್ ಕ್ರೈಸ್ಟ್ ನೋಡಿದ್ರಿ ಮೊದಲೇ ಮಾಡೋಂಥ ಕೆಲಸ ಆದಾಮಿಗೆ ಬಂದಿರೋಂಥ ಶಾಪ ಅದನ್ನೇನು ಮಾಡ್ತಾರೆ ತೆಗಿತಾರೆ. ಆದಾಮಿಗೆ ಏನಂತಂದ್ರು ಅವಳಿಗೆ ನಿನ್ನ ಸಂತತಿ ಸರ್ಪದ ತಲೆನ ಏನು ಮಾಡ್ತಾರೆ ಜಿಸ್ತರಿ ಅಂತಂದ್ರು. ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಬಂದು ಸರ್ಪದ ತಲೆನ ಜಜ್ಜಕ್ಕೆ ಏನು ಮಾಡ್ತಾರೆ ಬರ್ತಾರೆ. ಆಮೇಲೆ ನ್ಯಾಯ ತೀರ್ಪು ಮಾಡಕ್ಕೆ ಬರ್ತಾರೆ. ನಾವು ಅದನ್ನು ಓದಿದ ನ್ಯಾಯ ತೀರ್ಪು ಅಂದ್ರೆ ಏನು ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಲೆಫ್ಟ್ಗೆ ಹೋಗೋ ರೈಟ್ಗೆ ಹೋಗೋ ಅಂತಲ್ಲ. ನ್ಯಾಯ ತೀರ್ಪು ಅಂದರೆ ಸತ್ಯನ ಕೊಟ್ಬಿಟ್ಟು ಸತ್ಯದ ಪ್ರಕಾರ ತೀರ್ಪು ಮಾಡ್ತಾರೆ ಅಂತ ನಾವೇನು ಮಾಡಿದ್ರಿ ಓದಿದ್ದೀರಿ ಅದರ. ಆಮೇಲೆ ಸಭೆನ ಏನ್ರಿ ಅವ್ರ ಕಡೆಗೆ ಕರ್ಕೊಳಕ್ಕೆ ಏನು ಮಾಡ್ತಾರೆ ಬರ್ತಾರೆ ಅದರ. ದ ರೀ ಗ್ಯಾದರಿಂಗ್ ಆಫ್ ಚರ್ಚ್ ಸಭೆನ ಒಯ್ಯೋದಕ್ಕೆ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಅಲ್ಲಿ ಬರ್ತಾರೆ. ಆಮೇಲೆ ಇನ್ನೇನು ಮಾಡ್ತಾರಪ್ಪ ಕ್ರಿಶ್ಚಿಯನ್ ರಾಜ್ಯದಲ್ಲಿ 1,000 ವರ್ಷದಲ್ಲಿ ಅಂದರೆ ಸೇತಾನ ಏನು ಮಾಡ್ತಾರೆ ಅವರು 1,000 ವರ್ಷ ಏನು ಮಾಡ್ತಾರೆ ಬಂಧನದಲ್ಲಿರ್ತಾರೆ. ಇನ್ನೂ ಜನಗಳನ್ನ ಮೋಸಗೊಳಿಸಿದ ಹಾಗೆ ಅವನ 1,000 ವರ್ಷ ಬಂಧನದಲ್ಲಿಟ್ಟು ಅಧೋ ಲೋಕದಲ್ಲಿ ಹಾಕಿ ಏನು ಮಾಡ್ತಾರೆ ಅವ್ರನ್ನ ದಬ್ಬುತ್ತಾರೆ ಅಲ್ವರ. ನೆಕ್ಸ್ಟ್ ಇನ್ನೇನು ಮಾಡ್ತಾರೆ ಅಂದರೆ ಎಲ್ಲ ಸತ್ತೋಗಿರೋ ಮನುಷ್ಯರಿಗೆ ಏನು ಮಾಡ್ತಾರೆ ಜೀವಂತವಾಗಿ ಇದೇ ಭೂಮಿಗೆ ಇದೇ ಮಾಂಸಿಕ ದೇಹದಲ್ಲಿ ಪುನರುತ್ಥಾನ ಮಾಡಿ ಕರ್ಕೊಂಬರ್ತಾರೆ. ಯಾರು ಬರ್ತಾರೆ ಪುನರುತ್ಥಾನದಲ್ಲಿ? ಎಲ್ಲ ಹಿಂದೂಸು, ಎಲ್ಲ ಮುಸ್ಲಿಮ್ಸು, ಯಾರ್ಯಾರು ಸತ್ಯ ಕೇಳಿದ್ವೋ ಎಲ್ಲ ಕ್ರಿಶ್ಚಿಯನ್ಸು ಕೂಡ ಏನು ಮಾಡ್ತಾರೆ ಇದೇ ಭೂಮಿಗೆ ಇದೇ ಮಾಂಸದಲ್ಲಿ ಇದ್ದೇ ಏನ್ರಿ ಜಾಗದಲ್ಲಿ ವಾಪಸ್ಸು ಪುನರುತ್ಥಾನಕ್ಕೆ ಬಂದು ಇವಾಗ ಏನೆಲ್ಲ ಸತ್ಯ ಕೇಳಿಲ್ವೋ ಆ ಸತ್ಯನ ಕೇಳೋಂಥ ಸಮಯ ಬರ್ತದೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳೋದು ಆಶ್ಚರ್ಯ ಪಡಬೇಡ್ರಿ ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಎದ್ದು ಬರೋಂಥ ಕಾಲ ಬರ್ತಾರೆ. ಯಾರು ಎಲ್ಲೂ ಹೋಗಿಲ್ಲ ರೀ ಎಲ್ಲ ಸಮಾಧಿಯಲ್ಲಿ ಮಲಗಿದವರೇ ಆತನ ಎರಡನೇ ಬರೀ ಕೆಲನೇ ಎಲ್ಲರೂ ಎದ್ದು ಬರೋಂಥ ಕಾಲ ಬರ್ತದೆ. ಸರಿ ಅದಕ್ಕೆ ಯೇಸು ಕ್ರಿಸ್ತು ಹೇಳೋದು ಇಬ್ರು ಪುಸ್ತಕದಲ್ಲಿ ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ರಕ್ಷಣೆ ಕೊಡೋದಕ್ಕಾಗಿ ಬರ್ತಾರಂತೆ. ನೋಡಿ ಓದನ ಇಬ್ರಿಯರು 9:28 ಓದಿ. ಹೀಬ್ರೂಸ್ 9:28. ಓದ್ರಿ ಯಾರು ಸಿಗ್ತಾರೆ ತೆಗೆದು ಓದ್ತಾರೆ ತೊಂದರೆ ಇಲ್ಲ.
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ
28
ತೀರ್ಪು.
ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು.
ಎರಡನೇ ಸರಿ ಕಾಣಿಸ್ಕೊಂತಾರ ರಕ್ಷಣೆಗೆ ಸಂಬಂಧವಾಗಿ ಅದರ ರಕ್ಷಣೆ ಕೊಡೋದಿಕ್ಕೇನೆ ಬರೋದ್ರಿ ಅದರ. ಯಾರೆಲ್ಲ ರಕ್ಷಣೆ ಕಾಯ್ತಾ ಇದ್ದಾರೋ ಇಡೀ ಮನುಕುಲನೇ ಕಾಯ್ತಾ ಇದೆ. ಎಲ್ಲ ಮನುಕುಲಕ್ಕೆ ರಕ್ಷಣೆ ಕೊಡೋಕ್ಕೆ ಯೇಸು ಕ್ರಿಸ್ತನೇ ಬರ್ಕ. ಹಂಗ್ರೆ ಎರಡನೇ ಬರೋಕೆ ಬರೋಂಥ ಪರ್ಪಸ್ ಏನಂತ ನೋಡಿದ್ರಿ. ಯಾಕಂದ್ರೆ ಇವಾಗ ಏನು ಮಾಡೋಣ ಎರಡನೇ ಬರೋಕೆ ಏನ್ರಿ ಸಾಮಾನ್ಯವಾಗಿರೋಂಥ ಉದ್ದೇಶಗಳು ಅಂದರೆ ಯಾವ ರೀತಿ ಯೇಸು ಕ್ರಿಸ್ತು ಬರ್ತಾರೆ ಜನಗಳು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯೇಸು ಕ್ರಿಸ್ತನ ಬರ್ಬೇಕೇನ ನಾವು ಏನು ಮಾಡೋಣ ನೋಡೋಣ ಅದರ. ಸೊ ಎಲ್ಲರೂ ಏನು ನೆನೆಸ್ಕೊಂತಾರೆ ಯೇಸು ಕ್ರಿಸ್ತು ತುತ್ತೂರಿ ಊದ್ಕೊಂಡ್ಬರ್ತಾರೆ ಓ ದೇವತರುಗಳ ಜೊತೆಗೆ ಏನು ಮಾಡ್ತಾರೆ ಆಕಾಶದಲ್ಲಿ ಹಂಗೆ ಇಳಿದು ಬರ್ತಾರೆ ಅಂತ ಅಲ್ವರ. ಯಾಕೆ ವಾಕ್ಯ ಇದೆ ಆ ವಾಕ್ಯನ ಓದ್ಬಿಡೋಣ. 1ನೇ ತಿಸಲೋನಿಕ 4:16-17 ಓದ್ರಿ.
ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡೆಯನ್ನು ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ನೋಡ್ರ ಏನ್ರಿ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಏನ್ರಿ ತುತ್ತುರಿ ಧ್ವನಿಯೊಡನೆಯೂ ದೇವದೂತರು ಸಂಗಡ ಏನ್ ಮಾಡ್ತಾರೆ ಹಂಗೇ ಇಳಿದು ಬರ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಬ್ರದರ್, ಹಂಗೇ ದೂತರ ಜೊತೆ ಬರ್ತಾರೆ, ತುತ್ತುರಿ ಉತ್ಕೊಂಡು ಏನ್ ಮಾಡ್ತಾರೆ ಪುಯ್ ಅಂತ ಉತ್ಕೊಂಡು ಏನ್ ಮಾಡ್ತಾರೆ ಬರ್ತಾರೆ. ಅದಕ್ಕೆ ಎಷ್ಟು ಜನ ಅಂತಾರೆ ಅಯ್ಯೋ ಟಿವಿ ಸೌಂಡ್ ಕಮ್ಮಿ ಮಾಡಪ್ಪ, ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಸೌಂಡ್ ನಮ್ಗೇನಾಗಲ್ಲ ಕೇಳ್ಸಲ್ಲ, ಅದರ ತುತ್ತುರಿ ಧ್ವನಿ ಓದ್ಬೇಕಾದ್ರೆ ನಮ್ಗೇನಲ್ಲ ಕೇಳ್ಸಲ್ಲ. ಅದರ ಎಷ್ಟೋ ಜನ ಏನ್ ಮಾಡ್ತಾರೆ ಈ ಕಲ್ಪನೆಗಳೆಲ್ಲ ಇದಾರೆ, ಯೇಸು ಕ್ರಿಸ್ತ ತುತ್ತುರಿ ಊದ್ಕೊಂಡೇ ಬರ್ತಾರೆ ಅಂತ. ಇನ್ನ ಯೇಸು ಕ್ರಿಸ್ತ ಬಂದು ಏನಪ್ಪ ಮಾಡ್ತಾರೆ, ಯಾವ ಥರ ಬರ್ತಾರೆ ಅಂತಂದ್ರೆ ಬಂದ್ಬಿಟ್ಟು ಸಭೆನ ಏನ್ ಮಾಡ್ತಾರೆ ಪಕ್ಕದ ಹಂಗೆ ಎತ್ಕೊಳ ಪಡ್ತಾರೆ. ಹೆಂಗೆ ಎತ್ಕೊಳ ಪಡ್ತಾರೆ ಅಂತಾರೆ ರ್ಯಾಪ್ಚ, ಹಾ ಇಬ್ರು ಜನ ಇರ್ತಾರೆ, ಇಬ್ರು ಜನ ಒಬ್ರನ್ನ ಎತ್ಕೊಂಡ್ ಬಿಡ್ತಾರೆ, ಒಬ್ಬ ಕೈ ಬಿಟ್ಬಿಡ್ತಾರೆ ಅಲ್ವರ. ಇಬ್ರು ಜನ ಗಾಡಿ ಓಡಿಸ್ತಾ ಇರ್ತಾರೆ, ಅದ್ರಲ್ಲಿ ಒಬ್ರು ಕ್ರಿಶ್ಚಿಯನ್ಸ್ ಆದ್ರೆ ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ ಹಂಗೆ ಪಕ್ಕ ಅಂತ ಹಂಗೆ ಪಟ್ ಅಂತ ಎತ್ಕೊಂಡ್ ಬಿಡ್ತಾರೆ, ಅವನು ಇನ್ನೊಬ್ಬರು ಬಿಟ್ಬಿಡ್ತಾರೆ. ಗಾಡಿ ಇಲ್ಲಿರೋ ಗತಿ ಅದೋ ಗತಿ, ಪ್ಲೇನ್ ಹೋಗ್ತಾ ಇರ್ತಾರೆ, ಪ್ಲೇನ್ ನಲ್ಲಿ ಯಾರು ಇರ್ತಾರೆ ಕ್ರಿಶ್ಚಿಯನ್ಸ್ ಎತ್ಕೊಂಡ್ ಬಿಡ್ತಾರೆ, ಪೈಲಟ್ ಕ್ರಿಶ್ಚಿಯನ್ಸ್ ಆಗ್ಬಿಟ್ರೆ ಅವನು ಎತ್ಕೊಂಡ್ಬಿಟ್ರೆ ಪೈಲಟ್ ಎಲ್ಲ ಗತಿ ಏನು, ಅಷ್ಟೇ ಮುಗ್ದಾಯ್ತು ಪ್ಲೇನ್ ಯಾರೋ ಗತಿ ಎಲ್ಲ ಮುಗ್ದಾಯ್ತು ಪರವಾಗಿಲ್ಲ ಅಷ್ಟೇ. ಈ ತರ ಪಕ್ 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 ಅಂತ ಹಂಗೆ ಏನ್ ಮಾಡ್ತಾರೆ ಹಂಗೆ ಜೀವಂತವಾಗಿರ್ಬೇಕು, ಹಂಗೆ ಪಡ್ಲೋಕ್ಕೆ ಏನಂತಾರಲ್ಲೇ ಒಯ್ಯಲ್ಪಡ್ತದೆ ಅಂತ ಸರ. ಸುತ್ತು ತುರಿ ದುಡ್ಡಿನೊಡನೆ ಬರ್ತಾರೆ ಹಂಗೆ ಪಕ್ಕನೆ ಏನಾಗ್ತಾರೆ ಎಲ್ಲ ಒಯ್ಯಲ್ಪಡ್ತದೆ ಅಂತ ಸರ. ಸರಿ, ಒಂದನೇ ತಿಸಲೋನಿಕ 5:2 ಓದಿ ಏನ್ ಹೇಳ್ತಾರೆ ನೋಡೋಣ. ಒಂದನೇ ತಿಸಲೋನಿಕ 5ನೇ ಅಧ್ಯಾಯ 2ನೇ.
ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ.
ಹಾ, ರಾತ್ರಿ ಕಾಲದಲ್ಲಿ ಕಳ್ಳನು ಬರುವ ಹಾಗೆ ಕರ್ತನ ದಿನ ಬರ್ತಾರೆ ಅಂದ್ಬಿಟ್ಟು ನೀವೇ ಚೆನ್ನಾಗಿ ಏನ್ ಮಾಡಿದ್ದೀರಾ ತಿಳಿದಿದ್ದೀರಲ್ಲ ಅಂತ ಹೇಳ್ತಾರೆ. ಅದರ ಇವಾಗ ರಾತ್ರಿ ಕಾಲದಲ್ಲಿ ಕಳ್ಳ ಹೆಂಗ್ ಬರ್ತಾನೆ, ಕಳ್ಳ ಹೆಂಗ್ ಬರ್ತಾನೆ ಎಲ್ಲಾರ್ಗು ಹೇಳ್ಕೊಂಡು ತುತ್ತುರಿ ಊದ್ಕೊಂಡು ಜೋರಕ್ಕೆ ಓ ಬರ್ತಾ ಇದ್ದೀನಿ ಈಗೋ ಬರ್ತಾ ಇದ್ದೀನಿ ನೋಡ್ರಿ ಹುಯ್ ಅಂತ ಊದ್ಕೊಂಡು ಬರ್ತಾನ.
ಇಲ್ಲ
ರಾತ್ರಿ ಕಾಲದಲ್ಲಿ ಕಳ್ಳ ಹೆಂಗ್ ಬರ್ತಾನೆ, ಕಳ್ಳ ಬಂದು ಹೋಗಿರತ್ತೆ ಗೊತ್ತಾಗಲ್ಲ ನೋಡ್ರಿ ಇದ್ದೀನಿ, ಬೆಳಿಗ್ಗೆ ಎದ್ದಿದ ಮೇಲೆ ಆಮೇಲೆ ನಮ್ಗೆ ಗೊತ್ತಾಗೋದು ಹೊರದೇ ಕಳ್ಳ ಬಂದು ಇನ್ನೂ ಬಿಟ್ಟವನೆ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವನೆ ಅಂತ. ಅಲ್ಲಿವರೆಗೂ ಏನಾಗಲ್ಲ ಗೊತ್ತಾಗಲ್ಲ. ಅದೇ ಥರ ಕರ್ತನ ದಿನ ಹೆಂಗ್ ಬರ್ತಾರೆ ಅಂತ ಹೇಳ್ರಿ, ಆ ತುತ್ತುರಿ ಇದ್ಕೊಂಡ್ ಬರ್ತಾರ. ಮತ್ತೆ ಈ ವಾಕ್ಯ ಹೆಂಗೆ ನಾವು ಅರ್ಥ ಮಾಡ್ಕೊಳೋದು, ಒಂದ್ ಕಡೆ ತುತ್ತುರಿ ಹೊತ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ, ಇದೊಂದು ಕಳ್ಳನ್ ತರ ಬರ್ತೈತ್ರಿ, ಇನ್ನ ಹೆಂಗ್ ಅರ್ಥ ಮಾಡ್ಕೊಳೋದು, ಅದಕ್ಕೆ ಸ್ಟಡಿ ಮಾಡ್ಬೇಕು ಅಂತ ಹೇಳೋದು. ಅಲ್ಲರ ಇನ್ನೊಂದು ವಾಕ್ಯ ಓದ್ರಿ ಅಂತೀನಿ ಏನ್ರಿ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಾಕ್ಯ, ಅಪೊಸ್ತಲ ಕೃತ್ಯಗಳು 1:11. ಹಾ
ಅವರ ಹತ್ತಿರ
ಇಬ್ರು
ನಿಂತುಕೊಂಡು, ಗಲೀಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು.
ನೋಡ್ರ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತು ಆಕಾಶಕ್ಕೆ ಹೋಗೋದನ್ನ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರ್ತಾರೆ ಅಂತ ಅಲ್ವರ. ಇವಾಗ ಯೇಸು ಕ್ರಿಸ್ತು ಹಿಂಗೆ ಆಕಾಶಕ್ಕೆ ಹೋದ್ರು ಎಲ್ಲ ಹಂಗೆ ನೋಡ್ತಾರೆ, ಹಂಗೇ ಓಟಾಗ್ಬಿಟ್ರು. ಯೇಸು ಕ್ರಿಸ್ತು 2ನೇ ಮಡಿಕೆ ಹೆಂಗೆ ಬರ್ತಾರಂತೆ, ಹೇಗೆ ಹೋದ್ರು ಹಂಗೇ ನೋಡ್ತಾ ಇರ್ಬೇಕು ಹಂಗೆ ಏನೋ ಬಿಡ್ತಂತೆ ಎಲ್ಲರೂ ಹಾಂ ಬಂದ್ಬಿಡ್ತಾರೆ ಅಲ್ವರ. ಸೊ ಯೇಸು ಕ್ರಿಸ್ತು 2ನೇ ಮಡಿಕೆ ಹೇಗೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ಅಲ್ವರ. ಸರಿಯಪ್ಪ, ಹಂಗಾರೆ ಒಂದು ವಾಕ್ಯ ಓದೋಣ ಇಲ್ಲಿ. ಇದೇ ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯ. ಹ್ಞೂ
ಹೀಗೋ
ಆಗಲೇ
ಮೇಘಗಳೊಂದಿಗೆ
ಆತನು
ಬರುತ್ತಾನೆ.
ಬೆಳಕಿನಲ್ಲಿ ಇರುವಂತೆಯೇ
ಇಲ್ಲ
ನಾವು
ಇಲ್ಲ,
ಬೆಳಕಿನಲ್ಲಿ ನಡೆಯುತ್ತೇವೆ.
ಪ್ರಕಟಣೆ 1:7.
ಹೀಗೋ
ಇಬ್ಬರು
ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡಿಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಅಮೇನ್.
ಆಮೇನ್. ನೋಡ್ರ ಈಗೋ ಮೇಘದ ಮೇಲೆ ಬರುವನು, ಎಲ್ಲಾ ಕಣ್ಗಳು ಆತನನ್ನು ಕಾಣುವವು. ಕಳ್ಳನ್ನೆಲ್ಲ ನೋಡೋಕೈತದ ಏನಂದ್ರೆ ಯೇಸು ಕ್ರಿಸ್ತು ಶಿಷ್ಯನಿಗೆ, ನೀವು ಹೇಗೆ ನೋಡ್ತಾ ಇದ್ರೋ ಅದೇ ರೀತಿ ಏನ್ ಮಾಡ್ತಾನೆ ಯೇಸು ಕ್ರಿಸ್ತು ಬರ್ತಾರೆ. ಯೇಸು ಕ್ರಿಸ್ತು ಹೋಗೋದನ್ನ ಎಲ್ಲರೂ ನೋಡಿದ್ರ, ಇಸ್ರೇಲ್ ಜನಗಳು ಎಲ್ಲರೂ ನೋಡ್ಬಿಟ್ರ, ಯೋಚನೆ
ಇಲ್ಲ,
ಮಾಡ್ರಿ. ಅಪೊಸ್ತಲ ಕೃತ್ಯಗಳು ನೋಡಿದ್ರಲ್ಲ ಏನ್ರಿ, ಹೋಲಿ ಪರ್ವತದ ಮೇಲೆ ನಿಂತ್ಕೊತಾರೆ ಏನ್ರಿ, ಯೇಸು ಕ್ರಿಸ್ತು ಹೋಗೋದನ್ನ ನೋಡ್ತಾರೆ. ಯಾರು ನೋಡಿದ್ರು, ಇಸ್ರೇಲ್ ಜನಗಳು ನೋಡಿದ್ರ, ಯಾರು ನೋಡಿದ್ದ, ಅಲ್ಲಿರೋಂಥ ಶಿಷ್ಯನ್ಗಳು ಮಾತ್ರ ನೋಡಿದ್ರು. ಮತ್ತೆ ಇಲ್ಲೇ ಹೇಳ್ತಾರೆ ಎಲ್ಲಾ ಕಣ್ಗಳು ಆತನ ನೋಡ್ತವೆ ಅಂತ ಹೇಳ್ತಾರಲ್ಲ, ಇದು ಹೇಗೆ ಅಲ್ವರ. ಮತ್ತೆ ಈ ವಾಕ್ಯಗಳು ಹೆಂಗೆ ಅರ್ಥ ಮಾಡ್ಕೊಳೋದು, ಒಂದ್ ಕಡೆ ನೋಡಿದ್ರೆ ಕಳ್ಳನ್ ತರ ಬರ್ತಾರೆ ಅಂತ ಹೇಳ್ತಾರೆ, ಒಂದ್ ಕಡೆ ನೋಡಿದ್ರೆ ತುತ್ತುರಿ ಹೊತ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಎಲ್ಲಾ ಕಣ್ಗಳು ಕಾಣಿಸ್ತಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಹೇಗ್ ಹೋದ್ರು ಹಾಗೇ ಬರ್ತಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಯೇಸು ಕ್ರಿಸ್ತ ಹೆಂಗ್ ಅಂತ ಹೇಳ್ತಾರೆ, ಇನ್ಯಾವತ್ತೂ ನೀವು ನೋಡಲ್ಲ ಅಂತ ಹೇಳ್ತಾರೆ. ನೋಡಿ ಓದ್ಬಿಡೋಣ ಅದು ಕೂಡ, ಯೋಹಾನ 14:19, ಜಾನ್ 14:19.
ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ.
ನೋಡ್ರಾ, ಲೋಕವು ನನ್ನ ಎಂದಿಗೂ ನೋಡೋದಿಲ್ಲ ಅಂತ ಹೇಳ್ತಾರೆ, ಮತ್ತೆ ಎಲ್ಲ ಕಣ್ಗಳು ನೋಡಕ್ ಹೆಂಗ್ ಸಾಧ್ಯ? ಅಂದ ಕರ್ತನಲ್ಲಿ ಪ್ರೀತಿ ಅನ್ನೋದ್ಲೆ ಈ ತರ ತುಂಬಾ ಆಪೋಸಿಟ್ ಆಗಿರೋ ವರ್ಸಸ್ ಇರೋದ್ರಿಂದ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು ಅಂತ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವೇನ್ ಮಾಡ್ಬೇಕು, ಕೂತ್ಕೊಂಡು ಓದ್ಬೇಕ್ರಿ, ಅದಕ್ಕೆ ಸ್ಟಡಿ ಮಾಡ್ಬೇಕು. ಹಂಗಾದ್ರೆ ನಾವು ಏನು ಸ್ಟಡಿ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತು ಯಾವ ತರ ಬಂದ್ರು, ಆಮೇಲೆ ಯೇಸು ಕ್ರಿಸ್ತು ಯಾತಕ್ಕಾಗಿ ಸತ್ರು, ಯಾವ ತರ ಸತ್ರು, ಯೇಸು ಕ್ರಿಸ್ತು ಯಾವ ತರ ಪುನರುತ್ಥಾನ ಆಗಿದ್ದಾರೆ, ಇವಾಗ ಅವ್ರು ಹೇಗಿದ್ದಾರೆ, ಮತ್ತೆ ಎರಡನೇ ಬರೀಕೆ ಬರ್ಬೇಕಾದ್ರೆ ಹೇಗ್ ಬರ್ತಾರೆ ಅಂತ ಈ ಅಂಶಗಳನ್ನ ಸ್ಟಡಿ ಮಾಡೋದು ಇಂಪಾರ್ಟೆಂಟ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ, ನಾನು ಹೇಳ್ತಿರೋ ಪಾಯಿಂಟ್ಸ್ ದಯವಿಟ್ಟು ನೀವು ಮಂದರ್ಥ ಮಾಡ್ಕೊಳ್ಳಿ. ಆಯ್ತರ, ಇದುವರೆಗೂ ಏನು ನೋಡಿದ್ರಿ? ಯೇಸು ಕ್ರಿಸ್ತು ಎರಡನೇ ಬರೀಕೆ ಪರ್ಪಸ್ ನೋಡಿದ್ರಿ. ಸಾಮಾನ್ಯವಾಗಿ ಯಾವ ತರ ಯೇಸು ಕ್ರಿಸ್ತು ಎರಡನೇ ಬರೀಕೆ ಬರ್ತಾರೆ ಅಂತ ಜನಗಳು ಎದುರು ನೋಡ್ತಾರೆ ಅಂತ ನೋಡಿದ್ರಿ, ಆದ್ರೆ ಅದರಲ್ಲಿ ಕಾಂಟ್ರಡಿಕ್ಷನ್ಸ್ ಇದೆ ಅಂತ ನೋಡಿದ್ರಿ. ಈ ಕಾಂಟ್ರಡಿಕ್ಷನ್ಸ್ ಅಲ್ಲಿ ನಾವು ಕರೆಕ್ಟ್ ಆಗಿರೋಂತ ವಾಕ್ಯದ ಮುಖಾಂತರ ಅರ್ಥಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ಟಡಿ ಮಾಡಬೇಕು ಅಂತ ನೋಡಿದ್ರಿ. ಸೊ ಹಂಗೆ ಏನು ಸ್ಟಡಿ ಮಾಡಬೇಕು? ಈ ಮುಖ್ಯವಾಗಿರೋ ಪಾಯಿಂಟ್ಸ್ಗಳು, ಯೇಸು ಕ್ರಿಸ್ತು ಮೊದಲನೇ ಬರೀಕೆಯಲ್ಲಿ ಹೇಗೆ ಬಂದರು, ಹೇಗೆ ಸತ್ರು, ಹೇಗೆ ಪುನರ್ತನ ಆದರು, ಇವಾಗ ಹೇಗಿದ್ದಾರೆ, ಯೇಸು ಕ್ರಿಸ್ತು ಆವಾಗ ನಮಗೆ ಗೊತ್ತಾಗ್ತಾರೆ ಯಾಕೆ ಬರ್ತಾರೆ ಅಂತ. ಸೊ ಈ ಪಾಯಿಂಟ್ನ ನಾವು ಏನು ಮಾಡೋಕೆ ಸ್ಟಡಿ ಮಾಡೋದು? ಮೊದಲನೇದು, ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತು ಹೇಗೆ ಬಂದರು? ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚೆನೇ ತಂದೆ ದೇವ್ರ ಜೊತೆಗೆ ಲೋಗೋಸ್ ಆಗಿದ್ರು, ಪ್ರಧಾನ ದೂತನ ಮಿಕಾಯೇಲನಾಗಿದ್ರು. ಅವರು ಆ ಸ್ಥಾನಮಾನ ಗೌರವಗಳನ್ನು ಬಿಟ್ಟು ಮರಿಯಾಳ ಗರ್ಭದಲ್ಲಿ ಒಂದು ಏನು ಜನ್ಮ ತಗೊಂಡು ಮನುಷ್ಯ ರೂಪನೇ ಮಾಡಿದ್ರು, ಅವರು ಮನುಷ್ಯನಾಗಿ ಬಂದರು. ಬಂದ್ಬಿಟ್ಟು ತನ್ನ ದೇಹವನ್ನು ಏನ್ರಿ ಪಾಪಿಗಳಿಗಾಗಿ ಮಾಡಿದ್ರು, ಅರ್ಪಣೆ ಮಾಡಿದ್ರು, ಶಿಲ್ಬೆಯ ಮರಣನೇ ಮಾಡಿದ್ರು ಅವರು, ಅವ್ರು ಅನುಭವಿಸಿದ್ರು. ಅದರ ಶಿಲ್ಬೆಯಲ್ಲಿ ತನ್ನ ಪ್ರಾಣನೇ ಮಾಡಿದ್ರು ಅವ್ರು ಕೊಟ್ಟರು. ಅದರ ಸೊ ಅಂದರೆ ಯೇಸು ಕ್ರಿಸ್ತು ಏನಪ್ಪ ಮಾಡೋದು ಅಂದರೆ, ತನ್ನ ದೇಹವನ್ನು ಏನ್ರಿ ತನ್ನ ಮಾಂಸಿಕ ದೇಹವನ್ನು ಲೋಕಕ್ಕೆ ವಿಮೋಚನೆಯಾಗಿ ಕೊಟ್ಟರು. ಅಲ್ರ ನೋಡಿ, ಓದನ ಯೋಹಾನ 6:51.
ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು.
ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತಾರೆ, ನಾನು ಕೊಡುವಂತ ರೊಟ್ಟಿ ನನ್ನ ಮಾಂಸವೇ, ನನ್ನ ದೇಹ ನನಗೆ ಕೊಡ್ತಾ ಇದ್ದೀನಪ್ಪ, ನಿಮ್ಗೆಲ್ಲರಿಗೂ ಕೊಡ್ತಾ, ಇದು ಏನಕ್ಕೆ ಕೊಡ್ತಾ ಇದ್ದೀನಿ, ಲೋಕಕ್ಕೆ ಜೀವಕ್ಕಾಗಿ ಏನು ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದಾನೆ. ಅಂದರೆ ಯೇಸು ಕ್ರಿಸ್ತು ಏನಪ್ಪ ಮಾಡಿದ್ರೆ, ತನ್ನ ದೇಹನ ಬಲಿಪೀಠದ ಮೇಲೆ ಸಜೀವ ಯಜ್ಞವಾಗಿ ಅರ್ಪಿಸ್ಬಿಟ್ರು. ಅದರ ಅರ್ಪಿಸ್ಬಿಟ್ರು ದೇವ್ರಿಗೆ ಏನು ಮಾಡಿದ್ರಿ, ಒಂದು ದಗನ ಬಲಿಯಾಗಿ ಒಪ್ಪಿಸ್ಕೊಟ್ರಿ. ಅದರ ಸರ್ವಾಂಗ ದಗನ ಬಲಿಯಾಗಿ ಏನು ಮಾಡಿ ದೇವ್ರಿಗೆ ಒಪ್ಪಿಸ್ಕೊಟ್ಬಿಟ್ರು. ಆ ದೇಹ ಹೊರಟೋಯ್ತು ಏನ್ರಿ, ಏನಕ್ಕೆ ಹೊರಟೋಯ್ತು, ಮನುಷ್ಯರ ವಿಮೋಚನೆಗೆ ಏನಾಯ್ತು, ಅದು ಅವ್ರು ಹೊರಟೋಯ್ತು, ಆ ದೇಹ ಆ ಮಾಂಸಿಕ ದೇಹ ಹೊರಟೋಯ್ತು, ನಾಶ ಆಗೋಯ್ತು ಅದು. ಅದು ದೇವ್ರು ಏನ್ ಮಾಡಿದ್ರು, ಅದನ್ನ ಬಲಿಯಾಗಿ ಸ್ವೀಕಾರ ಮಾಡಿದ್ರು. ನೋಡಿ ಕೆಲವೊಂದು ವಾಕ್ಯಗಳು ಓದ್ಬಿಡೋಣ, ಅದಕ್ಕಾಗಿ ಹೀಬ್ರೂಸ್ 10:10 10th verse 19th verse 20th verse ಓದಿ. ಹೀಬ್ರಿಯರು 10ನೇ ಅಧ್ಯಾಯ 10ನೇ ವಾಕ್ಯ ಆಮೇಲೆ 19 ಮತ್ತು 20 ಓದಿ.
ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು.
ಇವಾಗ ಅದರಲ್ಲೇ 19 ಮತ್ತು 20 ಓದಿ ಬಿದ.
ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು.
ನೋಡ್ರ ಏನ್ರಿ, ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಕ್ ನಿಮ್ಗೇನಾಯ್ತು, ಒಂದು ಧೈರ್ಯ ಉಂಟಾಯ್ತು. ಯಾವ್ದ್ರ ಮುಖಾಂತರ ಅಂದ್ರೆ, ತನ್ನ ಶರೀರ ಎಂಬಂತ ತರೆ, ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತು ಆಲಯದಲ್ಲಿ ಸಾಯ್ಬೇಕಾದ್ರೆ ಏನಾಯ್ತು, ಆ ತೆರೆ ಏನಾಯ್ತು, ಮೇಲ್ಗಡೆಯಿಂದ ಕೆಳಗಡೆ ಏನಾಯ್ತು, ಅರ್ಧೋಯ್ತು ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಾಯ್ತು, ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಏನಾಯ್ತು, ಅಲ್ಲಿ ತೆರೆ ಅರ್ಧೋಯ್ತು, ಕರೆಕ್ಟಾ? ಹಾ, ಅವಾಗ ತೆರೆ ಅರ್ಧೋಗಿದ್ಮೇಲೆ ತಿರ್ಗ ಮೊದಲಿನ ಥರ ಮಾಡೋಕ್ಕಾಯ್ತದ? ಹಾ, ತೆರೆ ಏನಾಯ್ತು, ಅರ್ಧೋಯ್ತು, ಅವ್ರ ಶರೀರ ಏನಾಯ್ತು, ಅರ್ಧೋಯ್ತು ಅಲ್ವರ, ಅದು ತ್ಯಾಗ ಆಗೋಯ್ತು ಅಲ್ವರ. ಇವಾಗ ಅದೇ ಥರ ಇನ್ನೊಂದು ಮಾಡೋಕ್ಕಾಯ್ತದ ಅಲ್ವರ? ಅದಕ್ಕೆ ಶರೀರ ಏನು ಮಾಡೋದು, ದೇಹಕ್ಕೆ ತ್ಯಾಗ ಮಾಡಿಬಿಟ್ರು. ಅದ್ರ ಮುಖಾಂತರ ನಮಗೆ ಪರಲೋಕಕ್ಕೆ ಏನಿದೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದಲ್ವ. ಇನ್ನೊಂದು ವಾಕ್ಯ ಓದನ, ಯೆಶಾಯ 53:12 ಓದಿ.
ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು.
ತನ್ನ ಆತ್ಮವನ್ನು ಏನ್ ಮಾಡದಂತೆ, ಪ್ರಾಯಶ್ಚಿತ ಯಜ್ಞಕ್ಕಾಗಿ ಅರ್ಪಿಸ್ಬಿಟ್ರೆ. ಇವಾಗ ಬಲಿಪೀಠದ ಮೇಲೆ ಯಜ್ಞ ಕೊಟ್ಟಿದ ಮೇಲೆ ಅದು ಸುಟ್ಟು ಭಸ್ಮ ಆಗಿದ ಮೇಲೆ ಆ ಬಲಿನ ವಾಪಸ್ ತೊಗೊಳಕ್ ಆಯ್ತದ? ಆಯ್ತದ?
ಇಲ್ಲ,
ಆಗಲ್ಲ. ಅದೇ ತರ ಯೇಸು ಕ್ರಿಸ್ತನ ದೇಹನ ಕೊಟ್ಟಿದ ಮೇಲೆ ಅದೇ ದೇಹದಲ್ಲಿ ವಾಪಸ್ ಬರೋಕೆ ಸಾಧ್ಯನೇ ಇಲ್ಲ ರೀ. ಆ ದೇಹ ಏನಾಯ್ತು, ತ್ಯಾಗಕ್ಕಾಗಿ ಹೊರಟೋಯ್ತು, ರ್ಯಾನ್ಸಮ್ ಕೊಟ್ಟೋಯ್ತು. ಮತ್ತೆ ದೇವರು ಯೇಸು ಕ್ರಿಸ್ತನ ಹೇಗೆ ಪುನರುತ್ಥಾನ ಮಾಡಿದ್ರು, ಹೇಗೆ ಗೊತ್ತಾ? ಪುನರುತ್ಥಾನ ಮಾಡಿದವ್ರನ್ನ ಅವ್ರನ್ನ ಆತ್ಮೀಕ ದೇಹದಲ್ಲಿ ಪುನರುತ್ಥಾನ ಮಾಡಿದ್ದು, ಶಾರೀರಿಕ ದೇಹದಲ್ಲ ರೀ. ಆ ಶಾರೀರಿಕ ದೇಹ ಹೊರಟೋಯ್ತು, ಅದರ ಆತ್ಮೀಕ ಶರೀರದಲ್ಲಿ ಪುನರುತ್ಥಾನ ಮಾಡಿದ್ದು. ವಾಕ್ಯ ಇದೆ, ಓದಿಂತೀರಿ. 1 ಪೇತ್ರ 3:18. 1 ಪೇತ್ರ 3:18 ವಾಕ್ಯ.
ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು.
ಅಂಡರ್ಲೈನ್ ಮಾಡ್ಕೊಂಡ್ರೆ, ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು. ಆ ಶರೀರನ ಏನ್ ಮಾಡ್ತೀನಿ, ನಿಮ್ಮ ಲೋಕಕ್ಕೆ ಜೀವಕ ಕೊಡ್ತಾ ಇದ್ದೀನಿ ಅಂತಂದ್ರು, ಕೊಟ್ಬಿಟ್ರು. ಅದು ಪುನರ್ತನ ಆಗಿದ್ದು ಅದೇ ಶರೀರದಲ್ಲ. ಎಷ್ಟು ಕ್ಲಿಯರ್ ಹೇಳ್ತಾರೆ ವಾಕ್ಯ ಹೇಳ್ತೀನಿ. ಆತ್ಮ ಸಂಬಂಧವಾಗಿ ಏನಾಗಿದೆ ಅಂತೆ ಅವರು, ಅವರು ಪುನರ್ತನ ಆಗಿದ್ದು. ಹಂಗಾರೆ ಯೇಸು ಕ್ರಿಸ್ತ ಪುನರ್ತನ ಆಗಿದ್ದು ಎಂತ ಒಂದು ಶರೀರಪ್ಪ ಅಂದ್ರೆ ಆತ್ಮಿಕ ಶರೀರ. ಆತ್ಮಿಕ ಶರೀರಕ್ಕೂ ಮಾಂಸಿಕ ಶರೀರಕ್ಕೂ ವ್ಯತ್ಯಾಸ ಆಯ್ತರಿ. ಅದನ್ನ ನೋಡೋಣ ಇವತ್ತು, ಏನಂತ ನೋಡಿಸ್ತೀನಿ ಕ್ಲೀನಾಗಿ. ವಾಕ್ಯಗಳ ಮುಖಾಂತರ ನಿಮ್ಗೆ ಕ್ಲೀನಾಗಿ ನೋಡಿಸ್ತೀನಿ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಇವತ್ತಿರೋದು ಆತ್ಮಿಕ ಶರೀರ. ನೋಡಿ, ಓದೋಣ Hebrews 1:3-4. Hebrews 1:3-4.
ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು.
ನೋಡ್ರ ಎಲ್ಲಿದ್ದಾನಂತೆ ಯೇಸು ಕ್ರಿಸ್ತು, ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನಂತೆ. ಹಂಗಾರೆ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗ್ಬೇಕಾರೆ ಇದೇ ಮಾಂಸಿಕ ದೇಹದಲ್ಲಿ ಹೋಗ್ಬಿಟ್ರ? ರಕ್ತ ಮಾಂಸವು ಪರಲೋಕ ರಾಜ್ಯಕ್ಕೇನಾಗೋದಿಲ್ಲ, ಬಾಧ್ಯವಾಗೋದಿಲ್ಲ ಅಂತ 1 ಕೊರಿಂಥ 15:50 ಸ್ಪಷ್ಟವಾಗಿರ್ಬೇಕಾರೆ ಯೇಸು ಕ್ರಿಸ್ತು ಇದೇ ದೇಹದಲ್ಲಿ ಹೋಗಕ್ಕೆ ಸಾಧ್ಯನಾ? ಆತ್ಮಿಕ ದೇಹದಲ್ಲೇ ಹೋಗಿ ದೇವರ ಹತ್ರ ತನ್ನ ಬಲಿನ ಸಮರ್ಪಣೆ ಮಾಡಿ ಯೇಸು ಕ್ರಿಸ್ತು ಬಲ ಭಾಗದಲ್ಲಿ ಏನ್ ಮಾಡಿದಾರಂತೆ, ಕೂತ್ಕೊಂಡಿದಾರಂತೆ. ದೇವರು ಹೇಗಪ್ಪ ಇದ್ದಾರೆ, ಯಾವ ಸ್ವಭಾವದಲ್ಲಿದ್ದಾರೆ ದೇವರು? ಅದೇ ಸ್ವಭಾವನ ಯಾರು ಕೊಟ್ಟಿದ್ದಾರೆ, ಇವಾಗ ಕ್ರಿಸ್ತನಿಗೆ ಕೊಟ್ಟಿದ್ದಾರೆ ಅಲ್ವರ. ಯೇಸು ಕ್ರಿಸ್ತು ಯಾವ ಸ್ವಭಾವದಲ್ಲಿದ್ದಾರೆ ನೋಡಿ, ವಾಕ್ಯ ಓದನ. 1 ತಿಮೋತಿ 2:16 ವಾಕ್ಯ ಓದಿ.
ರಾಜಾದಿರಾಜ್ ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನೂ ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೇನ್.
ಅಂತ ಅಗಮ್ಯ ಅಂತ ಬೆಳಕಿನಲ್ಲಿ ಯೇಸು ಕ್ರಿಸ್ತು ವಾಸ ಮಾಡ್ತಾರೆ. ಮನುಷ್ಯರಲ್ಲಿ ಯಾರು ನೋಡಕ್ ಆಗದಿರಂತ ಒಂದು ಸ್ವಭಾವ ಇವತ್ತು ಯಾರಿಗಿದೆ, ಕ್ರಿಸ್ತನ್ಗಿದೆ. ಇದೇ ಸೇಮ್ ನೇಚರ್ನ ದೇವರು ಯಾರು ಕೊಟ್ಟಿದ್ದು ಇವಾಗ, ಕ್ರಿಸ್ತನ್ ಕೊಟ್ಟಿರೋದು. ಇದು ಬೈಬಲ್ ಪ್ರೂಫ್ ಇದೆಯಾ? ಎಸ್, ಪ್ರೂಫ್ ಇದಾರೆ ಅಂತೀನಿ. ಯೇಸು ಕ್ರಿಸ್ತು ಪುನರ್ತನ ಆಗಿದ ಮೇಲೆ ಯಾರಿಗೆಲ್ಲ ಕಾಣಿಸ್ಕೊಂಡಿದ್ದಾರಾ ಏನ್ರಿ? ಪುನರ್ತನ ಆಗಿದ ಮೇಲೆ, ಪರಲೋಕಕ್ಕೆ ಹೋಗಿದ ಮೇಲೆ ಏನ್ರಿ, ಎಷ್ಟೋ ದಿವಸಗಳಾಗಿದ ಮೇಲೆ ಯೇಸು ಕ್ರಿಸ್ತು ಯಾರಿಗೆಲ್ಲ ಕಾಣಿಸ್ಕೊಂಡಿದ್ದಾರಾ?
ಸ್ಟೆಫನ್
ಯಾರಿಗೆ?
ಸ್ಟೆಫನ್ ಸ್ಟೆಫನ್ ನೋಡ್ತಾನಲ್ಲ,
ಸ್ಟೆಫನ್. ಸ್ಟೆಫನ್ಕ್ಕಿಂತ ಮುಂಚೆ ಯಾರು ನೋಡಿದ್ರು?
ಮುಂಚೆ
ಸ್ಟೆಫನ್ ಗಿಂತ ಮುಂಚೆ ಸ್ಟೆಫನ್ ನೋಡಿದ ದರ್ಶನ, ಅದಕ್ಕಿಂತ ಮುಂಚೆ ಯಾರು ನೋಡಿದ್ದು? ನೇರವಾಗಿ ಕ್ರಿಸ್ತನ್ ನೋಡಿದ್ದು.
ಮಗ್ದಲದ ಮರಿಯಳು
ಅದಕ್ಕಿಂತ ಮುಂಚೆ, ಅದಾಗ್ಮೇಲೆ ನೋಡ್ರಿ, ಅದೆಲ್ಲ ಆಗಿದ ಮೇಲೆ, ಪೆಂಟಿಕಾಸ್ಟ್ ನಂತರ. ಪೆಂಟಿಕಾಸ್ಟ್ ನಂತರ ಹೇಳಿ, ಪೆಂಟಿಕಾಸ್ಟ್ ನಂತರ ಏನ್ರಿ, ಒಬ್ರು ನೋಡ್ತಾರೆ, ಒಬ್ರೇ ಒಬ್ರು ನೋಡೋದು, ಇನ್ನು ಎಲ್ಲರಲ್ಲ. ಆ ವ್ಯಕ್ತಿ ಯಾರು ಅಂತ ನೀವು ಕಂಡುಹಿಡಿ ಅಂತೀನಿ. ಅವ್ರು ನೋಡಿದ ತಕ್ಷಣ ಅವ್ರು ಹೌಲ್ ಅಲ್ವರ, ಅಪೋಸ್ಟಲ್ ಪೌಲ್. ದರ್ಶನದ ಬಗ್ಗೆ ಹೇಳ್ಬಿಡಿ, ದರ್ಶನ ಎಲ್ಲ ಡಿಫ್ರೆಂಟು. ಅದರ ನೇರವಾಗಿ ಕ್ರಿಸ್ತನ ಪುನರುತ್ಥಾನ ಆಗಿದ ಮೇಲೆ ಪೆಂಟಿಕಾಸ್ಟ್ ಅಂತ ನೋಡಿರೋದು ಯಾರು ಗೊತ್ತಾ? ಅಪೋಸ್ಟಲ್ ಪೌಲ್ ರೀ. ನೋಡ್ಬಿಟ್ಟು ಅವ್ರ ಕಣ್ಣು ಏನಾಗೋಯ್ತು ಅಂದ್ರೆ ಕೂಡಾಗೋಯ್ತು ರೀ. ಯೇಸು ಕ್ರಿಸ್ತ ಹೆಂಗಿದ್ರು ಅಂತ ಅವ್ರು ವಿವರಣೆ ಕೊಡ್ತಾರೆ, ಓದಿ ಅಂತ ನಿಮ್ಗೆ ಓದನ. ಇಲ್ಲಿ ಅಪೊಸ್ತಲ ಕೃತ್ಯಗಳು 26:13 ಓದಿ, ಇಪ್ಪತ್ತಾರು ಹದಿಮೂರು ಓದ್ರಿ, ಜಲ್ದಿ ಓದ್ಬೇಕು, ತೆಗ್ದು ಚಕಚಕ ಅಂತ ತುಂಬಾ ಪಾಯಿಂಟ್ಸ್ ಇದೆ. ಅಪೊಸ್ತಲ ಕೃತ್ಯಗಳು 26:13.
ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದ ಆದ ಒಂದು ಬೆಳಕು ನನ್ನ ಸುತ್ತಲೂ
ಓದ್ರಿ ಎಲ್ಲಿ ಜೋಯಲ್ ಬ್ರದರ್ ಲತಾ ಸಿಸ್ಟರ್.
ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದ ಆದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ, ಮುಳ್ಳುಗೋಲನ್ನು ಹೊದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು.
ಅಲ್ವರ ಏನ್ ಕೇಳಿದ್ರಂತೆ, ವಾಣಿ ಮಾತ್ರ ಕೇಳಿದ್ರು. ಅರೆ ಆ ಬೆಳಕು ಹೆಂಗಪ್ಪ ಇತ್ತು ನೋಡಕ್ಕೆ ಅಂತಂದ್ರೆ, ಮಧ್ಯಾಹ್ನ ಏನ್ರಿ ಸೂರ್ಯನ್ಕಿಂತ ಏನಾಗಿತ್ತು, ಪ್ರಕಾಶವಾಗಿತ್ತಂತ ರೀ. ಇವಾಗ ಮಟ್ ಮಟ್ ಮಧ್ಯಾಹ್ನ ಕಣ್ಣಿತ್ ಬಿದ್ದು ಸೂರ್ಯ ನೋಡಕ್ಕಾಯ್ತದ, ನೋಡಕ್ಕಾಯ್ತದ ನೋಡಿದ್ರೆ ನಮ್ಮ ಕಣ್ಣು ಏನಾಯ್ತದೆ, ಒಂದ್ ಸೆಕೆಂಡ್ ಕೂಡ ಆಗ್ಬಿಡ್ತದೆ. ಅಪೋಸ್ಟ್ಲ್ ಪೌಲ್ ಕಣ್ಣು ಪರ್ಮನೆಂಟ್ ಕೂಡ ಆಗೋಯ್ತಂತ ರೀ. ಅನಾನಿಯಸ್ ಬಂದು ಪ್ರಾರ್ಥನೆ ಮಾಡೋ ತನಕ ಕಣ್ಣೇ ಓಪನ್ ಆಗಿಲ್ಲ ರೀ, ಅದು ಅರ್ಧಂಬರ್ಧ ಕಣ್ಣು ಬಂತು. ಅದೇ ಡಿಫ್ರೆಂಟ್ ಸ್ಟಡಿ ನೋಡೋಣ ಯಾವ ಥರ ಇದ್ರೆ ಅಲ್ವರ. ಅದೇ ನೋಡ್ಬೇಕ್ರೆ ಅಪೋಸ್ಟ್ಲ್ ಪೌಲ್ ಕ್ರಿಸ್ತನ್ ನೋಡ್ಬಿಟ್ಟು ಏನಾಗ್ಬಿಡ್ತು, ಕಣ್ಣೇ ಕೂಡ ಆಗ್ಬಿಡ್ತು ಅಂತಂದ್ರೆ. ಅಂಥ ಪ್ರಕಾಶವಾಗಿರೋಂಥ ಬೆಳಕಲ್ಲಿ ಯಾರು ವಾಸ ಮಾಡ್ತಾರೆ ಇವತ್ತು, ಕ್ರಿಸ್ತನು ಬರೀ ಬೆಳಕನ್ನು ಮಾತ್ರ ನೋಡೋಕ್ಕಾಯ್ತಂದ್ರೆ ಅಂಥ ಮಹಿಮೆ ರೀ. ಇದೇ ಅಮರತ್ವ ಮಹಿಮೆಯ ಒಂದು ಪ್ರಕಾಶ ಅಲ್ವರ ನೋಡಿ. ಇವಾಗ ಇನ್ನೊಂದು ವಾಕ್ಯ ಓದನಲ್ಲಿ ಅಪೋಸ್ತಲ ಕೃತ್ಯಗಳು 9ನೇ ಅಧ್ಯಾಯ ಹೇಳ್ರಿ, 9ನೇ ಅಧ್ಯಾಯದಲ್ಲಿ 7ರನ್ನ ಓದಿ, 7, 9 ಮತ್ತು 12 ಓದಿ. 9ನೇ ಅಧ್ಯಾಯ
ಅವನ ಜೊತೆಯಲ್ಲಿ
ಹಾಂ
ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ನಿಂತರು.
ಯಾರನ್ನು ಕಾಣಲಿಲ್ವಂತೆ ನೋಡ್ರಿ ಇದ್ದೀನಿ. ಹಂಗಾರೆ ಯಾರಿಗೆ ಮಾತ್ರ ಇದು ಪ್ರಕಾಶವಾಗಿರೋದು ಬೆಳಕು ಥರ ಕಾಣಿಸಿರೋದು? ಅಪೋಸ್ತಲ ಪೌಲ್ ಅಲ್ವರ. ಹಾಂ ಆಮೇಲೆ ನೆಕ್ಸ್ಟ್ ಹಾಂ
ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈಯಿಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು.
ನೋಡ್ರ ಅಲ್ಲಿ ತನಕ ಅವ್ರ ಕಣ್ಣೇ ಬರಲ್ಲ ರೀ ಅಲ್ವರ. ಹಂಗಿರ್ಬೇಕಾರೆ ಯೋಚನೆ ಮಾಡಿದ್ದೀನಿ, ಈ ತರ ಮಹಿಮೆ ಶರೀರದಲ್ಲಿರೋಂಥ ಯಾರು ಯೇಸು ಕ್ರಿಸ್ತ ನೋಡಕ್ಕಾಯ್ತದ್ರ ಹಿಂಗೆ ಎಲ್ಲರೂ ಕಣ್ಣು ನೋಡಕ್ಕಾಯ್ತದ? ಅರ್ಥ ಮಾಡ್ಕೊಬೇಕ್ರಿ, ಅದಕ್ಕೆ ಯೇಸು ಕ್ರಿಸ್ತ ಇರೋಂಥ ಶರೀರ ಎಂಥ ಶರೀರ, ಮಹಿಮೆ ಶರೀರ ರೀ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ಬೇಕಾರೆ ಹೇಳ್ತಾರೆ, ಯೇಸು ಕ್ರಿಸ್ತನ ಅಪೋಸ್ತಲ ಪೌಲ್ ಹೇಗೆ ನೋಡಿದ್ರು ಗೊತ್ತಾ, ದಿನ ತುಂಬದೇ ಒಬ್ರು ಹುಡ್ತಾರೆ ಗೊತ್ತಾ, ಆ ಥರ ಕ್ರಿಸ್ತನ್ ನೋಡಿದ್ರಂತೆ. 1ನೇ ಕೊರಿಂಥ 15:8, ಒಂದನೇ ಕೊರಿಂಥ ಹಾಂ
ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವ ನಿಂತಿರುವ ನನಗೂ ಕಾಣಿಸಿಕೊಂಡನು.
ನೋಡ್ರಾ.
ನಾನಂತೂ
ಸಾಕು
ಅಪೋಸ್ತಲರಲ್ಲಿ
ಸಾಕು ಸಾಕು
ಕನಿಷ್ಠನಷ್ಟು.
ಸಾಕು ಸರ್, ಆ ವಾಕ್ಯ ಮಾತ್ರ ಓದೋಣ. ಏನ್ರಿ ದಿನ ತುಂಬದೇ ಹುಟ್ಟಿದವನಂತೆ ನನಗೇನು ಮಾಡಿದ್ರು ಕಾಣಿಸ್ಕೊಂಡ್ರು? ಏನು ದಿನ ತುಂಬದೇ ಹುಟ್ಟಿದವರು? ಒಂದು ಮಗು ತಾಯಿ ಗರ್ಭದಲ್ಲಿ ಎಷ್ಟು ದಿನ ಇರಬೇಕು ಹುಟ್ಟಬೇಕು ಅಂದರೆ?
9
9 ತಿಂಗಳು, 9 ದಿವಸನ, 9 ತಿಂಗಳು ಅದ್ವರ. 9 ತಿಂಗಳು ಹುಟ್ಟರೆ ಮಗು ಊಟಕ್ಕೆ ಸಾಧ್ಯ? 9 ತಿಂಗಳಿಗಿಂತ ಮುಂಚೆ ಹುಟ್ಬಿಟ್ರೆ ಏನು ಹೇಳ್ತೀರಿ, ದಿನ ತುಂಬದೇ ಹುಟ್ಟಿದವನು ಅಂತ ಹೇಳ್ತೀರಿ. ಅಪೋಸ್ಟಲ್ ಪೌಲ್ ಕೂಡ ಕ್ರಿಸ್ತನ ಹೆಂಗಪ್ಪ ನೋಡಿದ್ರು ಅಂತಂದ್ರೆ, ನಾವೆಲ್ಲರೂ ಕ್ರಿಸ್ತನ ಯಾವಾಗ ನೋಡೋದು, ಮರಣ ಹೊಂದಿದ ಮೇಲೆ ಆತ್ಮೀಕ ಶರೀರದಲ್ಲಿ ಪರಲೋಕಕ್ಕೆ ಹೋಗಿದ ಮೇಲೆ ಮುಖಾಮುಖವಾಗಿ ನೋಡಕ್ಕೆ ಸಾಧ್ಯ? 1ನೇ ಯೋಹಾನ 3:1 ಮತ್ತು 2. ಆದರೆ ಈ ಒಂದು ಏನ್ರಿ ಯೇಸು ಕ್ರಿಸ್ತನ ಅಪೋಸ್ಟಲ್ ಪೌಲ್ ದಿನ ತುಂಬದೇ ಹುಟ್ಟಿದ ಒಂಥರ ಮಾಂಸದಲ್ಲಿ ಇರ್ಬೇಕಾರೆ ನೋಡ್ಬಿಟ್ರಂತೆ, ನೋಡ್ಬಿಟ್ಟು ಅವ್ರ ಕಣ್ಣೇನಾಯ್ತಂತೆ ಕೂಡಾಯ್ತಂತೆ. ಅದಕ್ಕೆ ಹೇಳೋದು ಕ್ರಿಸ್ತನ ಇವತ್ತು ಹೇಗಪ್ಪ ಇದ್ದಾರೆ ಅಂತಂದ್ರೆ, ಅವ್ರ ಆತ್ಮಿಕ ಶರೀರದಲ್ಲಿರೇ ಮಾಂಸಿಕ ಶರೀರದಲ್ಲೇ ಇಲ್ಲ. 1ನೇ ಕೊರಿಂಥ 5:16 ಓದಿ, 1ನೇ ಕೊರಿಂಥ 5:16. ಸೆಕೆಂಡ್ ಕೊರಿಂಥಿಯನ್ಸ್ 5:16, 2ನೇ ಕೊರಿಂಥ 5:16.
ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ.
ನೋಡ್ರ ಇದುವರೆಗೂ ಕ್ರಿಸ್ತನ ಮಾಂಸಿಕ ರೀತಿಯಲ್ಲಿ ಶರೀರ ಸಂಬಂಧ ತಿಳ್ಕೊಂಡಿದ್ರಿ, ಈ ಮುಂದೆ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕ್ರಿಸ್ತನ ಏನಿಲ್ಲ ಇವಾಗ ಮಾಂಸಿಕ ಶರೀರದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಹೇಳಿದ್ದು, ಇನ್ನು ಮುಂದೆ ಲೋಕ ನನ್ನನ್ನು ಯಾವತ್ತು ನೋಡಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದರ ಸರಿ. ಮತ್ತೆ ಯೇಸು ಕ್ರಿಸ್ತನ ಅದೇ ದೇಹದಲ್ಲಿ ಯಾರು ಯಾವತ್ತೂ ನೋಡಕ್ಕೆ ಸಾಧ್ಯ ಇಲ್ಲ ಅಂತಂದ್ಬೇಕಾರೆ, ಮತ್ತೆ ಯೇಸು ಕ್ರಿಸ್ತು ಇದೇ ದೇಹದಲ್ಲಿ ಬೇರೆ ಯಾರಿಗೂ ಕಾಣಿಸ್ಕೊಂಡಿಲ್ವಾ? ಸತ್ತಿದ ಮೇಲೆ ಪುನರುತ್ಥಾನದಲ್ಲಿ ಕಾಣಿಸ್ಕೊಂಡ್ರೆ ಕಾಣಿಸ್ಕೊಂಡಿಲ್ವಾ?
ಕಾಣಿಸ್ಕೊಂಡ್ರು ಸರ್,
ಕಾಣಿಸ್ಕೊಂಡ್ರು. ಮತ್ತೆ ಅದೇ ಕಾಣಿಸ್ಕೊಂಡ್ರು ಬ್ರದರ್, ನೀವು ಒಂದು ಪ್ರಶ್ನೆ ಕೇಳ್ಬೇಕಲ್ವಾ? ಹಾ ಕರೆಕ್ಟ್, ಈ ಪ್ರಶ್ನೆಗೆ ಸತ್ಯವೇದ ಏನು ಉತ್ತರ ಹೇಳ್ತದೆ ಕರೆಕ್ಟ್. ಅದನ್ನ ನಾವು ಏನ್ ಮಾಡೋಣ ನೋಡೋಣ. ಯಾಕಂದ್ರೆ ಇವಾಗ ಯೇಸು ಕ್ರಿಸ್ತು ಆತ್ಮಿಕ ಶರೀರದಲ್ಲಿ ಇರ್ಬೇಕಾರೆ, ಮತ್ತೆ ಯೇಸು ಕ್ರಿಸ್ತು ಹೆಂಗೆ ತಾಮಸ್ಗೆ ಕಾಣಿಸ್ಕೊಟ್ರು ಅದೇ ಶರೀರದಲ್ಲಿ ಕಾಣಿಸ್ಕೊಂಡು? ಏನ್ ಹೇಳ್ತಾರೆ, ತೋಮನೇ ನಿನ್ ಬೆರಳು ಏನ್ ಮಾಡೋ, ನೀನು ಪಕ್ಕೆ ಎಲ್ಲ ಹಾಕ್ಬಿಟ್ಟು ನೋಡು, ಹುಣ್ಣಲ್ಲಿ ಹಾಕ್ಬಿಟ್ಟು ನೋಡು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ಹಿಂಗೆ ಕಾಣಿಸ್ಕೊಂಡ್ರು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಲೆ. ಇದನ್ನ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ. ನೋಡಿ ಓದೋಣ ಅಂತೀನಿ. ಎಲ್ಲಪ್ಪ ಅಂತಂದ್ರೆ ಯೋಹಾನ 20ನೇ ಅಧ್ಯಾಯ ನಾನು 24ರಿಂದ ಓದ್ಕೊಂಡ್ ಬಂದಿಂತೀನಿ. ಹಾ 24.
ಯೇಸು ಬಂದಾಗ
ಯೇಸು ಬಂದಾಗ
11 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ.
ಇರ್ಲಿಲ್ಲ
ಆದ್ದರಿಂದ
ನೋಡಿ ಏನ್ ಹೇಳ್ತಾರೆ, ಇದಕ್ಕಿಂತ ಮುಂಚೆ ಯೇಸು ಕ್ರಿಸ್ತು ಕಾಣಿಸ್ಕೊಂಡಿರ್ತಾರೆ, ಆವಾಗ ಥೋಮಸ್ ಮಿಸ್ಸಿಂಗು. ಇವರೆಲ್ಲ ಒಬ್ಬರು ಥೋಮಸ್ ಕೇಳ್ತಾರೆ, ಅಯ್ಯೋ ಯೇಸು ಕ್ರಿಸ್ತು ತನಬಿಟ್ರಪ್ಪ, ನಾವು ನೋಡಿದೆ ಅಂತಂದ್ರೆ ಥೋಮಸ್ ನಂಬದೇ ಇಲ್ಲ, ಅಯ್ಯೋ ಹೋಗಪ್ಪ ನಾನು ಮೋಸ ಹೋಗ್ಬಿಟ್ಟು ಬೇಜಾರಾಗ್ಬಿಟ್ಟಿದ್ದೀನಿ, ಯಾವಾಗ ನೋಡಿದ್ರು ಏನು ಅಂತೀರಾ, ನಾನು ನಂಬಕ್ಕೆ ಆಗಂತ ಒಂದು ಸಾಕ್ಷಿಗಳೇ ಇಲ್ಲ, ನಾನಂತೂ ಅವರು ಹುಣ್ಣಲ್ಲಿ ಕೈ ಹಾಕೋ ತನಕ ನಾನು ನಂಬದೇ ಇಲ್ಲ ಅಂತ ಹೇಳ್ತಾರೆ. ಅದರ ನೋಡಿ ಅದಕ್ಕೆ ನೆಕ್ಸ್ಟ್. ಹಾ
ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು.
ನೋಡ್ರ, ನಾನ್ ನಂಬೋದೇ ಇಲ್ಲ ಅಂತ ಏನ್ ಮಾಡ್ತಾರೆ ಇವರು, ಇವ್ರು ಹೇಳ್ತಾರ್ರಿ ಅದರ. ಅದಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಸರಿ ಅಂತ ಅಂದ್ಬಿಟ್ಟು ಥೋಮಸ್ಗೆ ಏನ್ ಮಾಡ್ತಾರೆ, ಇವ್ರಿಗೆ ಅದೇ ದೇಹದಲ್ಲಿ ಬಂದು ಕಾಣಿಸ್ಕೊಂತಾರೆ. ಹೇಗ್ ಕಾಣಿಸ್ಕೊಂತಾರೆ ಇವಾಗ ಓದ್ರಿ, ಬೋದ ಕಂಟಿನ್ಯೂ ಮಾಡಿಬೋದ ಹಂಗೆ. ಹಾ
8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನೂ ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ
ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ನನ್ನ ಪಕ್ಕೆಯಲ್ಲಿ ಹಾಕು, ನಂಬೋದವನಾಗಿರಬೇಡ,
ತೋಮನು
ನಂಬುವನಾಗು.
ನೋಡ್ರ ಅವಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಕಾಣಿಸ್ಕೊಂಡು ಏನ್ ಮಾಡ್ತಾರೆ, ನಂಬೋನಾಗಿರೋ ನಂಬದೇ ಇರೋನಾಗಿರಬೇಡ ಅಂತ ಹೇಳ್ತಾರೆ ಅಲ್ವರ. ಸರಿ, ಯೇಸು ಕ್ರಿಸ್ತು ತೋಮಾಗೆ ಏನ್ ಮಾಡ್ತಾರೆ, ಅವ್ರಿಗೆ ಈ ತೋಮಾಗೆ ಅದೇ ತರ ಒಂದು ಶರೀರದಲ್ಲಿ ಏನ್ ಮಾಡ್ತಾರೆ, ಬಂದು ಕಾಣಿಸ್ಕೊಂಡು ಕಾಣಿಸ್ಬಿಟ್ಟು ಹೇಳ್ತಾರೆ, ಏನ್ ದಿಗೋ ಏನ್ ಮಾಡೋ ನಿನ್ ಬೆರಳುಗಳು ಏನ್ ಮಾಡೋ, ನೀನು ನೀನು ಇನ್ನ ಹುಣ್ಣಲ್ಲಿ ಹಾಕ್ಬಿಟ್ಟು ನೋಡು, ಈಗೋ ನಾನೇ ಅಂತಂದ್ಬಿಟ್ಟು ನಂಬೋನಾಗಿರೋ ನಂಬದೇ ಇರೋನಾಗಿರ್ಬೇಡ ಅಂತ ಹೇಳ್ತಾರೆ. ಸರಿ, ಇವಾಗ ಯೇಸು ಕ್ರಿಸ್ತು ಆತ್ಮಿಕ ಶರೀರದಲ್ಲಿ ಪುನರ್ತನ ಆದರೆ, ಇಲ್ಲಿ ಇದೇ ಶರೀರದಲ್ಲಿ ಬಂದು ಹೆಂಗೆ ಥೋಮಸ್ಗೆ ಕಾಣಿಸ್ಕೊಳಕ್ಕೆ ಸಾಧ್ಯ ಅಲ್ವರ? ಹೇಗೆ ಕಾಣಿಸ್ಕೊಂಡ್ರು ಅಂತಂದರೆ, ನೋಡ್ರಿ ಇವಾಗ ಎಲ್ಲ ಅಪೋಸ್ತಲ್ಸ್ಗಳಿಗೆ ಕ್ರಿಸ್ತನ ಒಂದು ಮುಖ್ಯವಾಗಿರೋ ಜವಾಬ್ದಾರಿ ಕೊಟ್ಟಿದ್ರು, ಒಂದು ಕೆಲಸ ಕೊಟ್ಟಿದ್ರು. ಏನ್ ಕೆಲಸ ಕೊಟ್ಟಿದ್ರು ಅಂತಂದರೆ, ಅವ್ರು ಹೇಳ್ತಾರೆ ಯೇಸು ಕ್ರಿಸ್ತು, ನೋಡಪ್ಪ ನೀವು ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡಿ, ನೀವು ಸುವಾರ್ತೆನ ಸಾರಿ. ಏನ್ ಸುವಾರ್ತೆ ಸಾರಬೇಕು ಅದನ್ನ ಓದ ನೋಡಿ, ಇಂಪಾರ್ಟೆಂಟ್. ಲೂಕ್ 24 ಚಾಪ್ಟರ್ ಅಲ್ಲಿ 46 ಇಂದ 48 ಓದಿ ದಯವಿಟ್ಟು. ಹಾ ಲೂಕ್ 24 ಚಾಪ್ಟರ್ 46 ಇಂದ 48.
ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ.
ಏನ್ರಿ ಹೇಳ್ತಾರೆ, ಇವುಗಳ ವಿಷಯದಲ್ಲಿ ನೀವೇನ್ ಮಾಡ್ಬೇಕು, ಸಾಕ್ಷಿ ಹೇಳ್ಬೇಕು. ಯಾವ್ದರ ವಿಷಯಗಳಲ್ಲಿ, ಕ್ರಿಸ್ತನು ಶ್ರಮೆ ಸಂಕಟಗಳನ್ನು ಅನುಭವಿಸಿ 3 ದಿನದಲ್ಲಿ ಏನಾದ್ರು ಪುನರುತ್ಥಾನ, ಇದ್ರ ಬಗ್ಗೆ ನೀವೇನ್ ಮಾಡ್ಬೇಕು? ಯಾರು ನೀವು ಅಂದ್ರೆ ಅಪೋಸ್ತಲ್ಸ್ ಏನ್ ಮಾಡ್ಬೇಕು, ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಸಾಕ್ಷಿ ಹೇಳ್ಬೇಕು ಅಂತಂದ್ರು. ಇವಾಗ ಯೋಚನೆ ಮಾಡ್ರಿ, ಈ 12 ಜನ ಅಪೋಸ್ತಲ್ಸ್ಗಳಲ್ಲಿ 11 ಜನ ಉಳಿದಿದ್ರು ಅಲ್ವರ, ಅದರಲ್ಲಿ ತೋಮ ಒಬ್ಬರು. ತೋಮನ್ಗೆನೆ ಕ್ರಿಸ್ತನ ಪುನರುತ್ಥಾನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ, ಇವರು ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಕ್ರಿಸ್ತನು ಸತ್ತಿ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ರು ಅಂತ ಮುಟ್ಟಿ ಹೇಗೆ ಹೇಳಕ್ ಸಾಧ್ಯ? ನಂಬಿಕೆನೇ ಇಲ್ಲ ಅಂದ್ರೆ ಇವ್ರಿಗೆ ಡೌಟ್ ಇದ್ರೆ ಅದಕ್ಕೆ ಏನ್ ಮಾಡ್ತಾರೆ? ಕ್ರಿಸ್ತನು ಇವ್ರ ನಂಬಿಕೆನ ದೃಢಪಡಿಸೋದಕ್ಕೆ ಇಲ್ಲಿ ಅದೇ ಶರೀರದಲ್ಲಿ ಬಂದು ಕಾಣಿಸ್ಕೊಂತಾರೆ ಅಲ್ವರ ನೋಡಿ. ಇದನ್ನ ಓದೋಣ. ಅಪೋಸ್ಟಲ್ಸ್ಗೆ ಆಗ್ಬೇಕು ಅಂದ್ರೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಇತ್ತು ರೀ. ಸುಮ್ಮನೆ ಎಲ್ಲರೂ ಅಪೋಸ್ಟಲ್ಸ್ ಆಗೋದು ಸಾಧ್ಯ ಇಲ್ಲ. ಅದಕ್ಕೆ ಬೈಬಲ್ ಬರೀ 12 ಅಪೋಸ್ಟಲ್ಸ್ ಇರೋದು, 13 14 ಜನ ಯಾರು ಇಲ್ಲ ಅಲ್ವರ. ಏನ್ ಕ್ವಾಲಿಫಿಕೇಶನ್ಸ್ ಓದೋ ನೋಡಿಂತೀನಿ. ಅಪೋಸ್ಟಲ್ ಕೃತ್ಯಗಳು 1ನೇ ಅಧ್ಯಾಯ 21 ಮತ್ತು 22 ಓದಿ.
ಆದ್ದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು
ನೋಡ್ರ
ಅಂದನು.
ಏನ್ರಿ ಒಬ್ರು ಅಪೋಸ್ತಲ್ಸ್ ಆಗ್ಬೇಕಂದ್ರೆ ಏನಂತೆ? ಯೇಸು ಕ್ರಿಸ್ತನ ಹೋಗ್ತಾ ಬರತ್ತ ದಿನದಿಂದ ಅಂದ್ರೆ ಏನ್ರಿ? ಯೇಸು ಕ್ರಿಸ್ತಂತೆ 3.5 ವರ್ಷ ಫೆಲೋಶಿಪ್ ಹೆಂಗಿಟ್ಕೊಂಡಿದ್ರು ಆ ತರ ಹೋಗ್ತಾ ಬರತ್ತ ದಿನದಿಂದ. ಇವೆಲ್ಲ ವಿಚಾರಗಳಿಗೆ ಆಮೇಲೆ ಯೇಸು ಕ್ರಿಸ್ತನ ಪುನರುತ್ಥಾನ ವಿಚಾರಕ್ಕೆ ಏನಾಗಿರ್ಬೇಕು? ಮುಖ್ಯವಾಗಿ ಅವರು ಸಾಕ್ಷಿ ಕೊಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಆಗ ತೋಮಸ್ ಒಬ್ಬ ಅಪೋಸ್ತಲ್ ಅಂತಂದ್ರೆ ಈ ವಿಚಾರ ಬಗ್ಗೆ ಮಾಡ್ಕೋ ಸಾಕ್ಷಿ ಕೊಡೋರಾಗಿರ್ಬೇಕು. ತೋಮಾಗೆ ಡೌಟ್ ಇದ್ರೆ ಅವ್ರು ಬೇರೆಯವ್ರಿಗೆ ಹೆಂಗೆ ಸಾಕ್ಷಿ ಕೊಡಕ್ಕೆ ಸಾಧ್ಯ? ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ? ತೋಮಾಗೆ ನಂಬಿಕೆನ ದೃಢಪಡಿಸೋದಕ್ಕೋಸ್ಕರ ಇಲ್ಲಿ ಅದೇ ಥರದ ಶರೀರದಲ್ಲಿ ಬರ್ತಾರೆ ಹೊರತು ಅದೇ ಶರೀರ ಅಲ್ಲ. ಹೇಗೆ ಹೇಗೆ ಹೇಳ್ಬೋದು? ಅದೇ ಥರ ಶರೀರದಲ್ಲಿ ಅವರು ಏನ್ರಿ ಬಂದು ಕಾಣಿಸ್ಕೊಡ್ರು ಆ ಶರೀರ ಅಲ್ಲ ಅಂತ ಹೇಗೆ ಹೇಳ್ಬೋದು ಅಂತಂದರೆ ನೋಡ್ರಿ ವಾಕ್ಯನ ನೋಡೋಣ. ಏನಂತಂದರೆ ಯೋಹಾನ 20ನೇ ಅಧ್ಯಾಯದಲ್ಲಿ ದಯವಿಟ್ಟು ಏನು ಮಾಡಿ 26ನೇ ವಾಕ್ಯ ಓದಿ. ಯೋಹಾನ 20ನೇ ಅಧ್ಯಾಯ 26ನೇ ವಾಕ್ಯ ಓದಿ.
8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು.
ಎಸ್ 1 ಮಿನಿಟ್. ಇವಾಗ ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರೆ ಯೇಸು ಕ್ರಿಸ್ತು ಬಂದರು. ಹೇಗೆ ಬಂದರು ಅಬ್ಸರ್ವ್ ಮಾಡಿದ್ರ?
ಇಲ್ಲ ಸರ್,
ಬಾಗಿಲುಗಳು ಮುಚ್ಚಿದ್ದವು.
ಬಾಗಿಲುಗಳು ಮುಚ್ಚಿತ್ತಂತೆ. ಆಮೇಲೆ ಏನು ಮಾಡೋದು? ಯೇಸು ಕ್ರಿಸ್ತು ನಡುವೆ ಬಂದು ನಿಂತರು. ಇವಾಗ ನೀವೇ ಯೋಚನೆ ಮಾಡ್ರಿ, ಬಾಗಿಲೆಲ್ಲ ಮುಚ್ಚಿರ್ಬೇಕಾದ್ರೆ ಯೇಸು ಕ್ರಿಸ್ತು ಬಂದು ನಿಂತ್ಕೊಳಕ್ಕೆ ಸಾಧ್ಯನಾ? ವೆರಿ ಗುಡಪ್ಪ, ಪರವಾಗಿಲ್ಲಪ್ಪ. ಅಯ್ಯೋ ರಿಯಲಿ ಅಪ್ರಿಷಿಯೇಟ್ ಅದರ, ನಮ್ಗೆ ತುಂಬ ಸಂತೋಷ ಆಯಿತು. ಯೇಸು ಕ್ರಿಸ್ತು ಆತ್ಮಿಕ ಶರೀರದಲ್ಲಿರ್ಬೇಕಾದ್ರೆ ಡೋರ್ ಲಾಕ್ ಆಗಿದ್ರು ಬರ್ಬೋದಾಗಿತ್ತು. ಆ ಪವರ್ನ ಯೂಸ್ ಮಾಡೋದು ನೋಡ್ರಿ ಅಂತೀನಿ ಇಲ್ಲಿ ಅಲ್ರ. ಅಯ್ಯೋ ದೇವದೂತರು ಡೋರ್ ಲಾಕ್ ಆಗಿರ್ಬೇಕಾದ್ರೆ ನಮ್ಮ ನಡುವೆ ಬರ್ಬೋದಾ? ಇಲ್ವಾ, ಬರ್ಬೋದು. ಯಾಕಂದ್ರೆ ಆತ್ಮಿಕ ಶರೀರದಲ್ಲಿದೆ. ಇದೇ ಥರ ಆತ್ಮಿಕ ಶರೀರ ಕ್ರಿಸ್ತನಿಗಿರ್ಬೇಕಾದ್ರೆ ಆ ಪವರ್ನ ಯೂಸ್ ಮಾಡಿದ್ರು. ಸರಿ, ಬೈಬಲ್ನಲ್ಲಿ ದೇವದೂತರು ಆತ್ಮಿಕ ಶರೀರದಲ್ಲಿ ಇದ್ದವರು ಮಾಂಸಿಕ ಶರೀರದಲ್ಲಿ ಬಂದಿರೋದು ನಮಗೆ ಪ್ರೂಫ್ ಇದೆಯಾ ಏನ್ರಿ?
ಸರ್
ಎಸ್
ಇದೆ ಇದೆ
ಎಸ್
ಆದಿ ಕಾಂಡದಲ್ಲಿ ಸರ್, ಆದಿ
ಎಸ್
ಕಾಂಡದಲ್ಲಿ
ವೆರಿ ಗುಡ್.
ಆದಿ
ಆದಿಕಾಂಡದಲ್ಲಿ ಇದೆ ದೇವದೂತರು. ಎಸ್ ಕರೆಕ್ಟ್. ದೇವದೂತರು ಬಂದು ಮನುಷ್ಯರು ಸ್ತ್ರೀಗಳಿದ್ರೆ ಪಾಪ ಮಾಡ್ಬೇಕಾರೆ
ಮದುವೆ
ಅಬ್ರಾಹ್ಮನಿಗೆ ದೂತರು
ಮಾಡಿ
ಬಂದವಾಗ
3 ಜನ ದೂತರು ಬಂದರು.
ಎಸ್ ವೆರಿ ಗುಡ್. ಹಾಗಾರ್ ಕಾಣಿಸ್ಕೊಂಡವಾಗ ಯಾಕೋಬು ದೇವತಂತೆ ಹೋರಾಡ್ತಾರೆ. ಎಷ್ಟು ಎಕ್ಸಾಂಪಲ್ ಐತರಿ, ದಾನಿಯಲ್ಗೆ ಕಾಣಿಸ್ಕೊಂಡಿರೋ, ಮರಿಯಾಳಿಗೆ ಕಾಣಿಸ್ಕೊಂಡಿರೋದು, ಮನೋವಾಗೆ ಕಾಣಿಸ್ಕೊಂಡಿರೋದು, ಇವೆಲ್ಲ ಎಕ್ಸಾಂಪಲ್ಸ್ ಏನು ನೋಡ್ತಾರೆ? ಆತ್ಮೀಕ ಶರೀರದಲ್ಲಿ ಇದ್ದವರು ಏನ್ರಿ, ನಾವು ಅವ್ರು ಬೇಕಾದವಾಗ ಕಾಣಿಸ್ಕೊಂಬಿಡ್ದು ಬೇಡದಿರೋವಾಗ ಏನು ಮಾಡ್ಬೋದು? ಅವರು ಮಾಯ ಆಗ್ಬೋದು. ಮಾಂಸಿಕ ಶರೀರದಲ್ಲಿ ಯಾವ ಮಾಂಸದಲ್ಲಿ ಬೇಕಾದ್ರೆ ಏನು ಮಾಡೋದು? ಅವರು ಅನ್ರಿ ಅವ್ರು ಬಂದು ಕಾಣಿಸ್ಕೊಂಬೋದು. ಅದರ ಇದೇ ರೀತಿ ಯೇಸು ಕ್ರಿಸ್ತು ಏನಾಗಿರೋದು ಅಲ್ಲಿ ಕಾಣಿಸ್ಕೊಂಡು. ಅದಕ್ಕೆ ಯೇಸು ಕ್ರಿಸ್ತು ಪುನರ್ತನ ಆಮೇಲೆ ಎಷ್ಟು ಸತಿ ಕಾಣಿಸ್ಕೊಂಡ್ರು ಗೊತ್ತಾ? ಹನ್ನೊಂದು ಸತಿ. ಎಷ್ಟು ಸತಿ? 11 ಟೈಮ್ಸ್.
11 ಟೈಮ್.
ಇದನ್ನ 11 ಟೈಮ್ಸ್ ಓದ್ಬಿಟ್ಟು ನೆಕ್ಸ್ಟ್ ವೀಕ್ ನಂಗೆ ವಾಟ್ಸಪ್ ಮಾಡಿ. ಯಾರು ವಾಟ್ಸಪ್ ಮಾಡಿದ್ರು ನೋಡೋಣ. 11 ಟೈಮ್ಸ್ ಗೂಗಲಲ್ಲೇ ಕಾಪಿ ಹೊಡಿಬಿಡಿ, ಬೈಬಲ್ನಲ್ಲಿ ಹುಡುಕ್ಬಿಟ್ಟು 11 ಟೈಮ್ಸ್ ಏನಂತ ಓದ್ಬಿಟ್ಟು ನಾನು ಕಳಿಸಿ ನೋಡೋಣ. 11 ಟೈಮ್ಸ್ ಇದೆ, ನಾನು ನೋಡಿಸ್ತೀನಿ ನಿಮಗೆ. ಓಕೆನಾ? ಹೋಮ್ವರ್ಕ್ ಮಾಡಿ. ನಾನು ಯಾವತ್ತೂ ಹೋಮ್ವರ್ಕ್ ಕೊಟ್ಟಿಲ್ಲ ಪಾಪ, ನೀವೆಲ್ಲ ಬೇಜಾರು ಮಾಡ್ಕೊತಿಲ್ಲ ಅಲ್ವರ ಅಂತಂದ್ಬಿಟ್ಟು. ಸರಿ, ಆದರೆ ಒಂದು ಮಾಡಿ, ಫ್ರೀ ಇದ್ದಾಗ ಮಾಡಿರಿ, ಯೂಸ್ ಆಗ್ತದೆ ನಿಮಗೆ. ಓಕೆನಾ? ಸರಿ, ಇವಾಗ ಯೇಸು ಕ್ರಿಸ್ತು ಅದಕ್ಕೆ ಡೋರ್ ಲಾಕ್ ಆಗಿ ಬಗ್ಗೆ ಕಾಣಿಸ್ಕೊಂಡ್ರೆ ಅದಕ್ಕೆ ಏನು ಮಾಡ್ತಾರೆ? ದಿಢೀರ್ ಅಂತ ಎಲ್ಲ ಡೋರ್ ಲಾಕ್ ಆಗಿದೆ ಏನಂತಾರೆ? ಭಯ. ಯೇಸು ಕ್ರಿಸ್ತು ಅರೆಸ್ಟ್ ಮಾಡ್ಕೊಂಡು ಸಾಯಿಸಾಕ್ಬಿಟ್ರು, ನಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತಾರೆ, ಏನು ಮಾಡೋದು, ಎಲ್ಲ ಡೋರ್ ಲಾಕ್ ಹಾಕೊಂಡಿರ್ತಾರೆ, ಭಯದಿಂದ ಇರ್ತಾರೆ. ಸಡನ್ ಆಗಿ ಯೇಸು ಕ್ರಿಸ್ತು ಬಂದು ನಿಂತ್ಕೊಂಡು ಏನು ಮಾಡ್ತಾರೆ? ಫಸ್ಟ್ ಸಮಾಧಾನ ಅಂತ ಹೇಳ್ತಾರೆ. ಯಾಕೆ ಯಾರೋ ಡೋರ್ ಲಾಕ್ ಇರೋ ಸಡನ್ ಮಾಡೋದು? ಗಾಬರಿ ಆಗ್ಬಿಡ್ತಾರಲ್ಲ.
ಗಾಬರಿ.
ಅದಕ್ಕೆ ಅಯ್ಯೋ ಅಯ್ಯೋ ಗಾಬರಿ ಅಯ್ಯಪ್ಪ ಇರಪ್ಪ ಗಾಬರಿ ಮಾಡ್ಕೊಂಬಿಡ, ಸಮಾಧಾನ ನಾನು ಕಣಪ್ಪ ನಂಬೋನಾಗಿರು, ತಗೋ ಕೈ ನೋಡು ನೋಡು ಅಂತ ಏನು ಮಾಡ್ತಾರೆ ಅವಾಗ ಯೇಸು ಕ್ರಿಸ್ತು ಹೇಳ್ತಾರೆ. ಆದರೆ ಇದೇ ಯೇಸು ಕ್ರಿಸ್ತು ಬೇರೆ ಎಲ್ಲ ಸಂದರ್ಭಗಳಲ್ಲಿ ಹನ್ನೊಂದು ಸತಿ ಅಂತ ನೋಡೋದಲ್ಲ, ಇವಾಗ ಹನ್ನೊಂದು ಸತಿ ಒಂದು ನೋಡಿದ್ರೆ ತಮಸ್ತ, ಬೇರೆ ಎಲ್ಲ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತು ಹಿಂಗೆ ಕಾಣಿಸ್ಕೊಂಡ್ರ? ಇದೇ ಥರ ಇದೇ ಉಣ್ಗಳು ಇಟ್ಕೊಂಡು ಇದೇ ಪಕ್ಕ ಇಲ್ಲಿ ಉಣ್ಣಿಟ್ಕೊಂಡು ಹಂಗೆ ಬಂದ್ಬಿಟ್ಟು ಕಾಣಿಸ್ಕೊಂಡ್ರ? ಕಾಣಿಸ್ಕೊಂಡ್ರ ನೋಡಿ ಓದನ
ಇಲ್ಲ ಸರ್.
ನೋಡಿ. ಹಾ, ಬೇರೆ ಬೇರೆ ಸತಿಗೆ ಬೇರೆ ಬೇರೆ ಥರ ಕಾಣಿಸ್ಕೊಂತಾರೆ. ಎಲ್ಲಿ? ಮೊದಲನೇ ಸತಿಗೆ ಯೋಹಾನ 20ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ ಒಂದೊಂದೇ ಓದ್ಕೊಂಬನ್ನಿ ನೋಡೋಣ. ಹಾ,
ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು, ಆಕೆ ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಏಸು ಅಂತ ಆಕೆಗೆ ತಿಳಿಯಲಿಲ್ಲ. ಏಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ,
ವೆಯ್ಟ್
ಅಯ್ಯ.
ವೆಯ್ಟ್ ವೆಯ್ಟ್ ವೆಯ್ಟ್, ಒಂದು ನಿಮಿಷ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರ, ಏ
ಸರ್
ಮರಿಯಾಳ ಏನು ಮಾಡ್ತಾರೆ, ಅಳ್ತಾ ಇರ್ತಾರೆ. ಅದರ ಆವಾಗ ಒಬ್ರು ಬರ್ತಾರೆ, ಏನಮ್ಮ ಯಾಕೆ ಅಳ್ತಾ ಇದೀಯಾ, ಏನಮ್ಮ ಆಯಿತು ಏನೋ ಅಂತ ಅಂತ ಕೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನಮ್ಮ ಅಳ್ತಾ ಇದೀಯಾ ಅಂತ ಕೇಳ್ಬೇಕಾರೆ, ಅಯ್ಯೋ ಸರ್ ನಮ್ಮ ಯೇಸು ಕ್ರಿಸ್ತನ ದೇಹ ನೆತ್ಕೊಂಡು ಹೋಗ್ಬಿಟ್ಟವ್ರೆ ಸರ್, ದಯವಿಟ್ಟು ಎಲ್ಲಿದ್ರೆ ಹೇಳ್ಬಿಡಿ ಸರ್, ಪ್ಲೀಸ್ ಸರ್ ಅಂತ. ಅವಾಗ ಎಷ್ಟು ದುಃಖ ಹೇಳ್ತಾರಲ್ವ, ಯೋಚನೆ ಮಾಡಿ. ಡೆಡ್ ಬಾಡಿನಿಲ್ಲ ಅಂದರೆ ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಹಾಂ ಅಲ್ದರ, ಹಾಂ ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ಇವ್ರು ಹಿಂದೆ ತಿರುಗಿ ನೋಡ್ತಾರೆ, ಹಿಂದೆ ತಿರುಗಿ ನೋಡಿದ್ರೆ ಹಾಂ ಅಲ್ಲಿ ಯಾರು ನೋಡಿದ್ದಂತೆ, ಅವರು ನೋಡಕ್ ಹೆಂಗಿದ್ರಂತೆ,
ತೋಟಗಾರನಂತ ಕಂಡು
ತೋಟಗಾರಂತರ ಇದ್ರು, ಯೇಸುಕ್ರಿಸ್ತರ ಇದ್ರ, ಉಣ್ಣಿತ್ತ ಗಾಯಗಳಿತ್ತ ಯೇಸುಕ್ರಿಸ್ತ ಇಲ್ಲಿ ಕಾಣಿಸ್ಕೊಬೇಕ್ರಿ, ಯಾವ ತರ ಕಾಣಿಸ್ಕೊಳವ್ರೆ, ತೋಟಗಾರಂತ. ಇವ್ರು ಗೊತ್ತೇ ಆಗಿಲ್ಲ ರೀ, ತೋಟಗಾರಂತರ ಇವರು ತೋಟಗಾರ ನೆನ್ಸ್ಕೊಂಬಿಟ್ಟಾರೆ. ಸ್ವಾಮಿ ಇಲ್ಲೇ ಇಲ್ಲೇ ಕೆಲಸ ಮಾಡ್ತೀರ, ದಯವಿಟ್ಟು ತೋಟದಲ್ಲಿ ಇದ್ರೆ ನಮ್ಮ ಒಡೆಯನ್ನ ಕೊಟ್ಬಿಡಪ್ಪ ದಯವಿಟ್ಟು ಅಂತ ಏನ್ ಮಾಡ್ತಾರೆ ಅಲ್ಲಿ, ನಾನು ತಗೊಂಡೋಗ್ಬಿಡ್ತೀನಿ, ಯಾರಿಗೂ ಏನು ತೊಂದರೆ ಕೊಡಲ್ಲ ಅಂತ ಹೇಳ್ತಾರೆ. ಆವಾಗ ಏನಾಗ್ತದೆ ನೋಡಿದ್ದೀನಿ ನೆಕ್ಸ್ಟ್. ಇವಾಗ ಕಂಟಿನ್ಯೂ ಮಾಡಿ ಬೋದ ಜೋಯಲ್ ಬ್ರದರ್, ಎಲ್ಲಿ ನಿಲ್ಸಿರೋ ಅಲ್ಲಿ ಕಂಟಿನ್ಯೂ ಮಾಡಿ.
ಆತನಿಗೆ, ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಏಸು ಆಕೆಗೆ, ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ.
ನೋಡ್ರಿ, ಹಿಂಗೆ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅವಳನ್ನ ಮರಿಯಾಳೆ ಅಂತ ಕರೀತಾರೆ. ಮರಿಯಾಳೆ ಅಂತ ಕರೆದಿದ ತಕ್ಷಣ ಮರಿಯಾಳೆ ಏನು ಮಾಡ್ಬಿಟ್ರು, ಅವಾಗ ಕಂಡಿಡ್ಕೊಂಡ್ರು, ಓ ಇವರು ನಮ್ಮ ಯೇಸು ಕ್ರಿಸ್ತ ಅಂತ. ಅಲ್ಲಿವರೆಗೂ ಕಂಡಿಡಿದ್ರಾ?
ಇಲ್ಲ
ಇಲ್ಲ
ಸರ್,
ಇಲ್ಲ. ಮತ್ತೆ ಹೆಂಗೆ ಕಂಡಿಡ್ಕೊಂಡಿದ್ದು, ನೋಟದ್ದಲ್ಲ ರೂಪದಲ್ಲ? ಇಲ್ಲ,
ಮಾತಿನ
ಇಲ್ಲ. ಮರಿಯಾಳೆ
ಹೆಸರಿಟ್ಟು
ಕರೆಯುವಾಗ
ಸ್ಟೈಲ್,
ಹೆಸರಿಟ್ಟು
ಸ್ಟೈಲ್ ಅವ್ರ
ಕರೀತಾರಲ್ಲ
ಹೆಸರು ಕಡೆ ಅಂತ ಸ್ಟೈಲ್ ಅಲ್ವ. ಇವಾಗ ಎಲ್ಲರಿಗೂ ಒಂದು ಸ್ಟೈಲ್ ಇದೆ ಅಲ್ವಾ? ಹಾಂ, ರಜನಿಕಾಂತ್ಗೆ ಒಂದು ಸ್ಟೈಲ್ ಇದೆ, ಅಮಿತಾಬ್ ಬಚ್ಚನ್ಗೆ ಒಂದು ಸ್ಟೈಲ್ ಇದೆ, ಅಣ್ಣವ್ರು ರಾಜ್ಕುಮಾರ್ಗೆ ಒಂದು ಸ್ಟೈಲ್ ಇದೆ, ನಮ್ಮ ಯೇಸು ಕ್ರಿಸ್ತನಿಗೆ ಒಂದು ಸ್ಟೈಲ್ ಇರಲ್ವಾ? ಅವ್ರ ಸ್ಟೈಲ್ ಇದೆ. ಯಾವಾಗ ಮರಿಯಾಳನ ಒಂದು ಟೋನಲ್ಲಿ ಕರೆಯೋರು, ಮರಿಯಾಳೆ ಮರಿಯಾಳೆ ಅಂತ ಅದೇ
ಮರಿಯಳೆ.
ಟೋನಲ್ಲಿ ಕರಿಬೇಕ್ರಿ, ಹೆಂಗ ಗೊತ್ತಾಗ್ಬಿಡ್ತು, ಓ ಇವ್ರು ನಮ್ಮ ಹೊಡಿಯಾರಪ್ಪ ಅಂತ ಅವ್ರು ಮಾಡ್ತಾರೆ. ಹೋಗ್ಬಿಟ್ಟು ಯೇಸು ಕ್ರಿಸ್ತ ನೋಡಿದ ತಕ್ಷಣ ಲಬಕ್ಕನ್ನು ಹಿಡ್ಕೊಂಬಿಡ್ತಾರೆ ನೋಡ್ರಿ ಅಂತೀನಿ. ಓದಿ 17ನೇ ವಾಕ್ಯ ಓದಿ ಅಂತೀನಿ. ಹಾಂ,
ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ
ಹಿಡಬೇಡ. ಯಾಕೆ ಹಿಡಿದಕ್ಕೆ ಹೋಗ್ಬಿಟ್ರು, ಇವ್ರು ಅವಾಗ ಬಿಟ್ರೆ ಎಸ್ಕೇಪ್ ಆಗ್ಬಿಡ್ತಾರಲ್ಲ, ಅಯ್ಯೋ ಇವ್ರನ್ನ ಹಿಡ್ಕೊಂಬಿಡೋಣ ಅನ್ನೋದು, ಲಬಕ್ಕಂದು ಹಿಡ್ಕೊಂಬಿಡ್ತಾರೆ ನೋಡ್ತೀನಿ. ಅಯ್ಯೋ ಹಿಡಿಯಬೇಡ, ಹಿಡಿಬೇಡ ಮೈ, ಎಲ್ಲೂ ಹೋಗಿಲ್ಲ ನಾನು, ನಾನು ಇಲ್ಲೇ ಇರ್ತೀನಿ, ನಾನು ಇನ್ನ ನನ್ನ ತಂದೆ ಬಳಿಗೂ ನಿಮ್ಮ ತಂದೆ ಬಳಿಗೂ ನನ್ನ ದೇವರ ಬಳಿಗೂ ನಿನ್ನ ದೇವರ ಬಳಿಗೆ ಏನಾಗಿಲ್ಲ, ಇನ್ನ ಏರಿ ಹೋಗಿಲ್ಲ, ಇಲ್ಲೇ ಇರ್ತೀನಿ ಮರಿಯಾಳೆ, ಟೆನ್ಷನ್ ತೊಗೊಂಬೇಡ, ಗಾಬರಿ ಮಾಡ್ಕೊಂಬೇಡ, ಬೇಜಾರು ಮಾಡ್ಕೊಂಬೇಡ, ಕಣ್ಣೀರು ಇರ್ಬೇಡ, ನಾನು ಇಲ್ಲೇ ಇರ್ತೀನಿ, ಧೈರ್ಯವಾಗಿರು ಅಂತ ಏನ್ ಮಾಡ್ತಾರೆ ನೋಡ್ರ ಕರ್ತನಲ್ಲಿ ಪ್ರೀತಿ ಅಂತ ಸರ್. ಇಲ್ಲಿ ಯೇಸು ಕ್ರಿಸ್ತನ ಮರಿಯಾಳೆ ಹೆಂಗ್ ಕಂಡಿಡ್ಕೊಂಡಿದ್ದು, ರೂಪದಲ್ಲ, ಯಾಕೆ ಆತ್ಮೀಕ ಶರೀರದಲ್ಲಿ ಇರ್ಬೇಕ್ರೆ, ಅವ್ರು ಯಾವ ರೂಪದಲ್ಲಿ ಬೇಕಾದ್ರೆ ಬರ್ಬೋದಾಗಿತ್ತು ರೀ, ರೂಪಗಳನ್ನ ಚೇಂಜ್ ಮಾಡೋದಾಗಿತ್ತು. ಇಲ್ಲಿ ತೋಟಗಾರನ ವೇಷದಲ್ಲಿ ಬರ್ತಾರೆ. ಅಲ್ಲಿ ತೋಮಸ್ ಏನಕ್ಕೆ ಬಂದಿದ್ದು, ಆ ಶರೀರದಲ್ಲ, ಅದೇ ಶರೀರದ ಇನ್ನೊಂದು ಶರೀರ, ಅದೇ ಥರದ ಇನ್ನೊಂದು ಶರೀರ ರೀ, ಆ ಥರದ ಶರೀರ ಹೊರತು ಅದೇ ಶರೀರ ಅಲ್ಲ. ಅದಕ್ಕೇನಕ್ಕೆ ಅಂತ ನಾನು ಕಾರಣ ಹೇಳ್ತೀನಿ, ಲಾಸ್ಟಲ್ಲಿ ಪೂರ್ತಿ ತಾಳ್ಮೆಯಿಂದ ಕೇಳ್ರಿ, ಅರ್ಥ ಆಯ್ತಾ? ಅದರಿಂದ ಆ ಶರೀರ ಅಂತೂ ಅಲ್ವೇ ಇಲ್ಲ ರೀ, ಯಾಕಂದರೆ ದೇವ ದೂತರ ಒಂದು ಏನು ರೀ ಸ್ವಭಾವ ಇರೋದ್ರಿಂದ, ಅಲ್ಲರ ಆತ್ಮಿಕ ಶರೀರದಿಂದ ಇವ್ರು ಏನು ಮಾಡಿದ್ರು, ಆ ಥರ ಅವರು ಕಾಣಿಸ್ಕೊಂಡ್ರು. ಇನ್ನೊಂದು ಸತಿ ನೋಡಿ ಅಂತೀರಿ, ಇನ್ನೊಂದು ಸತಿ ಶಿಷ್ಯನಿಗೆ ಕಾಣಿಸ್ಕೊತಾರೆ, ಹೆಂಗೆ ಕಾಣಿಸ್ಕೊತಾರೆ ಗೊತ್ತಾ? ಹಾಂ, ಇಬ್ಬರು ಜನ ಇಮಾಸಿಗೆ ಹೋಗ್ತಾ ಇರ್ತಾರೆ. ಲೂಕ 24ನೇ ಅಲ್ಲ, ಬೈಬಲ್ ತೆಗಿರಿ, ಅಲ್ಲ ಬೈಬಲ್ ನಾನು ಹೇಳೋ ವಾಕ್ಯಗಳನ್ನೆಲ್ಲ ಬೈಬಲ್ ತೆಗೆದು ಓದಬೇಕು ನಿಮ್ಗೆ, ಅವಾಗೆ ಪಿಕ್ಚರ್ ಕ್ಲೀನಾಗಿ ಗೊತ್ತಾಗೋದು. ಅಲ್ಲರ ಅವಾಗೇನಾಗ್ತಾ ಇದ್ದಾರೆ, ಇಬ್ಬರು ಜನ ಹಾಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಯೇಸು ಕ್ರಿಸ್ತ ಪಕ್ಕದಲ್ಲೇ ಬರ್ತಾರೆ ವಾಕಿಂಗ್ ಮಾಡ್ಕೊಂಡು. ಏನಪ್ಪ ಹೆಂಗಿದ್ದೀರಾ, ಏನು ಸಮಾಚಾರ, ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಏನು ಸರ್ ನಿಮ್ಗೆ ಗೊತ್ತಿಲ್ವಾ, ಅಯ್ಯ ಯೇಸು ಅಂತ ಒಬ್ರು ಇದ್ದರು ಜೆರೂಸಲಂನಲ್ಲಿ, ಅವರು ಸತ್ತೋಗ್ಬಿಟ್ರು ಅಂತ ಹೇಳ್ತಾರೆ. ನೋಡಿ ಓದನ ಎಲ್ಲಿ, ಲೂಕ 24, ಲೂಕ್ 24:15. ಹಾಂ,
ಅವರು
ಅವರು
ಸಂಭಾಷಣೆಯಲ್ಲಿ
ಸಂಭಾಷಣೆಯಲ್ಲಿ
ಚರ್ಚಿಸುತ್ತಿರುವಾಗ
ಇರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು, ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು
ಆಹಾ,
ಅವರನ್ನು
ಏನ್ರಿ ಅವರು ಗುರುತು ಹಿಡಿಲ್ವಂತೆ? ಯಾಕೆ ಇಲ್ಲಿ ಯೇಸುಕ್ರಿಸ್ತು
ಅವ್ರ
ಗುರುತು ಹಿಡಿಯೋ
ಕಣ್ಣು
ತರ ಬಂದಿದ್ರೆ
ಕಟ್ಟಿದ
ತಾನೆ ಯೇಸು
ಇಲ್ಲ
ಕ್ರಿಸ್ತು
ಸರ್.
ಯೇಸು ಕ್ರಿಸ್ತನ ತರ ಏನಾಗಿಲ್ಲ ಇಲ್ಲಿ ಬರ್ಲಿಲ್ಲ, ಯೇಸು ಕ್ರಿಸ್ತು ಬೇರೆಯವ್ರ ತರ ಬಂದಿದ್ದಾರೆ. ಅವಾಗ ಏನ್ ಮಾಡ್ತಾರೆ ಗುರುತೇ ಇರ್ಲಿಲ್ವಂತೆ. ಅವಾಗ ಯೇಸು ಕ್ರಿಸ್ತು ಕೇಳ್ತಾರೆ, ಏನಪ್ಪಾ ಇದು ಮಾತಾಡ್ತಾ ಇರೋದು ಅಂತ ಹೇಳ್ಬೇಕಾದ್ರೆ ಇವೆಲ್ಲ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಹೆಂಗ್ ಗೊತ್ತಾ ಮಾಡ್ತಾರೆ, ಯೇಸು ಕ್ರಿಸ್ತು ಇವ್ರಿಗೆ ಉತ್ತರ ಕೊಡಕ್ ಶುರು ಮಾಡ್ತಾರೆ. ಎಲ್ಲಿಂದ? 25 ಮತ್ತು 26. ನೀವು ಫುಲ್ ಡೀಟೇಲ್ ಮನೆಗೆ ಓದ್ಕೊಳ್ಳಿ, ನಾವು 25 26 ಮುಖ್ಯವಾಗಿ ವಾಕ್ಯಗಳು ಮಾತ್ರ ಓದೋಣ. ನೋಡಿ 25 26 ಓದಿ.
ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದಲ್ಲೆಲ್ಲವನ್ನು ನಂಬುವುದರಲ್ಲಿ ಮಂದಹೃದಯರೇ, ಕ್ರಿಸ್ತನು ಎಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು.
ತನ್ನ ಬಗ್ಗೆನೇ ಹೇಳಕ್ ಶುರು ಮಾಡ್ತಾರೆ ನೋಡ್ರಿ ಇದ್ರಿ. ಆರಂಭ ಮಾಡ್ಬೇಕಾರೆ ಹಿಂಗೆ ಆರಂಭ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆರಂಭ ಮಾಡ್ತಾರೆ. ಏನ್ ತಂದ್ರು ಫಸ್ಟ್ ಫಸ್ಟ್ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ ಎಲ್ಲ.
ಇಲ್ಲದವರೇ
ಹಾಂ, ಯೋಚನೆ ಮಾಡ್ರಿ ಈ ತರ ಮಾತು ಹೇಳೋದು ಯೇಸು ಕ್ರಿಸ್ತ ಕರೆಕ್ಟಾ? ಯೇಸು ಕ್ರಿಸ್ತ ಟೆನ್ಷನ್ ಆಗ್ಬಿಟ್ರು. ಹಾಂ, ಎಲ್ಲ ಬುದ್ಧಿ ಇಲ್ದವ್ರೆ 3 ವರ್ಷ ಜೊತೆಗಿದ್ದೀರಾ, ಅಷ್ಟು ಗೊತ್ತಾಗಲ್ಲ ನಿಮ್ಗೆ? ಹಾಂ, ಹಂಗಾರೆ ಯೇಸು ಕ್ರಿಸ್ತ ಏನ್ ಮಾಡೋದು ಇವ್ರಿಗೆ? ಸರಿಯಾಗಿ ಕ್ಲಾಸ್ ತಗೊಂಡ್ ನೋಡ್ರಿ ಇತ್ರಿ. ಹಾಂ, ಜೊತೆಗಿರೋ 3 ವರ್ಷ ಎಲ್ಲ ಕಲ್ತಿರ್ಬೇಕಲ್ಲ ಇಷ್ಟೊಂದೆಲ್ಲ. ಇವೆಲ್ಲ ಗೊತ್ತಿಲ್ಲ ನೋಡಿ, ಶಿಷ್ಯರು ಮರ್ತೋಗ್ಬಿಟ್ಟಾರೆ ಪಾಪ, ಎಲ್ಲ ಕಣ್ಣೀರ್ ಇಟ್ಬಿಟ್ಟು ದುಃಖದಲ್ಲೆಲ್ಲ ಮುಳುಗೋಗ್ಬಿಟ್ಟವ್ರೆ. ಯೇಸು ಕ್ರಿಸ್ತು ಬಂದು ಏನ್ ಮಾಡ್ತಾರೆ, ಮೋಸೆಯಿಂದ ಹಿಡಿದು ಕ್ಲೀನ್ ಆಗೆಲ್ಲ ಹೇಳ್ಕೊಂಡ್ಬಿಡ್ತಾರ್ರಿ ಅಂತೀನಿ. ಇನ್ನೇನ್ ಕೊನೆಗೆ ಊರ್ ಬಂದ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತು ಏನೋ ದೂರಕ್ಕೆ ಹೋಗತ್ತರ ಆಕ್ಟಿಂಗ್ ಮಾಡ್ತಾರೆ. ಓಕೆ ಬಾಯ್ ಬಾಯ್ ಟಾಟಾಪ್ಪ, ನಾನು ಬರ್ತೀನಿ ಅಂದ್ಬಿಟ್ಟು ಶಿಷ್ಯನ ಹೇಳ್ತಾರೆ. ಯೋ ಸರ್, ಗೊತ್ತಾಯ್ತು, ಸಂಜೆ ಆಯ್ತು, ನಮ್ಮ ಜೊತೆಗೆ ಬಂದು ಉಳ್ಕೊಳ್ಳಿ. ಒಂದು ಸಾಂಗ್ ಇದೆ ಗೊತ್ತಾ, ಸಂಜೆ ಆಯ್ತು ಅಲ್ರ, ಗೊತ್ತಾಯ್ತು, ನಮ್ಮ ಬಳಿಲಿ ಬನ್ನಿ ಮಾಡಿ ಉಳ್ಕೊಳ್ಳಿ. ಇದ್ರ ಮೇಲೇನೆ ಬರ್ದಿರೋದ್ರಿ ಸಾಂಗ್. ಒತ್ತಾಯ ಮಾಡ್ತಾರೆ, ಬನ್ನಿ ಬನ್ನಿ ಬೇಡ ಬೇಡ ಅಂತ ಹೇಳಿದ್ರು ಸರಿ. ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಸರಿ ಅಂತ ಊಟಕ್ಕೆ ಹೋಗ್ತಾರೆ. ಅಲ್ಲ, ಹೋಟ್ಲಿಗೆ ಹೋಗಿ ಏನು ಮಾಡ್ತಾರೆ, ಊಟಕ್ಕೆ ಕುಂತಾರೆ. ಊಟಕ್ಕೆ ಕುತ್ಕೊಬೇಕಾರೆ ಇಸ್ರೇಲಲ್ಲಿ ಒಂದು ಪದ್ಧತಿ ಇತ್ತು, ರೊಟ್ಟಿ ಏನು ಮಾಡಬೇಕು, ಪ್ರಾರ್ಥನೆ ಮಾಡಿ ಏನು ಮಾಡಬೇಕು ಕೊಡಬೇಕು. ಅದನ್ನು ಯಾರು ಮುರಿಬೇಕು, ಯಾರು ಪ್ರಾರ್ಥನೆ ಮಾಡಬೇಕು, ಹಿರಿಯರ ಕಿರಿಯರ? ಹಿರಿಯರು. ಹಂಗಾರೆ ಯೇಸು ಕ್ರಿಸ್ತು ಅವ್ರ 3 ಜನದಲ್ಲಿ ಇವರೇ ಹಿರಿಯರಾಗಿದ್ದು. ಅವಾಗ ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಇಲ್ಲಿವರೆಗೂ ಯೇಸು ಕ್ರಿಸ್ತನ ಕಂಡಿಡಿದಿಲ್ಲ, ಆವಾಗ ಪ್ರಾರ್ಥನೆ ಮಾಡಿದಾಗ ಕಂಡಿಡ್ಕೊಂತಾರೆ. ಎಲ್ಲಿ ಕೊಟ್ಟವರೇ ಅಲ್ಲಿ ಓದ ನೋಡ್ರಿ ಅಂತೀನಿ, 30 ಮತ್ತು 31 ಓದಿ, ಅದೇ ಅಧ್ಯಾಯ.
ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು
ಸಾಕು ನೋಡ್ರ,
ಒಬ್ಬರಿಗೊಬ್ಬರು
ಏನ್ರಿ ಮಾಯವಾದರು, ಹೆಂಗ್ ಮಾಯವಾದರು, ಮಾಂಸಿಕ ದೇಹದಲ್ಲಿ ಮಾಯ ಆಗ್ಬಿಡ್ತಾರಾ?
ಆತ್ಮಿಕ
ಆತ್ಮಿಕದಲ್ಲಿ ಇರೋದಿಂದನೇ ಮಾಯ ಆಗಿದ್ದು. ಇಲ್ಲಿ ಯೇಸು ಕ್ರಿಸ್ತು ಬರ್ಬೇಕ್ರೆ ಯೇಸು ಕ್ರಿಸ್ತು ತರನೇ ಕಾಣಿಸಿಲ್ಲ ರೀ, ಯೇಸು ಕ್ರಿಸ್ತನ್ ವೇಷನೇ ಹಾಕೊಂಡಿಲ್ಲ. ಹೆಂಗ್ ಬಂದರಂತೆ, ವಯಸ್ಸಾಗಿರೋರ್ ತರ. ಅದಕ್ಕೆ ಏನ್ರಿ ವಯಸ್ಸಾಗಿರೋರು ಒಂದು ಮಾತು ಬೈದ್ರು ಸರಿ, ಬೈಸ್ಕೊಂಡವ್ರು ನೋಡಿರ್ತೀನಿ. ಎಲ್ಲ ಬುದ್ಧಿ ಇಲ್ದವ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಸರಿ, ಏನ್ ಮಾಡಿದ್ರು ಬೈಸ್ಕೊಂಡವ್ರು ನೋಡಿರ್ತೀನಿ. ಇವಾಗ ಯೋಚನೆ ಮಾಡಿರ್ತೀರಿ, ನೀವು ಕಾರಲ್ಲಿ ಹೋಗ್ತಾ ಇರ್ತೀರ. ಇವಾಗ ಎಕ್ಸಾಂಪಲ್ ನೋಡಿ, ನಮ್ಮ ಜೋಯಲ್ ಬದ್ರು ಶ್ವೇತಾ ಅಷ್ಟು ಕಾರಲ್ಲಿ ಹೋಗ್ತಾ ಇರ್ತಾರೆ. ಯಾರೊಬ್ರು ಏನ್ರಿ ಕೈ ನೋಡಿಸ್ಬಿಟ್ಟು ಸರ್ ಡ್ರಾಪ್ ಕೊಡಿ ಅಂತ ಕೇಳ್ತಾರೆ. ಅದರ ಸರಿ ಬನ್ನಿ ಸರ್ ಕೂತ್ಕೊಳ್ಳಿ, ಪಾಪ ಏನೋ ವಯಸ್ಸಾಗಿದೆ ಅಂತ ಕಾರಲ್ಲಿ ಕುಂಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಡ್ರಾಪ್ ಕೊಡ್ತಾ ಇದ್ರೆ, ಆ ವಯಸ್ಸಾಗಿರೋರು ಏನಪ್ಪಾ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಕಾರ್ ನೆಟ್ಟ ಓಡಿಸೋ ಅಂತಂದ್ರೆ, ಏನ್ರಿ ವಯಸ್ಸಾಗಿರೋರು ಹೇಳಿದ್ರೆ ಏನ್ ಮಾಡ್ತಾರೆ? ನಾವು ಜೋಯಲ್ ಬದ್ರು ಶ್ವೇತಾಸ್ತ್ರ ಆಯ್ತು ಹಿರಿಯರು, ಪಾಪ ಏನೋ ಒಂದು ಮಾತು ಹೇಳ್ತಾ ಇದಾರೆ ಅಂತ ಏನ್ ಮಾಡ್ತೀರಿ, ಅಡ್ವೈಸ್ ನ ಕೇಳ್ತೀರಿ. ಅದೇ ಯಾರೋ ಚಿಕ್ಕವ್ರು ಹೇಳಿದ್ರೆ ಫಸ್ಟ್ ಇಳಿಯಪ್ಪ ಕಾರಿನ ಕಡೆ, ಬಸ್ಬೋತಾರೆ ಕೈ ಕೂತು ಹೋಗು ಅಂತಂದ್ಬಿಟ್ಟು ಏನ್ ಮಾಡ್ತೀರಿ, ಕಳಿಸ್ತೀರಿ ಅಲ್ವರ? ಹಂಗಾರೆ ಹಿರಿಯರಿಗೆ ಒಂದು ಗೌರವ ಇದೆ, ಅದೇ ಇಲ್ಲಾಗಿರೋದು ಹಿರಿಯರಾಗಿರೋದ್ರಿಂದ ಇವರಿಬ್ರು ಈ ಮಾತನ್ನ ಏನ್ ಮಾಡಿದ್ರೆ ಕೇಳವ್ರೆ, ಊಟ ಕೂತ್ಕೊಬೇಕಾರೆ ಹಿರಿಯರ ರೊಟ್ಟಿ ಮುರಿಬೇಕು, ಅದಕ್ಕೆ ರೊಟ್ಟಿ ಮುರಿಯೋಕೆ ಇವ್ರಿಗೆ ಕೊಟ್ಟಿದ್ದಾರೆ ಅಲ್ವರ? ನೀವು ಪ್ರಾರ್ಥನೆ ಮಾಡಿ ಸರ್ ಅಂದ್ಬಿಟ್ಟು. ಯೇಸು ಕ್ರಿಸ್ತು ಯಾವಾಗೋ ಒಂದು ಸ್ಟೈಲ್ ನೋಡಿ, ಒಂದು ಪ್ರೇಯರ್ ಸ್ಟೈಲು ಅಲ್ವರ, ರೊಟ್ಟಿ ಮುಡಿದು ದೇವರಿಗೆ ಸ್ತೋತ್ರ ಮಾಡಿ ಒಂದು ಸ್ಟೈಲ್ ಇದೆ ನೋಡಿದ್ದೀನಿ. ಹೇಳದಲ್ಲ ಅಮಿತಾಬ್ ಬಚ್ಚನ್ಗೆಲ್ಲ ಸ್ಟೈಲ್ ಇದೆ, ನಮ್ಮ ಯೇಸು ಕ್ರಿಸ್ತು ಸ್ಟೈಲ್ ಇದೆ. ಐತೆ ನೋಡ್ರಿ ಟಾಕಿಂಗ್ ಸ್ಟೈಲು, ವಾಕಿಂಗ್ ಸ್ಟೈಲು ಅಲ್ವರ, ಬ್ರೇಕಿಂಗ್ ದ ಬ್ರಿಡ್ಜ್ ಸ್ಟೈಲು ಅಲ್ವರ, ಆಕ್ಷನ್ಸ್ ಎಲ್ಲ ಸೂಪರ್ ಇವರು ಇವರು ಅಲ್ವರ. ಇವರು ಮುಡಿದ್ರು ನೋಡಿ ಸ್ಟೈಲಲ್ಲಿ, ಅಲ್ಲೇ ನಮ್ಮ ಯೇಸು ಕರ್ತನು ಅಂತ ಅಂದ್ರೆ ನೋಡಿದ್ದೀನಿ ಪಟ್ಟ ಅಂತ. ಯೇಸು ಕ್ರಿಸ್ತು ಏನ್ರಿ ಮಾಯಾ? ಯಾಕಪ್ಪ ಅಂದ್ರೆ ಯೇಸು ಕ್ರಿಸ್ತು ಇದ್ದದ್ದು ಆತ್ಮಿಕ ಶರೀರದಲ್ಲಿ ಬಂದಿದ್ದವರು. ಇದೆಲ್ಲ ಪ್ರೂಫ್ ಕರ್ತನಲ್ಲಿ ಪ್ರೀತನ ಸ್ವರಗಳೇ. ಹೆಂಗ್ ಗೊತ್ತಾ, ಯೇಸು ಕ್ರಿಸ್ತು ಮಾಂಸಿಕ ಶರೀರದಲ್ಲೇ ಪುನರ್ತನ ಆಗಿಲ್ಲ ರೀ. ಅದರ ಇನ್ನೊಂದು ಪ್ರೂಫ್ ಇದೆ ನೋಡಿ ತೆಗಿರಿ ಅಂತೀರಿ, ಇಲ್ಲಿ ಯೋಹಾನ 21ನೇ ಅಧ್ಯಾಯ. ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳೋದು ದೇವ್ರ ಮಕ್ಕಳು, ಬೈಬಲ್ ಓದ್ಬೇಕು. ಬೈಬಲ್ ಹೆಂಗ್ ಗೊತ್ತಾ, ಸ್ಟಡಿ ಮಾಡಬೇಕು, ಅದಕ್ಕೆ ಬೈಬಲ್ ಸ್ಟಡಿಗಳು ಬರ್ರಿ ಅಂತ ಹೇಳೋದು. ಅದನ್ನು ಯೋಹಾನ 21ನೇ ಅಧ್ಯಾಯದಲ್ಲಿ ಏನಾಗ್ತಾರೆ ಅಂತಂದ್ರೆ, ಅಲ್ಲಿ ಎಲ್ಲ ಶಿಷ್ಯರು ಮೀನು ಹಿಡಿಬೇಕು ಅಂತ ಕುತ್ಕೊಂಡಿರ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತು ಸತ್ತೋಗ್ಬಿಟ್ರು, ಏನು ಕೆಲಸ ಇಲ್ಲ. ಇವಾಗ ಯೇಸು ಕ್ರಿಸ್ತು ವೆಯ್ಟ್ ಮಾಡೋ ಅಂತ ಹೇಳೋದು, ಇವ್ರು ವೆಯ್ಟ್ ಮಾಡಿ ಮಾಡಿ ಇವ್ರಿಗೆ ಬೇಜಾರಾಗ್ಬಿಡೈತೆ. ಅವಾಗ ಏನು ಮಾಡ್ತಾರೆ, ಸರಿಯಪ್ಪ ನನ್ನ ಪಣ್ಣ ಮೀನಿಗೆ ಹೋಯ್ತು ಅಂತ ಪೀಟರ್ ಪೀಟರ್ ಹೋಗ್ತಾರೆ. ಇವರಿಂದ ಇಡೀ ಫುಲ್ ಗ್ಯಾಂಗ್ ಔಟ್ ಆಗ್ತಾರೆ. ಏನು ಮಾಡ್ತಾರೆ, ಎಲ್ಲರೂ ಬಂದ್ಬಿಟ್ಟು ಮೀನು ಹಿಡಿಯಕ್ಕೆ ಹೋಗಿರ್ತಾರೆ. ಅದರ ಅವ ಏನಾಗ್ತಾರೆ ನೋಡಿ ಅಂತೀನಿ, ಓದನ ಯೋಹಾನ 21ನೇ ಅಧ್ಯಾಯ 3, 4, 5 ಓದಿ. ಹಾಂ
ಅವರಿಗೆ ಸಿಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನ ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನೂ ಸಿಕ್ಕಲಿಲ್ಲ. ಬೆಳಗಾಗುವಾಗ ಏಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಏಸುವೆಂದು ತಿಳಿಯಲಿಲ್ಲ. ಆಗ ಏಸು ಅವರನ್ನು, ಮಕ್ಕಳಿರಾ, ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು.
ಇವ ದಡದತ್ರ ಯಾರು ನಿಂತವ್ರೆ?
ಯೇಸು
ಏಸು. ಇವ ಕನ್ನಡಿ ಬಿಡ್ತಾನೆ ಏಸು ಕುಸು. ಅಯ್ಯೋ, ಏ ಗುರುಗಳು ಬಂದ್ಬಿಟ್ಟ ನೋಡ್ರ ಅಂತ ಹೇಳ್ಬೇಕಲ್ವ? ಗುರುಗಳು ಗುರುಗಳ ತರನೇ ಬಂದಿಲ್ವಲ್ಲ. ಅಲ್ಲಿ
ಇಲ್ಲ.
ಗುರುಗಳು ಕೇಳ್ತಾರೆ, ಏನಪ್ಪ ಏನೋ ಮೀನು ಸಿಕ್ತಾ ಅಂದ್ರೆ, ಇಲ್ಲ ಸಾರ್ ಏನೋ ಮೀನು ಸಿಕ್ಕಿಲ್ಲ, ರಾತ್ರಿಯಿಂದ ಹಿಡಿದಿದ್ರಿ ಅಂತ ಹೇಳ್ತಾರೆ. ಅವಾಗ ಏಸು ಕುಸು ಹೇಳ್ತಾರೆ, ಸರಿ ಬಲೆ ಅಂತ ತೆಗೆದ್ಬಿಟ್ಟು ಏನು ಮಾಡಿ ನೀವು, ಹಾ ಬಲೆಗಡೆಗೆ ಹಾಕಿ ಅಂತ ಹೇಳ್ತಾರೆ. ಅವಾಗ ಏನಾಯ್ತು ನೋಡಿಂತೀನಿ, ಓದಿಂತೀನಿ. ಹಾ, 6ನೇ ವಾಕ್ಯ 7ನೇ ವಾಕ್ಯ. ಹಾ
ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು.
ಇವಾಗ ಇದೇ ತರ ಯೇಸು ಕ್ರಿಸ್ತು ಬೇರೆ ಯಾವಾಗಾರ ಮಾಡಿದಾರ? ಮೀನು ಸಿಕ್ಕಿಲ್ಲ, ಮೀನು ಹಿಡ್ಕೊಟ್ಟಿದಾರ ಯೇಸು ಕ್ರಿಸ್ತು
ಮಾಡಿದರು
ಯಾವಾಗ?
ಸಿಮೋನ್ ಪೇತ್ರ
ಫಸ್ಟ್
ಸ್ಟಾರ್ಟಿಂಗ್
ದೋಣಿ ಶಿಷ್ಯರನ್ನು
ದೋಣಿ
ಕಾಣಿಸಿಕೊಂಡು
ಶಿಷ್ಯನನ್ನ ಕರಿಬೇಕಾದ್ರೆ ಮಾಡಿದಾರ ಇಲ್ವಾ?
ಮಾಡಿದ್ದಾರೆ ಪೇತ್ರ
ಪೇತ್ರನ್ಗೆ ಮಾಡಿದಾರ ಇಲ್ವಾ?
ಸರ್ ಮಾಡಿದ್ದಾರೆ ಬ್ರದರ್.
ಇವಾಗ ಇದೇ ಪೇತ್ರನ್ಗೆ ಅದೇ ತರ ಮಾಡ್ಬೇಕಾದ್ರೆ ಪೇತ್ರ ಕಂಡಿಡ್ಕೊಂಡ್ಬಿಟ್ರು. ಓ, ಇವ್ರು ಯಾರಪ್ಪ ಇವರು?
ಗುರುಗಳು ಅಂತ
ಗುರುಗಳು
ಯೇಸು
ಅಂತ.
ಕ್ರಿಸ್ತ.
ಪೇತ್ರ ಏನ್ ಮಾಡ್ತಾರೆ ನೋಡಿ ಇಮ್ಮಿಡಿಯೇಟ್ ಆಗಿ 7ನೇ ವಾಕ್ಯ.
ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ್ ಪೇತ್ರನು ಕೇಳಿ ಮೈಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು.
ನೋಡ್ರಿ ಹೆಂಗ್ ಹಿಡಿಯಕ್ ಹೊಡೆದ ಮೀನ್ನ ಸ್ವಾಮಿ ಅಂತ ಹೇಳಿದ್ರೆ ದುಬುಕ್ಕಂಡೇ ಹೊರ್ಬಿಟ್ಟಾರೆ. ರೀ ಬೈತಾರಪ್ಪ ನಮ್ ಗುರು, ವೆಯ್ಟ್ ಮಾಡಿದ್ರೆ ಮೀನಿಗೆ ಹೋಗಂತಾರೆ ನೋಡಿದ್ರಿ. ಅವರೆಲ್ಲ ಸೈಲೆಂಟ್ ಆಗಿ ಬರ್ತಾರೆ ನಡುಕೆ, ಯಾರೂ ಮಾತಾಡಲ್ಲ. ಏಸು ಕುಸು ಆಲ್ರೆಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟವ್ರೆ, ಬರ್ರಿ ತಿನ್ರಿ ಅಂತಂದ್ಬಿಟ್ಟು. ಅಲ್ಲರ ನೋಡಿ ಎಲ್ಲಿ ಎಲ್ಲಿ ಬರ್ತದೆ. ಅದರಲ್ಲೇ 12ನೇ ವಾಕ್ಯ ಓದಿಂತೀನಿ.
ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯ ಪಡಲಿಲ್ಲ.
ಒಬ್ಬರೂ ಧೈರ್ಯ ಪಡಲಿಲ್ಲ. ಚೆನ್ನಾಗಿ ಗೊತ್ತಿತ್ತು ಏನಾರ ಕಿಟಿ ಬಿಟ್ಟಿತ್ತಂದ್ರೆ ಇನ್ನೊಂದೆರಡು ಕ್ಲಾಸ್ ತಗೋತಾರೆ, ಸೈಲೆಂಟ್ ಆಗಿದ್ಬಿಡೋಣ ಅಂತಂದ್ಬಿಟ್ಟು. ಸ್ವಾಮಿ ನೀವು ಹೇಳ್ದಾಗೆ ಕೇಳ್ತೀನಿ ಅಂದ್ರೆ ಏಸು ಕುಸು ಇಲ್ಲಿ ಹೆಂಗೆ ಕಾಣಿಸ್ಕೊಟ್ರು? ಏಸು ಕುಸು ಕಾಣಿಸ್ಕೊಟ್ರ? ಹಾಂ, ಸ್ಟೈಲ್, ವೇ ದ ಇನ್ಸಿಡೆಂಟ್ಸ್ ಹ್ಯಾಪೆನ್, ಯಾವ ರೀತಿ ನಡ್ಕೊಂತ ಇದ್ರು ನೋಡ್ರಿ. ಆ ನಡಾವಳಿಕೆಯಲ್ಲಿ ಕಂಡು ಹಿಡ್ಕೊಂಡ್ಬಿಟ್ರು ಇವ್ರು ಏಸು ಕ್ರಿಸ್ತು ಅಂತ. ಅವನು ಮುಂದಕ್ಕೆ ಬಂದು ನೆಕ್ಸ್ಟ್ ಏನಾಯ್ತಂತೆ? ಹಾಂ, ಹದಿಮೂರು ಹದಿನಾಲ್ಕು.
ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆಯೇ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದೆದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೇ ಸಾರಿ.
ಹಾ, ಇದೆಷ್ಟೇ ಸರಿ ಅಂತೆ?
ಮೂರನೇ
ಮೂರನೇ
ಸಾರಿ.
ಸರ್ ಇವಾಗ 11 ಸತಿ ಹುಡುಕ್ರಿ ಬ್ಯಾಲೆನ್ಸ್ ನೀವು. ಅರ್ಥಾಯ್ತಾ? ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ, ಇವೆಲ್ಲ ನಿಮ್ಗೆ ಎಕ್ಸಾಂಪಲ್ ಏನು ಕೊಟ್ಟೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತೇಳಿ ಯೇಸು ಕ್ರಿಸ್ತು ಪುನರುತ್ಥನಾಗಿದ್ದು ಆತ್ಮಿಕ ಶರೀರದಲ್ಲಿ, ಮಾಂಸಿಕ ಶರೀರ ಅಲ್ಲ. ತೋಮಸ್ಗೆ ಮಾತ್ರ ಅದೇ ತರ ಶರೀರದಲ್ಲಿ ಬಂದು ಕಾಣಿಸ್ಕೊಂತ, ಯಾಕೆ ನಂಬಿಕೆ ದೃಢವಾಗ್ಲಿ ಅಂತ. ತೋಮಸ್ ಏನು ಬೆಳ್ಳೆ ಹಾಕ್ಬಿಟ್ಟು ಅಂತಲ್ಲ, ಬೆಳ್ಳೆ ಹಾಕಿಲ್ಲ, ಓದಿ ಬೈಬಲ್ನಲ್ಲಿ ಬೆಳ್ಳೆ ಹಾಕಿಲ್ಲ. ಹಂಗೆ ಹೇಳಿದ ತಕ್ಷಣ ಸುಸ್ತಾಗ್ಬಿಡ್ತಾರೆ ತೋಮಸ್, ಸಡನ್ ಆಗ್ಬಿಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ, ಅಯ್ಯೋ ಸ್ವಾಮಿಯೇ ಅಂತಂದ್ಬಿಟ್ಟು. ಅದರ ನಂಬುವನಾಗಿರು ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಎಲ್ಲಾರು ಏನ್ ತಿಳ್ಕೊಂಡ್ಬಿಟ್ಟಾರೆ, ಯೇಸು ಕ್ರಿಸ್ತು ಹಂಗೇ ಸತ್ತೋಗ್ಬಿಟ್ರು, ಅದೇ ದೇಹದಲ್ಲಿ ಪರಲೋಕಕ್ಕೆ ಏನಾಗ್ಬಿಟ್ರು, ಹೊರಟೋಗ್ಬಿಟ್ರು ಅಂತ. ಇವಾಗೂ ಪರಲೋಕದಲ್ಲಿ ಯೇಸು ಕ್ರಿಸ್ತು ಕೈಗಳನ್ನು ಉಂಡಿದೆ, ಪಕ್ಕೆಲ್ ಬರ್ತಾರೆ, ಹಂಗೇ ಗಾಯ ಇದೆ ಅಂತ ಅಂದ್ಬಿಟ್ಟು. ಅಲ್ವರ ಅಲ್ಲೇ ಏನ್ ತಿಳ್ಕೊಂಡ್ಬಿಡ್ತಾರೆ, ನಾವ್ ಹೆಂಗ್ ಸತ್ತೋತಿರೋ ಹಂಗೇ ಪರಲೋಕ ಹೊಡಿತೀರಿ. ಸ್ಟೇಫನ್ಗೆ ಕಲ್ಲೂರು ಸಾಯಿಸ್ಬಿಟ್ರು ಅಂದ್ರೆ, ಸ್ಟೇಫನ್ ಪರಲೋಕದಲ್ಲಿ ಬದು ಫುಲ್ ಎಲ್ಲಾ ಕಡೆ ಏಟ್ಗಳು ಎಲ್ಲ ಉಬ್ಬುಗಳು ಬೊಬ್ಬುಗಳಲ್ಲಿ ಇರ್ತದ. ಹಾ, ಪೇತ್ರನಿಗೆ ಶಿಲ್ಬೆ ಉಲ್ಟಾ ಪಲ್ಟಾ ಹಾಕ್ಬಿಟ್ರು ಅಂದ್ರೆ, ಪರಲೋಕದಲ್ಲಿ ಪೇತ್ರನಿಗೆ ಇದೇ ತರ ಇರ್ತಾರ ಮಾರ್ಕ್ಗಳು. ಅಪೋಸ್ಟ್ಲು ಪೌಲ್ ತಲೆಂಗ್ ಕಡ್ದು ಬಿಟ್ರು ಅಂದ್ರೆ, ಅಪೋಸ್ಟ್ಲು ಪೌಲ್ ಇಲ್ಲಿ ಸ್ಟಿಚಸ್ ಹಾಕಿರ್ತಾರ, ಜಾಯಿಂಟ್ ಹಾಕಿರ್ತಾರ. ಹಾ, ಪೀಟರ್ ವಾಲ್ಡನ್ ಜೀವ ಸಹಿತ ಸುಟಾಕ್ಬಿಟ್ರಿ, ಭಸ್ಮ ಆಗ್ಬಿಟ್ರು, ಕಪ್ಪಗೆ ಆಗ್ಬಿಟ್ರು. ಅಂದ್ರೆ ಏನು ಪರಲೋಕದ ಇವ್ರು ಕಪ್ಪಗೆ ಹಂಗೆ ಇರ್ತಾರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಸತ್ಯವೇದನ ಅರ್ಥ ಮಾಡ್ಕೊಬೇಕ್ರಿ. ಅದರ ಆತ್ಮೀಕ ಶರೀರದಲ್ಲೇ ಪರಲೋಕ ಹೋಗಕ್ಕೆ ಸಾಧ್ಯ. ಯಾಕೆ ಬೈಬಲ್ ಹೇಳ್ತಾರೆ ರಕ್ತ ಮಾಂಸ ಪರಲೋಕ ರಾಜ್ಯಕ್ಕೆ ಏನಾಗದಿಲ್ಲ, ಪಾದ್ಯ ಭಾಗದಿಲ್ಲ. ಓದಿ 1 ಕೊರಿಂಥ 15 ಇವತ್ತು.
ಸಹೋದರರೇ, ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು.
ನೋಡ್ರ ಏನ್ರಿ ಬಾಧ್ಯವಾಗೋದಿಕ್ ಸಾಧ್ಯ ಇಲ್ಲ, ಈ ದೇಹದಲ್ಲಿ ಪಡ್ಲಿಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಮತ್ತೆ ಹಂಗಂದ್ರೆ ಬ್ರದರ್, ಆ ಒಂದು ಏನ್ರಿ ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ದೇಹ ಇರಲಿಲ್ಲ, ಮತ್ತೆ ದೇಹ ಏನಾಯ್ತು ಬ್ರದರ್? ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ದೇಹ ಇಲ್ಲ ಅದರಿಂದಾನೇ ಯೇಸು ಕ್ರಿಸ್ತ ಏನಾಗ್ಬಿಟ್ರು ಏನ್ರಿ ಅದೇ ದೇಹದಲ್ಲಿ ಪುನರ್ತನ ಆಗ್ಬಿಟ್ರು ಅಂತ ಹೇಳ್ತಾರೆ. ಇಲ್ಲ ರೀ, ಇಲ್ಲ ರೀ, ತಾಳ್ಮೆಯಿಂದ ವಾಕ್ಯನ ಓದಬೇಕು. ಏನಾಯ್ತು ಯೇಸು ಕ್ರಿಸ್ತನ ದೇಹಕ್ಕೆ? ಓದಿ ವಾಕ್ಯ, ಅಪೊಸ್ತಲ ಕೃತ್ಯಗಳು 2:27. ನಾವು ನಮ್ದೇ ಇಮ್ಯಾಜಿನೇಷನ್ ತಿಂಕ್ ಮಾಡಬಾರ್ದ್ರಿ, ಬೈಬಲ್ ಹೇಳ್ತಾರೆ ಸರೆಂಡರ್ ಆಗ್ಬೇಕು. ಓದಿ
ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಳಿಸುವುದಿಲ್ಲ.
ನಿನ್ನ ಪ್ರಿಯನಿಗೆ ಕೊಳೆಯಂತ ಅವಸ್ಥೆ ನೋಡಗೊಳಿಸೋದಿಲ್ಲ. ನಮ್ಮ ಎಲ್ಲಾರ್ ದೇಹಗಳ ತರ ಯೇಸು ಕ್ರಿಸ್ತನ ದೇಹ ಕೊಳ್ತೋಗಿಲ್ಲ, ಕೊಳೆಯಂತ ಅವಸ್ಥೆ ದೇವರೇ ಮಾಡಿಲ್ಲ, ನೋಡಿಸ್ಲಿಲ್ಲ. ಯಾಕಂದ್ರೆ ಅವರು ಪಾಪಿನಲ್ಲ ರೀ, ಪಾಪ ಸಂಬಳ ಮರಣ ಕೊಳ್ತೋಗ್ಬೇಕು, ನಮಗ್ ಸಂಬಳ ಬರ್ತೈತೆ. ಅವ್ರ ಪಾಪಿನೇ ಅಲ್ಲ, ಅವ್ರ ದೇಹ ಏನಾಗ್ಬಾರ್ದು, ಕೊಳಿಬಾರ್ದು. ಹಂಗಾರೆ ದೇವ್ರು ಏನಪ್ಪ ಮಾಡಿದಾರೆ ಆ ದೇಹನ ಅಂದ್ರೆ, ದೇವರು ಆತನ ದೇಹನ ಎಲ್ಲೋ ಒಂದ್ ಕಡೆ ಏನ್ ಮಾಡಿದ್ದಾರೆ, ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದೆಲ್ಲಿ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ದೇವರು ಖಂಡಿತವಾಗೂ ಆತನ ರಾಜ್ಯದಲ್ಲಿ ಇಂಥ ಒಂದು ಪರಿಶುದ್ಧವಾಗಿರುವಂತ ವ್ಯಕ್ತಿಯ ಒಬ್ಬ ದೇಹ ಏನ್ ಮಾಡ್ತಾನೆ ನೋಡಿಸ್ಬಿಟ್ಟು, ನನಗೆ ವಿಧೇಯನಾಗಿದ್ರೆ ಯಾವ ತರ ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು ಜಗತ್ತಿಗೆಲ್ಲ ನೋಡ್ಸೇ ನೋಡಿಸ್ತಾರೆ. ಬೈಬಲ್ ಹೇಳ್ತಾರೆ ಅವ್ರ ಶರೀರ ಕೊಳೆಯಂತ ಅವಸ್ಥೆ ನೋಡ್ಲಿಲ್ಲ. ಹಂಗಾರೆ ಅವ್ರ ದೇಹನಾಗಿಲ್ಲ, ನಮ್ಮ ತರ ಕೊಳ್ತಿಲ್ಲ. ಆದ್ರೆ ಅದೇ ದೇಹದಲ್ಲಿ ಪುನರ್ವತನ ಅಂತನೂ ಆಗಿಲ್ಲ. ಆ ದೇಹನ ಏನ್ ಮಾಡಿದ್ರು, ಆದಮ್ಗೆ ರ್ಯಾನ್ ಸಮ ಕೊಟ್ಟಿದ್ದಾರೆ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಅಂದ್ರೆ, ಎಸ್ ಪ್ರೂಫ್ ಇದೆ. ಮೋಸೆಸ್ ಶವ ಸಂಸ್ಕಾರ ಮಾಡಿದ್ಯಾರು?
ಮಿಕಾಯಿಲ್ ದೇವರು
ಎಲ್ಲಿ ಮಾಡಿದ್ರು? ಬೆಟ್ಟ
ಬೆಟ್ಟದ ಮೇಲೆ
ಹ್ಞೂ ಹುಡುಕ್ತೀರಾ
ಎಲ್ಲ
ಸಿಕ್ತದ?
ಗವಿ
ಕರ್ಮ
ನಾ ಹುಡುಕ್ರೆ ಸಿಕ್ತದ?
ಸಿಗುತ್ತೆ ಸರ್.
ಸಿಕ್ತದ? ಸಿಕ್ತದ
ಬೈಬಲಲ್ಲಿ
ಬೈಬಲಲ್ಲಿ?
ಬೈಬಲ್
ಇರಿ ಇರಿ ಇರಿ, ಒಬ್ರು ಕರೆಕ್ಟಾಗಿ ಉತ್ತರ ಉತ್ತರ ಸ್ಪಷ್ಟವಾಗಿರ್ಬೇಕು. ನೀವು ಕೇಳೋ ಪ್ರಶ್ನೆ ನಾನು ಹೆಂಗೆ ಬಾಯಿನಲ್ಲಿ ಉಚ್ಚಾರಣೆ ಮಾಡಿ ಸ್ಪಷ್ಟ ಉತ್ತರ ಕೊಡ್ತೀನೋ ಕರೆಕ್ಟಾಗಿ ಹೇಳಬೇಕು. ಆ ಬೆಟ್ಟ ಅಡ್ರೆಸ್ ನಮಗೆ ಬೈಬಲೇ ಕೊಟ್ಟಿದೆಯಾ? ಅವ್ರು
ಬೈಬಲ್
ಎಲ್ಲಿ
ಇದೆ
ಶವ ಸಂಸ್ಕಾರ ಮಾಡಿದ್ರೆ ಅಂತ ಅಡ್ರೆಸ್ ನಮಗೆ ಬೈಬಲೇ ಕೊಟ್ಟಿದೆಯಾ?
ಇಲ್ಲ ಸರ್ ಆ ತರ
ಆ
ಕೊಟ್ಟಿದೆ ಸರ್.
ಕೊಟ್ಟಿಲ್ಲ ಅಷ್ಟೇ. ಶವ ಸಂಸ್ಕಾರ ದೇವದೂತರು ಏನ್ ಮಾಡಿದ್ರು ಮಾಡಿದ್ರು, ಆದ್ರೆ ಎಲ್ಲಿ ಅಂತ ಏನ್ ಮಾಡಲಿಲ್ಲ, ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಮೋಸೆನ ಇಸ್ರೇಲ್ ಜನಗಳು ಅಷ್ಟು ದೊಡ್ಡ ಪ್ರವಾದಿ ಅಂತ ನಂಬರ್ರಿ,
ಇಷ್ಟು
ಏನಾರ
ದಿನ
ಅಪ್ಪಿ ತಪ್ಪಿ ಬಂದ್ಬಿಟ್ಟು ಅವ್ರು ಶವ ಸಂಸ್ಕಾರ ಮಾಡಿದಂತ ಜಾಗ ಸಮಾಧಿನ ನೋಡ್ಸ್ಬಿಟ್ಟಿದ್ರೆ ಸೇತಾನ ಹೆಂಗ್ ಗೊತ್ತಾ ಮಾಡ್ಬಿಟ್ಟಿರೋನು? ಆ ದೇಹನ ಎತ್ಕೊಂಡು ಅವಾಗೇ ಮೆಕ್ಕಾ ಮದೀನ ಕಟ್ಬಿಟ್ಟಿರೋನು. ಬೈಬಲ್ ಐತಲ್ಲ ಯೂದ ಪುಸ್ತಕದಲ್ಲಿ ಅಂತ ಹೇಳ್ತಾರೆ ಏನ್ರಿ? ಮೋಸೆ ಶವದ ಸಂಬಂಧವಾಗಿ ಮಿಕಾಯಲು ಏನ್ರಿ
ಯುದ್ಧ ಮಾಡಿದನು.
ವಾಗ್ವಾದ ಮಾಡ್ಬೇಕಾರೆ ಏನ್ ಮಾಡೋದಲ್ಲಿ ಐತಲ್ಲ, ಯಾಕೆ ಸೇತಾನ ಏನ್ ಮಾಡ್ದ? ಅವಾಗೇ ದೇಹ ಎತ್ಕೊಂಡು ಹೋಗ್ಬಿಟ್ಟು ಅವಾಗೇ ಮಾಡ್ಬಿಡೋಣ, ಡೆಡ್ ಬಾಡಿಗೆ ಪೂಜೆ ಮಾಡಿದ್ರೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡೋ ಪ್ಲಾನ್ ಮಾಡಿದ್ರು. ಮೋಸೆಗೆ ಹೆಂಗ್ ಮಾಡಿರೋರು, ಇನ್ ಯೇಸು ಕ್ರಿಸ್ತನ್ ದೇಹ ಬಿಟ್ಟಿರೋರು ಏನ್ ಮಾಡಿರೋರು ಸೇತಾನು? ಯೇಸು ಕ್ರಿಸ್ತನಿಗೆ ದೇಹಕ್ಕೆ ಒಂದು ಗೋಪುರ ಕಟ್ಬಿಟ್ಟಿರೋರು. ಕರೆಕ್ಟಾ? ಇವತ್ತು ಇಸ್ರೇಲ್ಗೆ ಯಾರು ಹೋಗಿದ್ದೀರಾ? ಇಸ್ರೇಲ್ ಯಾರು ಹೋಗಿದ್ದೀರಾ? ಯಾರು ಹೋಗಿದ್ದೀರ ಇಲ್ಲಿ?
ಇಲ್ಲ
ಇಸ್ರೇಲ್ ಹೋದ್ರೆ ನೋಡ್ರಿ ಅಂತೀನಿ, ಯೇಸು ಕ್ರಿಸ್ತ ಸತ್ತಿರೋಂಥ ದೇಹನ ಇವತ್ತು ಒಂದು ಚರ್ಚ್ ಕಟ್ಬಿಟ್ಟವ್ರೆ ಇಲ್ಲಿ ಅಲ್ವರ? ಏನು ಓ ಇದು ಹೋಲಿ ಪ್ಲೇಸ್, ಸತ್ತೋದ್ರು ಬಿಡ್ರಿ ಅದು ಹೋಲಿ ಪ್ಲೇಸಾ? ಮುಗೀತು ಅಷ್ಟೇ, ಫಿನಿಶ್ಡ್ ಅಷ್ಟೇ. ಓಕೆ, ದಟ್ ಪ್ಲೇಸ್ ಇಸ್ ನಾಟ್ ಹೋಲಿ, ಕ್ರೈಸ್ಟ್ ಈಸ್ ಹೋಲಿ, ದಟ್ ಈಸ್ ಇಂಪಾರ್ಟೆಂಟ್ ಅಲ್ವರ? ಅದನ್ನ ಬಿಟ್ಬಿಟ್ರು ಎಲ್ಲ ಪ್ಲೇಸಸ್ಗಳು ಇಂಪಾರ್ಟೆನ್ಸ್ ಕೊಡ್ಬಿಟ್ರು. ಇವಾಗ ನೋಡಿ ಸೇತಾನ ಇವೆಲ್ಲ ಮಾಡ್ತಾನೆ ಇಲ್ಲ, ಗೋವಾಲ್ ಇಟ್ಟ ನೋಡಿ ಸೆಂಟ್ ಝೇವಿಯರ್ ದೇವನ ದೇಹನ ಏನಾಗ್ತದೆ ದೇಹ? ಇವತ್ತು ಕೂಡ ಏನಾಗಿಲ್ಲ, ಇನ್ನ ಕೊಳ್ತಿಲ್ಲ ಏನ್ರಿ. ಓ ಸೇತ ನೋಡ್ರಿ ಹೆಂಗಿಟ್ಟ ನೋಡ್ರಿ ಇತ್ರಿ, ಅಯ್ಯೋ ಅಂತ ಏನ್ ಭಕ್ತಾದಿಗಳು ಹೋಗ್ಬಿಡ್ತಾರೆ ಅಲ್ವರ? ಅದು ದೇವ್ರ ವಿಗ್ರಹಿಂತಾನೆ ಸಮಾತಾನೆ, ಅದು ಮಾಡಬಾರ್ದು. ಅದಕ್ಕೆ ದೇವರು ಯೇಸು ಕ್ರಿಸ್ತನ ಆತ್ಮಿಕ ಶರೀರದಲ್ಲಿ ಪುನರ್ತನ ಮಾಡಿಸಿದ್ರು, ಆದ್ರೆ ದೇಹನಲ್ಲಿ ಬಿಡ್ಲಿಲ್ಲ. ಯಾಕೆ ಗೊತ್ತಾ? ದೇಹನಲ್ಲೇ ಬಿಟ್ಬಿಟ್ಟು ಯೇಸು ಕ್ರಿಸ್ತನ ಪುನರ್ತನ ಮಾಡಿಸಿದ್ರೆ ಶಿಷ್ಯನಿಗಳು ಯೇಸು ಕ್ರಿಸ್ತನ ನಂಬೋದಕ್ಕೆ ಏನಾಗೋದು, ಕಷ್ಟ ಆಗೋದು? ದೇಹ ಇಲ್ಲ ಇವ್ರು ಹೆಂಗ್ ಪುನರ್ತನ ಬಂದ್ರು ಅಂತ. ಅದಕ್ಕೆ ದೇಹ ಏನ್ ಮಾಡ್ತಾರೆ, ಎತ್ತು ಬಿಡ್ತಾರೆ. ಎಲ್ಲಿಟ್ರು ಅಂತ ನಮಗ್ ಗೊತ್ತಿಲ್ಲ. ಖಂಡಿತವಾಗೂ ದೇವರು ಮೋಸೆ ಶವನ ಎಲ್ಲೂ ಯಾರಿಗೂ ಯಾವ ಥರ ರಿವೀಲ್ ಮಾಡಿಲ್ವೋ ಇದನ್ನು ಕೂಡ ರಿವೀಲ್ ಮಾಡಿಲ್ಲ. ಯಾಕಂದ್ರೆ ಮೋಸೆ ಯೇಸು ಕ್ರಿಸ್ತನಿಗೆ ಛಾಯೆ ಇದೆಲ್ಲ ದೊಡ್ಡ ಪಾಠ ಇದೆ ನೋಡೋಣ ಮುಂದೆ ಬರೋ ಕ್ಲಾಸ್ಗಳಲ್ಲಿ ಎಲ್ಲರ. ಅದಕ್ಕೆ ಶಿಷ್ಯನ ನಂಬಿಕೆ ದೃಢವಾಗಿರಬೇಕು ಅಂತ ಏನ್ ಮಾಡ್ತಾರೆ, ದೇಹನ ಏನ್ ಮಾಡ್ತಾ ಅವರು ಇರ್ತಾರೆ ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಲ್ಲ. ಇನ್ನೊಂದು ಏನಂದ್ರೆ ಶಿಷ್ಯನ್ಗಳಿಗೆ ಪವಿತ್ರಾತ್ಮ ಕೊಟ್ಟಿರಲಿಲ್ಲ ರೀ, ಪೆಂಟಿಕಾಸ್ಟ್ದಿಂದಲೇ ಪವಿತ್ರಾತ್ಮ ಕೊಟ್ಟಿದ್ದೆ, ಕರೆಕ್ಟಾ?
ಸರ್.
ಅಲ್ಲಿವರೆಗೂ ಎಷ್ಟೋ ವಿಚಾರ ಅವ್ರಿಗೆ ಗೊತ್ತಾಗಿರಲಿಲ್ಲ, ಎಷ್ಟು ಹೇಳಿದ್ರು ಏನಾಗಿಲ್ಲ ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಯಾವಾಗ ಪವಿತ್ರಾತ್ಮ ಕೊಡ್ತಾರೋ ಅವಾಗೇನೈತೆ, ಎಷ್ಟೋ ವಿಚಾರಗಳು ಕ್ಲಿಯರ್ ಆಗಿ ಅವ್ರಿಗೆ ಅರ್ಥ ಆಯಿತು. ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದರೆ, ಇಸ್ರೇ ಜನಗಳು ಪುನರ್ತನ ಆಗಬೇಕಾದ್ರೂ ದೇಹ ಏನು ಬೇಕು, ಇಂಪಾರ್ಟೆಂಟ್ ಅಂತ. ದೇಹ ಎಲ್ಲ ಬೇಕಾಗಿಲ್ಲ ರೀ. ಅದಕ್ಕೆ ಜೋಸೆಫ್ ಏನು ಮಾಡ್ತಾನೆ, ಐಗುಪ್ತ ದೇಶದಲ್ಲಿ ಇರ್ಬೇಕಾರೆ ಅವ್ರ ದೇಹನ, ಅವ್ರ ತಂದೆ ದೇಹನೆಲ್ಲ ಮಮ್ಮಿಫೈ ಮಾಡ್ತಾನೆ. ಸಾಯ್ಬೇಕಾರೆ ಏನು ಹೇಳ್ತಾನೆ, ದಯವಿಟ್ಟು ನಮ್ಮ ದೇಹನ ಏನು ಮಾಡಿ ತೊಗೊಂಡೋಗ್ಬಿಟ್ಟು ನೀವು, ಹಾಂ, ನೀವು ಕಾನಾನ್ ದೇಶಕ್ಕೆ ಕೊಣಗಿ ಅಂತ ಹೇಳ್ತಾನೆ. ಅದರ ಲಾಜರಸ್ ದೇಹ ಏನು ಮಾಡಿದ್ರು ಕ್ಲೀನಾಗಿ, ಹಾಂ, ಎಲ್ಲ ಒಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬ್ಯಾಂಡೇಜ್ ಹಾಕ್ಬಿಟ್ಟಿದ್ರಲ್ಲ. ಯೇಸುಕ್ರಿಸ್ತನ ದೇಹ ಏನು ಮಾಡಿದ್ರು, ಯೇಸುಕ್ರಿಸ್ತನ ದೇಹನ ಕ್ಲೀನ್ ಮಾಡಿ ಇಟ್ಟಿದ್ರಲ್ವಾ, ಏನಂತಾರೆ, ಇಲ್ಲ ಏನು ಏನು ಸುಗಂಧ ದ್ರವ್ಯಗಳನ್ನು ಹಾಕ್ಬಿಟ್ಟು. ಅದರ ಇದೆಲ್ಲ ಅವಶ್ಯಕತೆ ಇಲ್ಲ ರೀ, ಇದು ಇಸ್ರೇಲ್ ಜನಗಳಿಗೆ ಗೊತ್ತಿಲ್ಲದಂತ ನಂಬಿಕೆ ಇತ್ತು. ಅದರ ಸರಿ, ದೇವರು ಏನು ಮಾಡಿದ್ರು, ಪವಿತ್ರಾತ್ಮ ಕೊಡತನಕ ಹಂಗೆ ಇರಲಿ ಅಂತ ಬಿಟ್ಟರು. ಪವಿತ್ರಾತ್ಮ ಬಂದಿದ್ಮೇಲೆ ಅವ್ರಿಗೆಲ್ಲ ಏನಾಯ್ತು, ಕ್ಲೀನಾಗಿ ಗೋಚರ ಆಯಿತು. ಸೊ ಅದನ್ನ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಯೇಸುಕ್ರಿಸ್ತ ಇದರಲ್ಲೆಲ್ಲ ಏನಪ್ಪ ನೋಡಿಸೋರು ಅಂತಂದ್ರೆ, ಆತ್ಮೀಕ ಶರೀರದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟರೆ ಹೇಗಿರ್ತಾನೆ ಅಂತ ನೋಡಿಸಿದ್ರು. ನೋಡಿ, ಓದನ ವಾಕ್ಯ ಯೋಹನ 3:8 ಓದಿ. ಯೋಹನ 3:8 ವಾಕ್ಯ. ಹಾಂ,
ಗಾಳಿಯು
ಗಾಳಿಯು
ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು.
ನೋಡ್ರ, ಗಾಳಿ ಬಂದಂದ ಗಾಳಿ ಬೀಸ್ತದೆ, ಗಾಳಿ ಸಪ್ಪಳ ಕೇಳಿಸ್ತದೆ, ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಕಣ್ಣು ಕಾಣಿಸಲ್ಲ. ಆತ್ಮದಿಂದ ಹುಟ್ಟಿರೋರಿಗೆ ಯೇಸುಕ್ರಿಸ್ತ ಇದನ್ನೇ ಪ್ರೂವ್ ಮಾಡಿತ್ತು. ಆತ್ಮಿಕ ಶರೀರದಲ್ಲಿ ಹುಟ್ಟಿರೋರು ಹೇಗಪ್ಪ ಇರ್ತಾರೆ ಅಂದರೆ, ಕಣ್ಣಿಗೆ ಕಾಣಿಸಲ್ಲ ಅಲ್ಲರ, ಇನ್ವಿಸಿಬಲ್ ಆಗಿ ಮಾಡಿ ಹೋಗಿ ಬರ್ಬೋದು. ಅದಕ್ಕೆ ಇಂಥ ಅದು ಏನ್ರಿ, ಅದು ಫಸ್ಟ್ ಸ್ಟೇಜು. ಇವತ್ತು ಯೇಸುಕ್ರಿಸ್ತ ಇರೋದು ಅದಕ್ಕಿಂತ ಗ್ರೇಟರ್ ಸ್ಟೇಜ್ ರೀ, ಅಮರತ್ವ ಸ್ವಭಾವದಲ್ಲಿದ್ದಾರೆ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರಲ್ಲ, ಅವ್ರು ನೋಡಿ ಕಣ್ಣೇನಾಯ್ತು, ಕುರುಡಾಯ್ತು. ಶಿಷ್ಯನಿಗಳು ಕಣ್ಣು ಕುರುಡಾಗಿಲ್ಲ, ಯಾಕಂದ್ರೆ ಅವ್ರು ಇನ್ನ ಏನ್ರಿ 40 ದಿನ ಭೂಮಿಯ ವಾಯುಮಂಡಲದಲ್ಲಿ ಇದ್ರು ಅಲ್ರ. ಇನ್ನ ಪರಲೋಕಕ್ಕೆ ದೇವತ್ರಕ್ಕೆ ಏನಾಗಿಲ್ಲ, ಹೋಗಿಲ್ಲ ಪರಲೋಕಕ್ಕೆ. ದೇವತ್ರ ಹೋಗಿದ್ಮೇಲೆ ಪವಿತ್ರಾತ್ಮ ಏನ್ ಮಾಡೋರು, 50 ದಿನದಲ್ಲಿ ಕಳಿಸಿದ್ದು. ಸೊ 40ನೇ ದಿನದಲ್ಲಿ 40 ದಿವಸ ಅವ್ರಿಗೂ ಇದ್ದಿದ್ದು ಆತ್ಮಿಕ ಶರೀರದಲ್ಲಿ. ಆದ್ರೆ ಪರಲೋಕಕ್ಕೆ ಹೋಗಿದ್ಮೇಲೆ ದೇವರು ಅವ್ರು ಕೊಟ್ಟಿದ್ದು ಒಂದು ಮಹಿಮೆ ಶರೀರ, ಅಮರತ್ವ ಶರೀರ. ಈ ಶರೀರದಲ್ಲಿ ಅಪೋಸ್ಟಲ್ ಪೌಲ್ ಮಾತ್ರ ಏನ್ ಮಾಡಿದ್ದು, ನೋಡಿದ್ದು. ನೋಡಿದ ತಕ್ಷಣ ಅವ್ರ ಕಣ್ಣೇನಾಯ್ತು, ಕುರುಡಾಯ್ತು. ಯೋಚನೆ ಮಾಡಿ, ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದೇ ಮಹಿಮೆ ಶರೀರದಲ್ಲಿ ಯೇಸುಕ್ರಿಸ್ತ 2ನೇ ಅಮರಿಕೆಯಲ್ಲಿ ಬಂದ್ರೆ ಎಲ್ಲಾರ ಕಣ್ಣು ಏನಾಯ್ತದೆ, ಎಲ್ಲರ ಕಣ್ಣು ಏನಾಯ್ತದೆ, ಹಂಗಾರೆ ಕುರುಡಾಯ್ತದೆ. ಮತ್ತೆ ಯೇಸುಕ್ರಿಸ್ತ ಹೀಗೆ ಬರ್ತಾರಾ? ಮತ್ತೆ
ಇಲ್ಲ
ಹಂಗಾರೆ ಯೇಸುಕ್ರಿಸ್ತ ಹೇಳಂತ ಮಾತು, ಎಲ್ಲಾ ಕಣ್ಗಳು ಆತನ ನೋಡ್ತಾರಲ್ಲ, ಇದರ್ಥ ಏನು? ಈ ಅರ್ಥನ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ನೋಡೋಣ. ಓಕೆನ್ರ? ಎಲ್ಲಾರ ಕಣ್ಗಳು ಮತ್ತೆ ಹೇಗೆ ನೋಡಕ್ ಸಾಧ್ಯ ಅದರ? ಅದೇ ಎಲ್ಲಾ ಕಣ್ಗಳನ್ನು ನೋಡಿದ್ರೆ ಕಣ್ಗಳು ಹುಟ್ಟೋಗ್ಬಿಡ್ತಾ ಅಂತ ಹೇಳ್ತಾರೆ, ಮತ್ತೆ ಹೆಂಗೆ ನೋಡಕ್ ಸಾಧ್ಯ? ಮತ್ತೆ
ಆತ್ಮಿಕ ಕಣ್ಣುಗಳು ಅಷ್ಟೇ.
ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡೋಣ, ನಾವು ಕ್ಲೀನ್ ಆಗಿ ನಾವು ನೋಡೋಣ ಅದರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂದ ಸರ್ಗಳೇ, ಯಾಕಂದ್ರೆ ನಾವೇನ್ ಮಾಡ್ಬೇಕು ಏನ್ರಿ, ಒಂದು ಇಲ್ಲ ನಾನು 5 ನಿಮಿಷ ಇದ್ಬಿಡಿ ಅದನ್ನ ನೋಡ್ಬಿಡೋಣ ಅಂತೀನಿ ಅಲ್ವರ. ಏನ್ರಿ ಅಂದ್ರೆ ನಾವೇನ್ ಮಾಡ್ಬೇಕು ಏನ್ರಿ, ಯಾವ ತರ ಕಾಣಿಸ್ಕೊಡು ಅಂತ ನಾವು ನೋಡ್ಬೇಕು. ಯಾಕಂದ್ರೆ ನೋಡಿ, ಇವಾಗ ಬೈಬಲ್ ನಲ್ಲಿ ಎಷ್ಟೋ ಏನ್ರಿ ದೂತ್ರಗಳು ಏನ್ ಮಾಡ್ದೆ ಕಾಣಿಸ್ಕೊಂಡ್ರೆ, ದೂತ್ರಗಳು ಮಹಿಮೆ ಶರೀರ ಹೀಗಿದೆ, ಯೇಸುಕ್ರಿಸ್ತನ ಶವ ಸಂಸ್ಕಾರ ಹತ್ರ, ಐ ಮೀನ್ ಅಸಾಮಾನ್ಯತೆ ಬರ್ಬೇಕು, ದೂತ್ರಗಳು ಹೆಂಗಿದ್ರು ಪ್ರಕಾಶವಾಗಿದ್ರು ಅಂತ ನೋಡ್ತೀರಿ. ದೂತನ್ಗೆ ಈ ಮಹಿಮೆ ಅಂತಂದ್ರೆ ಯೇಸುಕ್ರಿಸ್ತನಿಗೆ ಮಹಿಮೆ ಇರಬೇಕು. ಪೇತ್ರನ ಎಬ್ಸೋದಕ್ಕೆ ಒಬ್ಬ ದೂತ ಸೆರೆಮನೆಗೆ ಬರ್ತಾರೆ, ಅವ್ರ ಪ್ರಕಾಶದಿಂದ ಸೆರೆಮನೆ ಎಲ್ಲ ಎಂತ ಬೆಳಕಾಯ್ತು ಅಂತ ಅಪೊಸ್ತಲ ಕೃತ್ಯಗಳು 12ನೇದೆಲ್ಲ ಓದ್ತೀರಿ. ಅದರ ಸೊದೋಮ್ ಎಂಬ ಗೊಮೊರಕ್ಕೆ ಬಂದಿರಂತ ದೇವದೂತರು ಅವ್ರು ಕಾಣಿಸ್ಕೊಂಡಿದ್ದ ತಕ್ಷಣ ಜನಗಳ ಕಣ್ಣೇನಾಯ್ತು, ಕುರುಡಾಯ್ತು ಅಂತ ನೋಡ್ತೀರಿ ಅಲ್ವರ. ಆಮೇಲೆ ಯೇಸುಕ್ರಿಸ್ತ ಹಂಗೆ ಪರಲೋಕ ದಿನ ಹಿಂಗೆ ಬರ್ತಾರ ಕುದುರೆ ಮೇಲೆ, ಲಿಟ್ರಲ್ ಆಗಿ ಇದೇ ತರ ಬಿಟ್ಕೊಂಡ ಎಲ್ಲಾರ ಕಣ್ಗಳು ಏನಾಗ್ಬಿಡ್ತಾರೆ, ಕುರುಡಾಗ್ಬಿಡ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಎಲ್ಲಾ ಇಡೀ ಜಗತ್ತು ಯೇಸುಕ್ರಿಸ್ತನ 1000 ವರ್ಷ ಇದೇ ಆಕಾಶದಲ್ಲಿ ಇದೇ ತರ ಆತ್ಮಿಕ ಶರೀರದಲ್ಲಿ ಒಬ್ಬ ವ್ಯಕ್ತಿನ ನೋಡ್ತಾ ಇದ್ರೆ ಏನ್ರಿ ಅದು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗೋಟ ಅಲ್ವೇ ಎಲ್ಲ ರೀ. ಅದರ ಇವತ್ತು ಒಂದು ಸೂರ್ಯನ ಇಡೀ ಜಗತ್ತಲ್ಲಿರುವಂತ ಎಲ್ಲ ಜನಗಳು ಒಂದೇ ಸಮಯ ನೋಡಕ್ಕಾಗ್ತದ, ನೋಡಕ್ಕಾಗ್ತೈತಾ? ಇಲ್ಲ ರೀ, 24 ಗಂಟೆ ಬೇಕು. ಮತ್ತೆ ಇಡೀ ಜಗತ್ತು ಯೇಸುಕ್ರಿಸ್ತನ ಹೆಂಗೆ ನೋಡಕ್ ಸಾಧ್ಯ ಅಟ್ ಎ ಟೈಮು? ಖಂಡಿತವಾಗಿ ಏನ್ರಿ ಸಾಧ್ಯ ಇಲ್ಲ ಅಲ್ವರ. ಇದೇ ತರ 1000 ವರ್ಷ ಪೂರ್ತಿ ಯೇಸುಕ್ರಿಸ್ತನ ಸೂರ್ಯನ ತರ ಆಕಾಶ ಮಂಡಲ ಇರ್ತಾರ ಕಣ್ ಕಾಣಿಸಂಗ್ ನಿಮಗೆ ಇಲ್ಲ ರೀ ಅಲ್ವರ. ಅದಕ್ಕೆ ನಾವೇನ್ ಮಾಡ್ಕೋ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಲ್ವರ. ಆ್ಯಕ್ಚುಲಿ ನೋಡ್ಬೇಕಾರೆ ಏನ್ರಿ, ದೇವರ ದೂತ್ರಗಳಾಗಲಿ ಏನ್ರಿ ಅವರ ರೆಪ್ರೆಸೆಂಟೇಟಿವ್ಸ್ ಆಗಲಿ ನಮ್ಮ ಜೊತೆಗೆ ಇರಬೇಕಾದ್ರೆ ನಮ್ಮ ಕಣ್ಣು ಕಾಣಿಸ್ಕೊಳಂತ ಅವಶ್ಯಕತೆ ಇಲ್ಲ ರೀ. ನಮ್ಮ ಕಣ್ಣು ಕಾಣಿಸಿದ್ರೆ ಅವ್ರು ಎಷ್ಟೋ ಕೆಲಸಗಳು ಮಾಡ್ಬೋದು. ಎಕ್ಸಾಂಪಲ್, ಬಿಲಾಮನ್ ಕತೆ ಓದಿದ್ದೀರಾ? ಒಬ್ಬ ದೇವದೂತ ಏನು ಮಾಡ್ತಾನೆ, ಕಣ್ಣು ಕಾಣಿಸಿದ್ರೆ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾನೆ ಅಲ್ವರ. ಬಿಲಾಮನ್ಗೆ ಆಮೇಲೆ ಗೋಚರ ಆಗ್ತದೆ ಅಷ್ಟೇ ಅಲ್ವರ, ಅದು ಬೇರೆ ಯಾರಿಗೂ ಕಾಣಿಸಿಲ್ಲ. ಅದೇ ತರ ನೋಡ್ಬೇಕಾದ್ರೆ ಎಲಿಯ, ಎಲಿಶಾ, ಎಲಿಶಾ ಏನ್ ಮಾಡ್ತಾರೆ, ಒಂದ್ಸರಿ ಸಮಾರಿಯಾದವರೆಲ್ಲ ಬಂದು ಮುದುಕಿ ಹಾಕ್ಬಿಡ್ತಾರೆ, ಜೊತೆಗಿರೋ ರಾಜ ಎಲ್ಲ ಗಾಬರಿ ಪಟ್ಬಿಡ್ತಾರೆ. ಅವಾಗ ಇಲೀಶ್ ಏನ್ ಹೇಳ್ತಾರೆ, ವರಿ ಮಾಡ್ಬೇಡ, ಅವ್ರ ಜೊತೆಗೆ ಇರೋದಕ್ಕಿಂತ ನಮ್ಮ ಜೊತೆ ಇರೋದು ತುಂಬ ಅಧಿಕ ಅಂತ ಹೇಳ್ತಾರೆ. ಯಾರು ನಂಬಲ್ಲ. ಅವ್ರು ಪ್ರಾರ್ಥನೆ ಮಾಡೋದು ಕಣ್ ತೆರಿತ ನೋಡ್ರಿ, ಆಕಾಶ ಮಂಡಲ ಏನ್ ನೋಡ್ತಾರೆ, ರಥಾಸುರಗಳು ದೇವದೂತರ ಸೈನ್ಯ ನಿಂತಿರೋದು ನೋಡ್ತಾರೆ, ನೋಡ್ತೀನಿ ಎಲ್ಲ ಏನ್ರಿ ಇವೆಲ್ಲ ಕಣ್ಣು ಕಾಣಿಸ್ತಾ? ಕಣ್ಣು ಕಾಣಿಸಲ್ಲ ನೋಡ್ರಿ, ಆಕಾಶ ಮಂಡಲ ಇರ್ತದೆ ಕಣ್ಣು ಕಾಣದ ರೀತಿಲಿ. ಆದ್ರೂ ಇವರು ಎಲೀಶ ನೋಡಿದ್ರು, ಬೇರೆಯವ್ರು ನೋಡೋಕ್ಕಾಗಿಲ್ಲ. ಅದೇ ಆತ್ಮಿಕ ಕಣ್ಣು ಅಲ್ರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ದೇವ್ರ ಡಿವೈನ್ ಪ್ಲಾನ್ ಇದೆಲ್ಲ, ದೇವ್ರ ಯೋಜನೆ ಪ್ರಕಾರ ನೋಡಕ್ಕೆ ಸತ್ಯವೇದಲ್ಲಿ ಎಲ್ಲ ವಾಕ್ಯಗಳನ್ನ ಸಮಂಜಸವಾಗಿ ನಾವು ಕ್ಲೀನಾಗಿ ಮಾಡ್ಕೊ ಅರ್ಥ ಮಾಡ್ಕೊ. ಅದಕ್ಕೆ ಬೈಬಲಲ್ಲಿ ಎಲ್ಲಾರ ಕಣ್ಗಳು ನೋಡ್ತಾನೆ ಹೆಂಗೋ ತಮ್ಮ ಮೀನಿಂಗು, ಅದು ಅರ್ಥ ಮಾಡ್ಕೊಬೇಕು. ಇದು ಪ್ರಕಟಣೆ ಒಂದು ಎರಡರಲ್ಲಿ ಬರುತ್ತೆ, ಬೇರೆ ಎಲ್ಲೂ ಬರಲ್ಲ. ಪ್ರಕಟಣೆ ಪುಸ್ತಕ ಹೇಗೆ ಬರ್ದಿದ್ದಾರೆ? ಪ್ರಕಟಣೆ ಪುಸ್ತಕ ಒಂದು ಒಂದು
ಸರಿ
ಓದ್ತೀನಿ. ಪ್ರಕಟಣೆ ಒಂದು ಒಂದು ನೋಡಿ ಓದೋಣ. ಪ್ರಕಟಣೆ ಒಂದು ಒಂದು
ಯೇಸುಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು.
ಸೂಚಿಸಿದರು, ಹೇಳಿದ್ರು, ತಿಳಿಸ್ಕೊಟ್ರಂತಿಲ್ಲ. ಸೂಚಿಸಿದ್ರು ಅಂದ್ರೆ ಸೂಚನೆಗಳ ಮುಖಾಂತರ ತಿಳಿಸಿರೋದು. ಅದಕ್ಕೆ ಬರೀ ಸಿಂಬಾಲಿಕ್ ಲ್ಯಾಂಗ್ವೇಜ್ ರೀ, ಡೈರೆಕ್ಟ್ ಲ್ಯಾಂಗ್ವೇಜ್ ಅಲ್ಲ. ಎವ್ರಿ ಐ ಶಲ್ ಸೀಮ್ ಅಂತಂದ್ರೆ ಯಾವ ಕಣ್ಣು? ಆದಾಮ್ಗೆ ಏನ್ ಹೇಳ್ತಾರೆ, ಪಾಪ ಮಾಡಿದ ಮೇಲೆ ಅವ್ರ ಕಣ್ಗಳು ಏನಾಯ್ತು?
ತೆರೆಯಲ್ಪಟ್ಟು
ಅದೇನು ಕುಡ್ರಾಗಿತ್ತರ? ಅದಿ ಕಂಡ ಮೂರು
ಇಲ್ಲ
ಹೇಳೋದಿ, ಅದಿ ಕಂಡ ಮೂರು ಹೇಳೋದಿ.
ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು
ಕಣ್ಗಳು
ಬೆತ್ತಲೆಯಾಗಿದ್ದೇವೆಂದು
ತಿಳಿದವು ನೋಡ್ರ. ಹಂಗಾರೆ ಏನಂತ,
ತಿಳಿದವು.
ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರೀ. ಇದು ನೇರವಾಗಿರೋ ಕಣ್ಣಲ್ಲ, ದೇವರು ಚೆನ್ನಾಗಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಕುರುಡನಾಗಿ ಸೃಷ್ಟಿ ಮಾಡಿದ್ರ, ಚೆನ್ನಾಗಿ ಸೃಷ್ಟಿ ಮಾಡಿಬಿಟ್ಟು ಕಣ್ಗಳು ಏನಾಗಿದೆ ತೆರೆದಿಲ್ಲ ಅಂತಂದ್ರೆ ಆತ್ಮಿಕ ಕಣ್ಣು, ತಿಳಿವಳಿಕೆ ಕಣ್ಣು ಅದು ತೆರೀತು ನೋಡ್ರಿ ಅಂತೀನಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಕಣ್ಣಿದ್ದವನು ಏನ್ ಮಾಡ್ಲಿ,
ಕೂಡಲಿ
ಕಿವಿ ಇದ್ರನ್ನ
ನೋಡಲಿ
ಏನ್ ಮಾಡ್ಲಿ,
ಕೇಳಲಿ
ಯಾವ ಕಣ್ಣು ಯಾವ ಕಿವಿ? ನೇರವಾಗಿರೋ ಕಣ್ಣ,
ಆತ್ಮೀಯ
ಆತ್ಮಿಕ
ಕಣ್ಣು
ಕಣ್ಣು. ಎಸ್ ಕರೆಕ್ಟ್. ಇವಾಗ ಈ ಪ್ರಪಂಚ ದೇವರು ಎಲ್ಲರ ಕಣ್ಗಳು ಏನ್ ಮಾಡಿದಾನೆ? ಓಹೋ,
ಕುರುಡರನ್ನಾಗಿ ಮಾಡಿದ್ದಾನೆ,
ಓ ಎಲ್ಲರಿಗೂ ಏನ್ ಮಾಡಿ ಎಲ್ಲ ಸುಡ್ಸಾಕ್ಬಿಟ್ಟಿದಾನ, ಕೂಲಿಂಗ್ ಗ್ಲಾಸ್ ಹಾಕಿದಾನ? ಬಂದು
ಕುರುಡರನ್ನಾಗಿ
ಹೆಂಗೆ ಹೆಂಗ್ ಕುಡ್ರ ಮಾಡ್ಬಿಟ್ರೆ, ಹಂಗ ಹಾಸ್ಪಿಟ್ಲ್ ಕೊಂಡೋಗ್ಬೋದಲ್ವಾ ನಾವು?
ಆತ್ಮಿಕ ಕಣ್ಣುಗಳು ಕುರುಡು ಮಾಡಿದ್ದಾನೆ.
ಆತ್ಮಿಕ ರೀತಿಯಲ್ಲಿ
ಇದು
ಕುರುಡರಾಗಿ
ಯಾವ ಡಾಕ್ಟರ್ಗೆ ಕ್ಯೂರ್ ಮಾಡೋಕ್ಕಾಗಲ್ಲ, ಯೇಸುಗೂ ಸುಬ್ರೆ ಕ್ಯೂರ್ ಮಾಡ್ಬೋದು. ಕಾಣ್ತಾ ಇದ್ರ ಅದಕ್ಕೆ ಸತ್ಯವೇದ ಅರ್ಥ ಮಾಡ್ಕೊಬೇಕು ರೀ. ಇವಾಗ ನಮ್ಗೆ ಏನಾಗಿತ್ತು, ಕಣ್ಗಳು ಕುರುಡಾಗಿತ್ತು, ಇವಾಗ ಕಣ್ಗಳು ಏನಾಗಿದೆ ಇವಾಗ?
ಕರೆಯಲ್ಪಟ್ಟು
ಓದಿ ಎಪ್ಪೆಸರ್ ಬಂದ ಪತ್ರಿಕೆ 1:18. ಎಪ್ಪೆಸರ್ ಬಂದ ಪತ್ರಿಕೆ 1:18.
ಆತನು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ
ಆಗ್ಬಿಡಿ,
ಕರೆಸಿಕೊಂಡವರು
ನಮ್ಮ ಮನೋನೇತ್ರಗಳು ಏನ್ ಮಾಡಿದಾರೆ ಇವಾಗ? ಮನೋನೇತ್ರ ಅಲ್ವರ. ಹಂಗ್ರೆ ಈ ಮನೋನೇತ್ರದಲ್ಲೇನೆ ಇಡೀ ಲೋಕ ಜನಗಳು ಯೇಸು ಕ್ರಿಸ್ತನ ಎಡೆಮರಿಕೆಯಲ್ಲಿ ನೋಡೋಕ್ಕೆ ಸಾಧ್ಯ. ಹಂಗಾರೆ ಈ ಮನೋನೇತ್ರದಲ್ಲಿ ಯೇಸು ಕ್ರಿಸ್ತನ ಹೆಂಗೆ ಕಂಡುಹಿಡಿಯೋದು, ಇದನ್ನು ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ನೋಡೋಣ. ಓಕೆನ? ಅದರಿಂದ ಏನು ಮಾಡಿರಿ, ಕೊಟ್ಟಿರೋಂಥ ಪಾಠನ ರೆಕಾರ್ಡಿಂಗ್ ಕಳಿಸ್ತೀನಿ, ಒಂದ್ಸರಿ ಕೇಳಿ. ನಿಮ್ಗೆ ಏನೇನು ಡೌಟ್ಸ್ ಇದ್ರು ಎಲ್ಲ ಪ್ರಶ್ನೆಗಳು ದಯವಿಟ್ಟು ಬರೀಕೊಳ್ಳಿ, ಯಾರು ಮಿಸ್ ಮಾಡಿಬಿಡಿ ದಯವಿಟ್ಟು. ಪ್ರಶ್ನೆ ಇಲ್ದಿರ ಯಾರೂ ಹೋಗಬೇಡಿ, ಎಲ್ಲ ಪ್ರಶ್ನೆಗಳು ದಯವಿಟ್ಟು ಧಾರಾಳವಾಗಿ ಸಂಕೋಚ ಇಲ್ದಿರ ಕೇಳಿ. ನಿಮ್ಗೆಲ್ಲ ಪ್ರಶ್ನೆಗಳು ಸತ್ಯವೇದರ ಮುಖಾಂತರ ಉತ್ತರ ಮಾಡೋಣ. ಓಕೆನಾ? ಸರಿ, ಓಕೆ. ಹಂಗಾರೆ ಇವತ್ತು ನಾವು ಇಲ್ಲೇ ಎಂಡ್ ಮಾಡೋಣ. ನಿಮ್ಗೇನೇ ಪ್ರಶ್ನೆ ಇದ್ರೆ ಬೇಜಾರು ಮಾಡ್ಕೊಂಬಿಡಿ, ನಾನೇನೋ ನಿಮಗೆ ತಪ್ಪಿಸ್ಕೊಬೇಕು ಅಂತೇನಿಲ್ಲ. ನೀವೇನು ಪ್ರಶ್ನೆ ಕೇಳೋದಕ್ಕೆ ಕೇಳಕ್ಕೆ ನಾನು ರೆಡಿ. ಓಕೆನಾ? ಆದರೆ ಯು ಟೇಕ್ ಟೈಮ್, ಸ್ವಲ್ಪ ರಿವೈಸ್ ಮಾಡಿ, ರೆಕಾರ್ಡಿಂಗ್ ಕಳ್ಸಿ ಕೇಳಿ, ನೋಟ್ಸ್ಗೆಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ, ಇನ್ನೂ 2 ಭಾಗ ಇದೆ, ಅದಾಮೇಲೆ ನೀವೇನು ಪ್ರಶ್ನೆ ಬೇಕು ಕೇಳ್ರಿ, ಖಂಡಿತವಾಗೂ ಸತ್ಯವಿದ ಮುಖಾಂತರ ನೋಡೋಣ. ಓಕೆನಾ? ಇವಾಗೆಲ್ಲ ನೋಡಿಸಿದ ಎಲ್ಲ ವಾಕ್ಯಗಳೇ ಹೆಚ್ಚು ಕಮ್ಮಿ 100ಕ್ಕಿಂತ ಮೇಲ್ಪಟ್ಟಂಥ ವಾಕ್ಯಗಳು ನೋಡ್ಸೀನಿ. ದಯವಿಟ್ಟು ಎಲ್ಲ ತಾಳ್ಮೆಯಿಂದ ಓದಬೇಕು ದೇವ್ರ ಮಕ್ಕಳು, ಅದರ ಆಸಕ್ತಿಯಿಂದ ದಯವಿಟ್ಟು ವಾಕ್ಯನೇ ಮಾಡಿ ನೀವು ಕೇಳಿ. ಓಕೆನಾ? ಓಕೆನಾ? ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ, ಪರವಾಗಿಲ್ವಾ? ಓಕೆನಾ ಎಲ್ಲರೂ?
ಹೋಗಿ ಸರ್. ಓಕೆ
ಓಕೆ ಓಕೆ.